जय राधा माधव कुंज बिहारी गोपी जन गिरिवर यशोदनंदन ब्रज जन नंदन यमुना तीरा बन यमुना तीरा बन Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare 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 Rama Hare Rama 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 Hare 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 Rama, Hare Rama, Rama Rama, Hare Hare.
Hare Krishna, Hare Krishna.
Yeah. Prabhupada Jaya, Prabhupada Jaya, Prabhupada Jaya, Prabhupada
సిద్ధాంత సరస్వతి గోస్వామి మహారాజ్ రూపాదికి అనంత కోటి వైష్ణవృందికి నమాచార్య శిలహరిదాస్ ఠాకూర్కి ప్రేమ సిగో శ్రీకృష్ణ చైతన్య ప్రభు నిత్యానంద శ్రీ ద్వైత గణాహరి గౌరవ భక్తులందుకి శేష రాధాకృష్ణ గోపి నక్షానకుండు రాధాకుండకి గోవర్ధన్కి బృందావన ధామ్కి నవదేవి ధామ్కి జగన్నాథపురి ధామ్కి గంగామయ్యకి యమునామయ్యకి భక్తిదేవికి శ్రీమతి తులసి మహారాణికి కలిగతాం శ్రీ హరినామ సంకీర్తనకి గౌరకిశోరదాస్ బాబాజీ మహారాజుకి శ్రీదేవ కిశోరదాస్ బాబాజీ మహారాజ్ తిరుగుబాల మహామహోత్సవ్కి నితాయి గౌరవందే ఆల్ గ్రీష్ సంబంధి ఆల్ గ్రీష్ సంబంధి ఆల్ గ్రీష్ శ్రీ గురునిమిష గౌరవంగా ఓం నమో భగవతే వాసుదేవాయ ఓం నమో భగవతే వాసుదేవాయ ఓం నమో భగవతే వాసుదేవాయ ఓమజ్ఞానతి నిరంధస్య జ్ఞానాంజనశలాకయా చక్షురుమిళితం యేన తస్మై శ్రీగురువే నమః నమో విష్ణుపాదాయ కృష్ణప్రేష్టాయ భూతలే శ్రీమతే భక్తి వేదాంత స్వామినితి నామిని నమస్తే సరస్వతి దేవే గౌరవాణి ప్రచారిణే నిర్విశేష శూన్యవాదే పాశ్చాత్య దేశ తారిణే శ్రీకృష్ణ చైతన్య ప్రభు నిత్యానంద శ్రీ అద్వైత గదాధర శ్రీవాసాది గౌర భక్త బృంద హరే కృష్ణ హరే కృష్ణ 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 హరే 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 రామ 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 హరే 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 కృష్ణ 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 హరే 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 రామ 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 హరే 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 కృష్ణ 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 హరే 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 రామ 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 హరే 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 కృష్ణ ರೈವಾರ್ಡ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತಂದದಕ್ಕೆ ಧನ್ಯವಾದಗಳು. ಇವತ್ತಿನ ದಿವಸ ನಾವು ಶ್ರೀಮದ್ ಭಗವದ್ಗೀತದಿಂದ ಓದೋಣ. ಅಧ್ಯಾಯ 9. ಶ್ಲೋಕ ಕ್ರಮಾಂಕ 13. ಮಹಾತ್ಮನಸ್ತು ಮಾಂ ಪಾರ್ಥ, ಮಹಾತ್ಮನಸ್ತು ಮಾಂ ಪಾರ್ಥ, ದೈವೀಂ ಪ್ರಕೃತಿಮಾಶ್ರಿತ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಅನುವಾದ ಮತ್ತು ತಾತ್ಪರ್ಯ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಅನುವಾದ. ಹೇ ಪ್ರಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇದ್ದಾರೆ. ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಭಾವಾರ್ಥ. ಈ ಶ್ಲೋಕದಲ್ಲಿ ಮಹಾತ್ಮನನ್ನು ಸ್ಪಷ್ಟವಾಗಿ ವರ್ಣಿಸಿದೆ. ಮಹಾತ್ಮನ ಮೊದಲನೇ ಲಕ್ಷಣವೆಂದರೆ ಆತನು ಆಗಲೇ ದೈವಿ ಪ್ರಕೃತಿಯಲ್ಲಿ ನೆಲೆಸಿದ್ದಾನೆ. ಆತನು ಐಹಿಕ ಪ್ರಕೃತಿಯ ನಿಯಂತ್ರಣದಲ್ಲಿ ಇಲ್ಲ. ಇದನ್ನು ಸಾಧಿಸುವುದು ಹೇಗೆ? ಇದನ್ನು 7ನೇ ಅಧ್ಯಾಯದಲ್ಲಿ ವಿವರಿಸಿದೆ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಶರಣಾಗತನಾದವನು ಕೂಡಲೇ ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆ ಹೊಂದುತ್ತಾನೆ. ಅದೇ ಅರ್ಹತೆ. ಮನುಷ್ಯನು ತನ್ನ ಆತ್ಮವನ್ನು ದೇವೋತ್ತಮ ಪರಮ ಪುರುಷನಿಗೆ ಒಪ್ಪಿಸುತ್ತಲೇ ಆತನು ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆಯಾಗುತ್ತಾನೆ. ಇದೇ ಪ್ರಾಥಮಿಕ ಸೂತ್ರ. ಜೀವಿಯು ತಷ್ಟ ಶಕ್ತಿಯಾದದ್ದರಿಂದ ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆ ಹೊಂದುತ್ತಲೇ ಅವನನ್ನು ಆಧ್ಯಾತ್ಮಿಕ ಪ್ರಕೃತಿಯ ಮಾರ್ಗದರ್ಶನಕ್ಕೆ ಒಳಪಡಿಸಲಾಗುತ್ತದೆ. ಆಧ್ಯಾತ್ಮಿಕ ಪ್ರಕೃತಿಯ ಮಾರ್ಗದರ್ಶನಕ್ಕೆ ದೈವಿ ಪ್ರಕೃತಿ ಎಂದು ಹೆಸರು. ಆದುದರಿಂದ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದರ ಮೂಲಕ ಮೇಲಕ್ಕೆ ಹೋದಾಗ ಮನುಷ್ಯನು ಮಹಾತ್ಮ ಹಂತವನ್ನು ಸಾಧಿಸುತ್ತಾನೆ. ಮಹಾತ್ಮನಾದವನು ಕೃಷ್ಣನಾಚೆ ಯಾವುದಕ್ಕೂ ಗಮನ ಕೊಡುವುದಿಲ್ಲ. ಏಕೆಂದರೆ ಕೃಷ್ಣನು ಮೂಲ ಆದಿಪುರುಷ, ಎಲ್ಲ ಕಾರಣಗಳ ಕಾರಣ ಎಂದು ಅವನಿಗೆ ಬಹಳ ಚೆನ್ನಾಗಿ ಗೊತ್ತು. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಇಂಥ ಮಹಾತ್ಮನು ಇತರ ಪರಿಶುದ್ಧ ಭಕ್ತರಾದ ಮಹಾತ್ಮರ ಸಹವಾಸದಿಂದ ಬೆಳೆಯುತ್ತಾನೆ. ಪರಿಶುದ್ಧ ಭಕ್ತರಿಗೆ ಚತುರ್ಭುಜನಾದ ಮಹಾವಿಷ್ಣುವಿನಂತಹ ಕೃಷ್ಣನ ಇತರ ಸ್ವರೂಪಗಳ ಆಕರ್ಷಣೆ ಇಲ್ಲ. ಅವರಿಗೆ ಎರಡು ಭುಜಗಳ ಶ್ರೀಕೃಷ್ಣನ ರೂಪವೇ ಆಕರ್ಷಕ. ಅವರಿಗೆ ಕೃಷ್ಣನ ಇತರ ಮೂಲ ಲಕ್ಷಣಗಳ ಬಗ್ಗೆ ಆಕರ್ಷಣೆ ಇಲ್ಲ. ಯಾವುದೇ ದೇವತೆಯ ಅಥವಾ ಮನುಷ್ಯನ ಯಾವ ರೂಪದಲ್ಲಿಯೂ ಅವರಿಗೆ ಆಸಕ್ತಿ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಕೃಷ್ಣನನ್ನು ಕುರಿತು ಮಾತ್ರ ಧ್ಯಾನ ಮಾಡುತ್ತಾರೆ. ಅವರು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಅವಿಚಲಿತ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಹರೇ ಕೃಷ್ಣ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತ ಭಜಂತಿ ಅನನ್ಯ ಮನಸ್ಸು ಜ್ಞಾತ್ವಾ ಭೂತಾದಿಮವ್ಯಯಂ. ಇವತ್ತಿನ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಮಹಾತ್ಮ ಅಂದ್ರೆ ಯಾರು? ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯಲ್ಲಿ ಇರುತ್ತಾರೆ. ಅಂದ್ರೆ ಅವರೇನು, ಅವರಿಗೆ ಭಗವಂತನೇ ಮೂಲ ಮತ್ತು ದೇವೋತ್ತಮ ಪುರುಷ ಎಂದು ಅವರಿಗೆ ಗೊತ್ತಿರುತ್ತದೆ ಮತ್ತು ಅವರು ಆದುದರಿಂದ ಭಕ್ತಿಯಲ್ಲಿ ನಿರತರಾಗಿರುತ್ತಾರೆ. ಇದು ಮಹಾತ್ಮನ ಒಂದು ವ್ಯಾಖ್ಯಾನ, ಡೆಫಿನೇಷನ್ ಆಫ್ ಮಹಾತ್ಮ. ಈ ರೀತಿ ಒಬ್ಬ ಮಹಾತ್ಮರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ. ಅವ್ರ ಚಿತ್ರ ಇಲ್ಲಿ ನೋಡ್ಬೋದು ನೀವು. ಅವ್ರ ಹೆಸರೇನು? ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್. ಇವರು ಭಗವಂತನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರಾಗಿದ್ದಾರೆ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಗುರುಗಳಿದ್ರು. ಇಲ್ಲಿ ಪ್ರಭುಪಾದರು ಇದ್ರಲ್ಲ, ಭಕ್ತವೇದಾಂತ ಸ್ವಾಮಿ ಪ್ರಭುಪಾದರು, ಇವರಿಗೆ ಗುರುಗಳು ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ, ಅವರು ಗುರುಗಳು. ತಿಳಿದ ಅರ್ಥ, ನಾವ್ಯಾವಾಗ ಭಕ್ತಿ ಮಾಡ್ತೀವಲ್ಲ ನಾವೇನ್ ನೋಡ್ಬೇಕು, ಗುರು ಪರಂಪರೆಯಲ್ಲಿ ಆ ವ್ಯಕ್ತಿ ಬಂದಿದ್ದಾನಿಲ್ಲ ಅದನ್ನು ನೋಡ್ಬೇಕು. ಅದು ಅತ್ಯಂತ ಮಹತ್ವವಾಗಿದೆ. ಇವಾಗ ಡಾಕ್ಟರ್ ಇದಾರ, ಆ ಡಾಕ್ಟ್ರಿಗೆ ಇನ್ನೊಬ್ಬರು ಡಾಕ್ಟರ್ ಇರ್ತಾರ ಇಲ್ಲ ಕಲಿಸ್ದು, ಆ ಡಾಕ್ಟ್ರಿಗೆ ಇರ್ತಾರಿಲ್ಲ, ಆ ಡಾಕ್ಟ್ರಿಗೆ ಇನ್ನೊಬ್ರು ಇರ್ತಾರೆ. ಹಂಗಂತ ಹೇಳಿ ಅವ್ರ ಡಾಕ್ಟರ್ಗೆ ಡಿಗ್ರಿ ಒಂದು ಬೆಲೆ ಇದೆ ಹೊರತು, ಈಗ ನಾನು ನಾಳೆ ಹೋಗಿ ಒಂದು ಡಾಕ್ಟರ್ ಅಂತ ಒಂದು ಬೋರ್ಡ್ ಹಾಕಿದ ಕೂಡಲೇ ಜನರು ಬರೋದಿಲ್ಲ, ಬರಬಾರ್ದು. ಅದ್ರ ಕಲಿಕೆಯೊಳಗೆ ಹಂಗ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನಾ ಇವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ, ಗೌರ್ ಕಿಶೋರ್ ದಾಸ್ ಬಾಬಾಜಿ, ಇವ್ರ ಗುರುಗಳು ಯಾರು? ಭಕ್ತಿ ವಿನೋದ್ ಠಾಕೂರ್. ಅವ್ರ ಗುರುಗಳು ಯಾರು? ಜಗನ್ನಾಥ್ ದಾಸ್ ಬಾಬಾಜಿ. ಅವ್ರ ಗುರುಗಳು ಬಲದೇವ್ ವಿದ್ಯಾಭೂಷಣ. ಅವ್ರ ಗುರುಗಳು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ಈ ರೀತಿ ನೀವು ನಮ್ಮ ಪೂರ್ಣ ಗುರು ಶಿಷ್ಯ ಪರಂಪರೆ ಆಯ್ತು, ಅದನ್ನ ಓದಿ ಹೇಳ್ತೇನೆ ನಿಮಗೆ. ತಿಳಿತಾ? ಅಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಯಾವಾಗ ಭಗವಂತನ ಭಕ್ತಿಯನ್ನು ಸ್ವೀಕಾರ ಮಾಡ್ತೀವಿ ಅವಾಗ ಏನಾಗ್ತದೆ, ನಮ್ಮ ಭಕ್ತಿ ಪರಿಪೂರ್ಣ ಆಗ್ತದೆ. ಆದ್ರಿಂದ ಈ ಗುರು ಶಿಷ್ಯ ಪರಂಪರಾದಲ್ಲಿ ಎಷ್ಟು ಆಚಾರ್ಯರಿದ್ದಾರೆ ಅದ್ರ ನಾವಿಲ್ಲಿ ಚರ್ಚೆ ಮಾಡೋಣ. ಈಗ ಹೆಸರು ಹೇಳ್ತಾ ಹೋಗ್ತೇನೆ, ಕೇಳ್ತಾ ಹೋಗ್ರು. ಭಕ್ತಿಯಾದ ಸ್ವಾಮಿಯವರು ಇಲ್ಲಿದ್ದಾರೆ, ಅವ್ರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ, ಅವ್ರ ಗುರುಗಳು ಇವರು ಗೌರ್ ಕಿಶೋರ್ ದಾಸ್, ಅವ್ರ ಗುರುಗಳು ಭಕ್ತಿ ವಿನೋದ್, ಅವ್ರ ಗುರುಗಳು ಜಗನ್ನಾಥ್ ದಾಸ್ ಬಾಬಾಜಿ, ಅವ್ರ ಗುರುಗಳು ಬಲದೇವ್ ವಿದ್ಯಾಭೂಷಣ್, ಅವರ ಗುರುಗಳು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ನರೋತ್ತಮ್ ದಾಸ್ ಠಾಕೂರ್, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ರಘುನಾಥ್ ಮತ್ತು ಜೀವ ಗೋಸ್ವಾಮಿ, ರೂಪ ಗೋಸ್ವಾಮಿ, ಅವ್ರ ಗುರುಗಳು ಶ್ರೀ ಚೈತನ್ಯ ಮಹಾಪ್ರಭು, ಅವ್ರ ಗುರುಗಳು ಯಾರು? ಈಶ್ವರಪುರಿ, ಅವ್ರ ಗುರುಗಳು ಮಾಧವೇಂದ್ರಪುರಿ, ಅವ್ರ ಗುರುಗಳು ಲಕ್ಷ್ಮೀಪತಿ, ಅವ್ರ ಗುರುಗಳು ವ್ಯಾಸತೀರ್ಥರು, ಅವರಿಗೆ ಗುರುಗಳು ಬ್ರಹ್ಮಣ್ಯ ತೀರ್ಥರು, ಅವ್ರ ಗುರುಗಳು ಪುರುಷೋತ್ತಮ, ಆನಂತರ ಜಯಧರ್ಮ, ರಾಜೇಂದ್ರ, ವಿದ್ಯಾನಿಧಿ, ದಯಾನಿಧಿ, ಜ್ಞಾನ ಸಿಂಧು, ಜಯತೀರ್ಥ, ಅಕ್ಷೋಭ್ಯ, ಮಾಧವ, ನರಹರಿ, ಪದ್ಮನಾಭ, ಆನಂತರ ಅವ್ರ ಗುರುಗಳು ಮಧ್ವಾಚಾರ್ಯರು, ಅವ್ರ ಗುರುಗಳು ವ್ಯಾಸದೇವರು, ಅವರಿಗೆ ಗುರುಗಳು ಬ್ರಹ್ಮ ಅದು ನಾರದ ಮುನಿ, ನಾರದ ಮುನಿಗೆ ಗುರುಗಳು ಬ್ರಹ್ಮ, ಬ್ರಹ್ಮನಿಗೆ ಗುರು ಯಾರು? ಕೃಷ್ಣ. ತಿಳಿದಾನೆ. ಆದ್ರಿಂದ ನಿಮ್ಮ ಪರಂಪರೆ ಎಲ್ಲಿಗೆ ಹೋಗಿ ಮುಟ್ಬೇಕದು? ಶ್ರೀಕೃಷ್ಣನಿಗೆ ಹೋಗಿ ಮುಟ್ಬೇಕು. ಅವಾಗ ಏನಾಗ್ತದೆ, ನಾವು ಕೊಟ್ಟಿದ್ದಂತ ನಮಸ್ಕಾರ, ನಾವು ಕೊಟ್ಟಂತ ಭಕ್ತಿ, ನಾವು ಮಾಡಿದಂತ ಸೇವೆ ಅದು ಕೃಷ್ಣನಿಗೆ ತಲುಪ್ತದೆ. ತಿಳಿದ. ಆದ್ರಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಯಾವಾಗ ಭಕ್ತಿ ಸ್ವೀಕಾರ ಮಾಡ್ತೀವಿ ಅವಾಗ ಏನಾಗ್ತದೆ, ನಮಗ ಮೂಲ ಭಗವಂತನ ಅನುಗ್ರಹ ಉಂಟಾಗ್ತದೆ. ಆದ್ರಿಂದ ಇದು ಅತ್ಯಂತ ಮಹತ್ವವಾದದ್ದು. ಈಗ ನಾವು ಯಾರನ್ನು ಗುರು ಅಂತ ಹೇಳಿ ಸ್ವೀಕಾರ ಮಾಡ್ತೀವಿ, ಅವರು ಈ ಪರಂಪರೆಯಲ್ಲಿ ಬಂದಿದ್ದಾರಿಲ್ಲೋ ಅದನ್ನು ನಾವು ಚರ್ಚೆ ಮಾಡಬೇಕು, ಅದನ್ನು ಮುಖ್ಯವಾಗಿ ನಾವು ಗಮನ ಕೊಡಬೇಕು. ಹೇಳ್ತಾ ಆದ್ರಿಂದ ಈ ರೀತಿ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಈ ನಮ್ಮ ಮಧ್ವ ಗೌಡಿಯ ಶಿಷ್ಯ ಪರಂಪರಾದಲ್ಲಿ ಅತ್ಯಂತ ಒಬ್ಬ ಮುಖ್ಯ ವೈಷ್ಣವರಾಗಿದ್ದಾರೆ. ಆದ್ರೆ ಅವ್ರದ್ದು ನಿನ್ನೆ ಏನಿತ್ತು, ತಿರುಭಾವ ಆಯ್ತು. ನಿನ್ನೆ ಅವ್ರದ್ದು ತಿರುಭಾವ ಅಂದ್ರೆ ಅವರು ನಿನ್ನೆ ಶರೀರ ತ್ಯಾಗ ಮಾಡಿದ ದಿವಸ. ತಿಳಿತ. ಅದ್ರ ಬಗ್ಗೆ ನಾವು ಅವರ ಜೀವನ ಚರಿತ್ರೆ ಬಗ್ಗೆ, ಅವರ ಮಹತ್ವ, ಅವರು ಕೃಷ್ಣನ ಭಕ್ತಿ, ಅವರು ಎಷ್ಟು ಭಗವಂತನ ಮೇಲೆ ಅವ್ರಿಗೆ ಪ್ರೇಮ ಇತ್ತು, ಮತ್ತು ತಮ್ಮ ಶಿಷ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಗೆ ಅವ್ರು ಯಾವ ರೀತಿ ಶಿಕ್ಷಣ ಕೊಟ್ಟರು, ಮತ್ತು ಅವರ ಇತರೆ ಸಣ್ಣ ಪುಟ್ಟ ಲೀಲೆಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಾ ಹೇಳಿದ ಪ್ರಕಾರ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಗುರು ಮಹಾರಾಜ್ ಅವರಿಗೆ ಗುರುಗಳಾಗಿದ್ದರು. ಇವರು ಭಗವಂತನ ಭಕ್ತಿಯನ್ನು ವಿಪ್ರಲಂಬ ಭಾವದಲ್ಲಿ ಮಾಡ್ತಾ ಇದ್ರು. ಆದ್ರಿಂದ ನಮೋ ಗೌರ ಕಿಶೋರಾಯ ಸಾಕ್ಷಾತ್ ವೈರಾಗ್ಯ ಮೂರ್ತಿ ವಿಪ್ರಲಂಬದ ಸಾಂಬೋಧಿ ಪದಾಂಬುಜಾಯತೆ ನಮಃ, ಅವ್ರಿಗಿದ್ದು ಪ್ರಣಾಮ ಅಂತರ. ಅಂದ್ರೇನು, ನಮೋ ಭಕ್ತಿ ಅನ್ನುವುದಾದ ನಮೋ ಗೌರ ಕಿಶೋರ ಸಾಕ್ಷಾತ್ ವೈರಾಗ್ಯ ಮೂರ್ತಿ, ಅವ್ರ ವೈರಾಗ್ಯ ಮೂರ್ತಿಮಾನ್ ಸ್ವರೂಪ ಇದ್ರು. ಅಂದ್ರೆ ವೈರಾಗ್ಯ ನೀವು ಏನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರ ಜೀವನ ನೋಡಿದ್ರೆ ನಿಜವಾದ ವೈರಾಗ್ಯ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಅದನ್ನ ನಾವು ಚರ್ಚೆ ಮಾಡೋಣ. ಮತ್ತು ವಿಪ್ರಲಂಬ ರಸಾಂಬೋಧಿ ಪದಾಂಬುಜಾಯತೆ ನಮಃ, ಅವರು ಭಗವಂತನ ಭಕ್ತಿ ಯಾವ ರೀತಿ ಮಾಡಿದ್ರು, ವಿಪ್ರಲಂಬ ಭಾವದಲ್ಲಿ ಮಾಡಿದ್ರು. ವಿಪ್ರಲಂಬ ಅಂದ್ರೇನು, ಒಂದು ಸಂಭೋಗ, ಎರಡನೇದು ವಿಪ್ರಲಂಬ. ಸಂಭೋಗ ಅಂತಂದ್ರೆ ಕೃಷ್ಣನ ಜೊತೆಗೆ ಇದ್ದುಕೊಂಡು ಅವನ ಸೇವೆ ಮಾಡೋದು.
ಇಬ್ಬರು ಅಂಬ ಅಂದ್ರೆ ಕೃಷ್ಣನ ವಿರಹದಲ್ಲಿ ಇದ್ದುಕೊಂಡು ಸೇವೆ ಮಾಡುದು. ಅಂದ್ರೆ ಕೃಷ್ಣ ಇವಾಗ ನಮ್ಮ ಹತ್ರ ಇಲ್ಲ, ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಅದೇ ರೀತಿ ಭಕ್ತಿ ಮಾಡಿದ್ರು. ಅವ್ರೆಂದು ಹೇಳಿದ ಎಲ್ಲಿ ಕೃಷ್ಣನನ್ನು ಕೊರತು, ಅವ್ ನಮ್ಮ ಮನೆ ಬಾಜುಕನ ಇರ್ತಾನ, ರಾತ್ರಿ ನನ್ನ ಕನಸಿನೊಳಗೆ ಬರ್ತಾನ ಅಂತ ಅವ್ರೆಂದು ಹೇಳಿಲ್ಲ. ಅವ್ರು ಹೇಳಿದ್ರು, ಹೇ ಕೃಷ್ಣ, ಹೇ ಗೋವಿಂದ, ಎಲ್ಲಿದ್ದಿ ನೀನು, ಹೇ 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 ನಂದ ಸೂನೋ ಕುತ. ಅಂದ್ರೆ ಎಂದೂ ಅವರು ಕೃಷ್ಣನನ್ನ ಒಬ್ಬ ಸಾಧಾರಣ ಮಟ್ಟಕ್ಕೆ ತರಲಿಲ್ಲ. ಹೆಚ್ಚಾಗಿ ನೀವು ಭಕ್ತಿ ಮಾಡ್ಲಿಕ್ಕೆ ಯಾರಿಗಾದ್ರೂ ಕರೆದವ್ರು ಹೇಳ್ತಾರೆ, ಹಾ ಕೃಷ್ಣ ಗೊತ್ತು, ನಮ್ಮ ಭಗವದ್ಗೀತನು ಗೊತ್ತು, ಅದು ಮನೆ ಒಳಗೈತಿ. ಆಮೇಲೆ ಕೃಷ್ಣ ಗೊತ್ತು, ಅವರು ಮಹಾಭಾರತ ಸೀರಿಯಲ್ ನೋಡಿದ್ವಿ. ಈ ರೀತಿ ಕೃಷ್ಣನನ್ನ ನಾವು ಸಾಧಾರಣ ವ್ಯಕ್ತಿಯನ್ನಾಗಿ ಮಾಡಿ ಅವನನ್ನ ನಮ್ಮ ಎದುರಿಗೆ ಅದನ್ನ ತಿಳ್ಕೊಂಡು ಅವನು ಭಕ್ತಿ ಮಾಡೋದು ಕಠಿಣ ಆಗ್ತದೆ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭು ನಮ್ಗೆ ಏನ್ ಕಳಿಸಿದ್ರು, ಯಾವಾಗ ನಾವು ಕೃಷ್ಣ ನಮ್ಮ ಹತ್ರ ಇಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಮೊಬೈಲ್ ಇತ್ತು ಅಂತ ತಿಳ್ಕೊಟ್ರು, ಹೇಳ್ತಾ ಆ ಮೊಬೈಲ್ ಇರುವಾಗ ಅದ್ರದ್ದು ಬೆಲೆ ಗೊತ್ತಾಗೋದಿಲ್ಲ ನಿಮಗ, ಗೊತ್ತಾಗ್ತದ? ಇರ್ತದೆ, ಅದ್ರ ಸ್ವಲ್ಪ ಮಹತ್ವ ಬರ್ತದೆ. ಆದ್ರೆ ಯಾವಾಗ ಕಳೀತು ಅಂದ್ರೆ ಅವಾಗ ಬರ್ದು ಅದು ಹೋಗಿ ಎಷ್ಟು ನಂಬರ್ ಇದ್ದು, ಈಗ ನಿನ್ನ ಮೊಬೈಲ್ ಒಳಗೆ ಎಷ್ಟು ನಂಬರ್ ಗೊತ್ತಿಲ್ಲ, ಗೊತ್ತಿದೆ ಇಲ್ಲ, ಯಾವ ನಂಬರ್ ಬಾಯ್ಪಾಟ್ ಆಗ ನಿಮಗೆ, ಯಾವ ನಂಬರ್ ಗೊತ್ತಿಲ್ಲ. ಮೊಬೈಲ್ ಇರೋದ್ರೆ ಎಲ್ಲ ಹೋಗ್ತದೆ, ಎಲ್ಲಿವರೆಗೆ ಮೊಬೈಲ್ ನಮ್ಮ ಹತ್ರ ಇರ್ತದೆ ಅಲ್ಲಿವರೆಗೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಯಾವಾಗ ಮೊಬೈಲ್ ನಾವು ಕಳ್ಕೊಂತೀವಿ ಅವಾಗ ನಮಗೆ ಅದ್ರದ್ದು ಮಹತ್ವ ಗೊತ್ತಾಗುತ್ತೆ. ಆಮೇಲೆ ಮುಂದಿನ ಮೊಬೈಲ್ ಅನ್ನ ನಾವು ಆ ರೀತಿ ಕಳ್ಕೊಳೋದಿಲ್ಲ. ಎಲ್ಲಿವರೆಗೆ ನಮಗ ಯಾವ್ದು ಒಂದು ವಸ್ತು ಸರಳವಾಗಿ ಸಿಗ್ತದಲ್ಲ ಅಲ್ಲಿವರೆಗೆ ಅದ್ರದ್ದು ಬೆಲೆ ಗೊತ್ತಿಲ್ಲ. ಅದೇ ರೀತಿ ಕೃಷ್ಣ ಭಕ್ತಿ ಕೂಡ, ಆದ್ರಿಂದ ಕೃಷ್ಣನೊಬ್ಬ ಸಾಧಾರಣ ವ್ಯಕ್ತಿಯನ್ನಾಗಿ ಮಾಡಿದ್ರೆ ಏನಾಗ್ತದ, ಅವನ ಮಹತ್ವ ನಮಗೆ ಗೊತ್ತಾಗುತ್ತೆ. ಆದ್ರಿಂದ ಕೃಷ್ಣ ಈಗ ನಮ್ಮಿಂದ ದೂರ ಆಗಿದ್ದಾನೆ. ಯಾಕೆ? ಕೃಷ್ಣನ ಮಹತ್ವ ಗೊತ್ತಾಗ್ಲಿ ಅಂತಾನೆ ಕೃಷ್ಣ ಈ ರೀತಿ ಮಾಡಿದ. ಒಂದು ಸಮಯದಲ್ಲಿ ನಾವು ಕೃಷ್ಣನ ಹತ್ರ ಇದ್ವಿ, ಆದ್ರೆ ಕೃಷ್ಣನ್ ನಾವು ಸಾಧಾರಣ ವ್ಯಕ್ತಿ ಅಂತ ತಗೊಂಡಿದ್ದರಿಂದ ನಾವು ಈ ಜಗತ್ತಿಗೆ ಬಂದಿದ್ವಿ, ಕೃಷ್ಣನಿಂದ ದೂರ ಆಗಿ ಬಂದ್ವಿ. ಆದ್ರೆ ಇವಾಗ ಭಗವಂತನ ಭಕ್ತಿ ಇಲ್ಲ, ಭಗವಂತ ಇಲ್ಲ ನಮ್ಮ ಜೀವನದೊಳಗೆ ಅಂದ್ರೆ ಎಷ್ಟು ಕಷ್ಟ ಪಡ್ತಾವೆ. ಯಾವ ರೀತಿ ಸಣ್ಣ ಮಗು ತಾಯಿ ಕಳ್ಕೊಂಡ್ರೆ ಯಾವ ರೀತಿ ಅಳತಾ ಇದೆ, ಆ ಸಣ್ಣ ಮಗು ನೀವೇನಾದ್ರೂ ಮೊಬೈಲ್ ಕೊಡ್ರೆ ಅವನಿಗೆ ಹಿಡಿಸ್ತದ? ಬೇಡ. ಅಥವಾ ಏನಾದ್ರೂ ಆಟಿಕೆ ಸಾಮಾನು ಕೊಟ್ರೆ ಅದು ಹಿಡಿಸೋದಿಲ್ಲ, ಅವನ ಏನಾದ್ರೂ ತಿನ್ಲಿಕ್ಕೆ ಕೊಟ್ರೆ ಅದು ಹಿಡಿಸೋದಿಲ್ಲ. ಅವನ್ಗೆ ಯಾರು ಬೇಕೀಗ? ಅವನ್ ತಂದೆ ತಾಯಿ ಬೇಕು, ಅಲ್ಲಿವರೆಗೂ ಅವನಿಗೆ ಸಮಾಧಾನ ಇಲ್ಲ. ಅದೇ ರೀತಿ ನಾವು ಈ ಜಗತ್ತಿಗೆ ಬಂದು ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಇದರೊಳಗೆ ಆನಂದ, ಅದರೊಳಗೆ ಆನಂದ, ಅದರೊಳಗೆ ಆನಂದ, ಎಲ್ಲದರೊಳಗೆ ಆನಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಪಡೀಲಿಕ್ಕೆ. ಆದ್ರೆ ಎದುರೊಳಗೂ ನಮ್ಗೆ ಆನಂದ ಸಿಗ್ತಾ ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ ಮನೆ ಕಟ್ತಾ ಇದಾರೆ, ಹೌದಲ್ಲ? ಈಗ ನೋಡ್ರಿ, ಅದು ಗಿಡ ಇತ್ತು, ಹೋದ ಸಂಡೆ ತನಕ ನಿಮ್ ಗಿಡ ಚೆನ್ನಾಗಿ ಕಾಣಿಸ್ತಿತ್ತು, ಇವಾಗ ಗಿಡ ಕಟ್ ಮಾಡಿದ್ರು. ಈಗ ಮನೆ ಕಟ್ತಾ ಇದ್ದಾರೆ, ಹೌದಲ್ಲ? ಈಗ ಮನೆ ಕಟ್ಟಲಿಕ್ಕೆ ಅಷ್ಟು ಅತ್ಯಂತ ಇದರಿಂದ ವಿಶೇಷವಾಗಿ ಪರಿಶ್ರಮ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ದಿವಸ ಬರ್ತದೆ ಆ ಮನೆ ಏನಂತದೆ, ಮತ್ತೆ ಬಿದ್ದು ಎಲ್ಲ ಪುಡಿಯಾಗಿ ಹೋಗ್ತದೆ, ಇದೇ ಭೂಮಿಯಲ್ಲಿ ಪುಡಿಯಾಗಿ. ಆದ್ರೆ ಆ ಸಮಯ ಅದಕ್ಕೆ ಒಂದು 100 ವರ್ಷ ಅಥವಾ ಒಂದು 70 ವರ್ಷ 80 ವರ್ಷ ಹಿಡಿಬಹುದು. ಅಷ್ಟಾದ ನಂತರ ಆ ಮನೆ ಬತ್ತು ಬಿದ್ದು ಹೋಗ್ತದೆ. ಅವಾಗ ನಮಗನ್ನಿಸ್ತದ, ಏ ಮನೆ ಇದು ಅದು ಹೋಗ ಅಷ್ಟು ಆಗ್ಲಿಕ್ಕೆ ಟೈಮ್ ಹಿಡಿತಿತ್ತು, ಅದು ಇವತ್ತೇ ಆಗುದಿಲ್ಲ ಅಥವಾ ನಾಳೆ ಆಗುದಿಲ್ಲ. ಅಂದ್ರೆ ನಾವು ಒಂದು ಮನೆ ಕಟ್ತೇವೆ, ಇದು ಇಲ್ಲಿ ಇದ್ಕೊಂಡು ನಾವು ಸಂತೋಷವಾಗಿ ಜೀವನ ಮಾಡ್ಬೇಕು, ಆದ ಮನೆ ನಮ್ಮ ತಲೆ ಮೇಲೆ ಬೀಳ್ತದೆ ಒಂದ್ ದಿವಸ. ಯಾವಾಗ ಭೂಕಂಪ ಆದ್ರೆ ಏನಾಗ್ತದೆ? ಹೌದಲ್ಲ? ಅಂದ್ರೆ ನಾವು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಜಗತ್ತಿನಲ್ಲಿ ಆನಂದದಿಂದ ಇರಬೇಕು ಅಂತಂದು, ಆದ್ರೂ ಕೂಡ ಸಮಸ್ಯೆಗಳಿಗೆ ಕಡಿಮೆ ಏನಿಲ್ಲ, ಹೌದಲ್ಲ? ಸಮಸ್ಯೆಗಳು ಬರ್ತವೆ. ಅದಕ್ಕೇನು, ನಾವು ಯಾವಾಗ ಭಗವಂತನಿಂದ ನಾವು ದೂರ ಆಗಿದ್ದೀವಿ, ಯಾವಾಗ ಆ ಮಗು ತಂದೆ ತಾಯಿಯಿಂದ ದೂರ ಆಗಿರ್ತದೆ, ಅವನಿಗೆ ಒಂದೇ ಒಂದು ಚಿಂತೆಯೇನು, ಆದ್ರೆ ಆ ಮಗುಗಿದ್ದಂತ ಜ್ಞಾನ ನಮಗಿರಬೇಕು. ಮಗುನಿಗೆ ಗೊತ್ತದೆ ನನ್ನ ಸಮಸ್ಯೆಗೆ ಏನ್ ಕಾರಣ, ಏನ್ ಕಾರಣ, ನನ್ನ ತಂದೆ ತಾಯಿ ನನ್ನ ಹತ್ರ ಇಲ್ಲ ಅನ್ನೋದೇ ಕಾರಣ. ಆದ್ರೆ ನಾವು ನಮ್ಮ ಸಮಸ್ಯೆಗೆ ಕಾರಣ ಬೇರೆ ಹೇಳ್ಕೊಂತೀವಿ, ನಮ್ಗೆ ಸಮಸ್ಯೆ ಕಾರಣ ಯಾಕಂದ್ರೆ ನಮ್ಮ ಹತ್ರ ಈ ವಸ್ತು ಇಲ್ಲ, ನಮ್ಮ ಸಮಸ್ಯೆ ಕಾರಣ ಆ ವಸ್ತು ನಮ್ಮ ಹತ್ರ ಇಲ್ಲ, ನಮ್ಮ ಸಮಸ್ಯೆ ಕಾರಣ ಈ ವ್ಯಕ್ತಿ ನಮಗ್ ಸಹಾಯ ಮಾಡ್ತಲ್ಲ, ಆ ವ್ಯಕ್ತಿ ಸಹಾಯ ಮಾಡ್ತಲ್ಲ ಅಂತ ನೋಡ್ತೀವಿ. ಆದ್ರೆ ನಿಜವಾದ ಕಾರಣ ಏನು? ಯಾವ ರೀತಿ ಮಗುಗ್ ನೀವೇನೋ ಒಂದು ಕೊಡ್ರಿ ತಗೋದು ಅವನಿಗೆ ಹಿಡಿಸೋದಿಲ್ಲ, ಹೇಳ್ತಾ ಆ ರೀತಿ ನಾವು ಕೂಡ ಆ ತಂದೆ ಅಥವಾ ನಮ್ಮ ತಾಯಿ ಏನಿದ್ದಾರೆ, ರಾಧಾಕೃಷ್ಣ ಅಥವಾ ಕೃಷ್ಣ ರುಕ್ಮಿಣಿ, ಇವರನ್ನು ನಾವು ಯಾವಾಗ ಕರೆದು ಕೂಗ್ತೀವಿ ತಿಳಿತಾ, ಅವಾಗ ಅವ್ರ ಕೃಪ ನಮಗೆ ಸಿಗ್ತದೆ. ಅಂದ್ರೆ ನಮಗೆ ಅವರಿಗೆ ನಮ್ಮ ಎದುರಿಗಿಲ್ಲ, ಹಾ ಫೋಟೋ ರೂಪದಲ್ಲಿ ಇದ್ದಾರೆ, ನಿಶ್ಚಿತವಾಗಿನ ಅದರ ನೀವು ಅವ್ರ ಜೊತೆಗೆ ಮಾತಾಡಬೇಕಂದ್ರೆ ನಿಮಗೆ ಸಾಧ್ಯ ಇದೆ. ಆದ್ರಿಂದ ನಾವು ಏನ್ ಮಾಡ್ಬೇಕು, ಆ ಭಗವಂತ ಇಲ್ಲ ಅನ್ನೊಂದು ತಿಳ್ಕೊಂಡು ವಿರಹದಲ್ಲಿ ಕೃಷ್ಣನ ಸೇವೆ ಮಾಡುದು, ಅದು ವಿಪ್ರಲಂಬ. ಇದನ್ನ ನಮ್ಮ ಗೌರ್ ಕಿಶೋರ್ ದಾಸ್ ಬಾಬಾಜಿ ಈ ರೀತಿ ಅವರು ಭಕ್ತಿ ಮಾಡ್ತಾ ಇದ್ರು. ಅವ್ರ ವೈಕುಂಠದಿಂದ ಕೆಳಗಿಳಿದಂತ ಒಬ್ಬ ಮಹಾತ್ಮರು, ಆದ್ರೂ ಕೂಡ ಅವ್ರು ಏನ್ ಹೇಳಿಲ್ಲ ಎಂದೂ ಕೃಷ್ಣ ನನ್ನ ಗುರುತು, ಅವ ನಿನ್ನೆ ಕನಸಿನಲ್ಲಿ ಬಂದಿದ್ದ ಹಿಂಗಂತ ನೆನ್ನೂ ಹೇಳಿದ್ರು. ಹೌದಾ, ಈ ರೀತಿ ನಾವು ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅನಂತರ ಇವ್ರದ್ದು ಚರಿತ್ರೆ ನಾವು ಯಾವಾಗ ನೋಡ್ತೀವಿ, ಇವರ ಪ್ರತಿಭಾ ಆಚಾರ್ಯ ನಾವು ಇಲ್ಲಿ ಚರ್ಚೆ ಮಾಡುವಾಗ ನಾವೇನ್ ಮಾಡಿದ್ವಿ, ಅವ್ರದ್ದು ಹುಟ್ಟಿದ ತಾರೀಕು ಅದನ್ನ ಹೇಳ್ತಾ ಹೋದ್ರು. ಆದ್ರೆ ಇವ್ರದ್ದು ಚರಿತ್ರೆಯೊಳಗ ಅದು ಸಿಗ್ತಾ ಇಲ್ಲ, ಆ ಸಮಯ ಯಾವ ಸಮಯದಲ್ಲಿ ಇವರು ಜನ್ಮ ತಗೊಂಡ್ರು ಅನ್ನೋದಕ್ಕೆ ಪುರಾವೆ ಇನ್ನು ಸಿಕ್ಕಿಲ್ಲ. ದಟ್ ಡೇಟ್ ಇಸ್ ಅನ್ನೋನ್. ಆದ್ರೆ ಇವರು ಬಾಗ್ಜಾನ್ ಅನ್ನೋ ಹಳ್ಳಿಯಲ್ಲಿ ಹುಟ್ಟಿದ್ರು, ಫರೀದ್ಪುರ್ ಜಿಲ್ಲಾದಲ್ಲಿ ಮತ್ತು ಪೂರ್ವ ಬಂಗಾಳದಲ್ಲಿ, ಅಂದ್ರೆ ಈಗಿನ ಬಾಂಗ್ಲಾದೇಶ ಏನಿದೆ ಪ್ರೆಸೆಂಟ್ ಬಾಂಗ್ಲಾದೇಶ, ಅಲ್ಲಿ ಇವರು ಹುಟ್ಟಿದ್ರು. ಫರೀದ್ಪುರ್ ಅನ್ನೋ ಜಿಲ್ಲೆಯಲ್ಲಿ ಬಾಗ್ಜಾನ್ ಅನ್ನೋ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ರು. ಅದ್ರ ಹತ್ರ ಒಂದು ಪದ್ಮ ರಿವರ್ ಅನ್ನೋದು ಕೂಡ ಇದೆ, ಪದ್ಮ ನದಿ ಇದೆ, ಆ ನದಿ ಹತ್ರ ಅವ್ರದ್ದು ಹಳ್ಳಿ ಇತ್ತು, ಅಲ್ಲೇ ಅವ್ರದ್ದು ಜನ್ಮ ಆಯ್ತು. ಆನಂತರ ಇವ್ರ ತಂದೆ ತಾಯಿ ಹೆಸರುನು ಎಲ್ಲಿ ರೆಕಾರ್ಡ್ ಆಗಿಲ್ಲ, ಇವ್ರ ತಂದೆ ತಾಯಿ ಹೆಸರು ಅದ್ರದ್ದು ಪುರಾವೆಯನ್ನು ಸಿಕ್ಕಿಲ್ಲ. ಆದ್ರೆ ಇವ್ರ ತಂದೆ ತಾಯಿ ಇವರಿಗೆ ವಂಶಿದಾಸ್ ಅನ್ನ ಹೆಸರು ಕೊಟ್ಟರು, ಸಣ್ಣ ಮಗು ಇದ್ದ ಅವ್ರಿಗೆ ಏನ್ ಹೆಸರು ಕೊಟ್ಟರು, ವಂಶಿದಾಸ್ ಅಂತ. ಮತ್ತು ವಂಶಿದಾಸ್ ಏನ್ ಮಾಡ್ತಾ ಇದ್ರು, ಊರಲ್ಲಿ ಇದ್ಕೊಂಡು ತಂದೆ ತಾಯಿ ಜೊತೆಗೆ ಇರ್ತಾ ಇದ್ರು. ಆನಂತರ ಅವ್ರ ತಂದೆ ಅವ್ರಿಗೆ ಒಂದು ವ್ಯಾಪಾರ ಹಚ್ಚಿಕೊಟ್ರು, ಎದ್ರದ್ದು ಕಾಳು ಕಡಿ ವ್ಯಾಪಾರ, ಗ್ರೇನ್ ಮರ್ಚೆಂಟ್, ಅವ್ರು ಇಲ್ಲಿ ಕಾಳು ಕಡಿ ಮಾಡ್ತಾರಲ್ಲ ಮಾರ್ಕೆಟ್, ಆ ರೀತಿ ಅವ್ರಿಗೆ ಅದು ಒಂದು ವ್ಯಾಪಾರ ಕೊಟ್ರು. ಆನಂತರ ಅವ್ರಿಗೆ ಸಣ್ಣ ವಯಸ್ಸಿನಲ್ಲೇನೆ ಮದುವೆ ಮಾಡಿದ್ರು, ಬಾಲ್ಯ ವಿವಾಹ. ಈಗ ಇವರು ಜೀವನದಲ್ಲಿ ಏನೇನು ಇವ್ರದ್ದು ಘಟನೆಗಳಾದ್ವು ಅದರಿಂದ ನಾವು ಕೂಡ ಪಾಠ ಕಲಿಬಹುದು, ಅದನ್ನ ನಾವು ಅರ್ಥಗೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದನ್ನು ಬಾಲ್ಯ ವಿವಾಹ. ಈಗಿನ ಸಮಯದಲ್ಲಿ ಬಾಲ್ಯ ವಿವಾಹಕ್ಕೆ ಏನಂತಾರ, ಕಾನೂನು ಬಾಹಿರ, ಅಪರಾಧ ಅಂತ ಹೇಳ್ತಾರೆ. ಆದ್ರೆ ಇಲ್ಲೇ ಕೇವಲ ಒಂದು 50 ವರ್ಷದ ಹಿಂದೆ ಎಲ್ಲ ಹೆಂಗಾಗ್ತಾ ಇತ್ತು, ವಿವಾಹಗಳ ಬಾಲ್ಯ ವಿವಾಹ ಆಗ್ತಾ ಇತ್ತು. ಓಲ್ಡ್ ಈಸ್ ಅಂದ್ರೆ ಮೊದ್ಲಿನ ನಡೀತಾ ಇತ್ತಲ್ಲ ಅದಕ್ಕೊಂದು ಮಹತ್ವ ಇತ್ತು, ಅದಕ್ಕೊಂದು ಪುರಾವೆ ಇತ್ತು, ಅದಕ್ಕೊಂದು ಕಾರಣ ಇತ್ತು. ಆ ಕಾರಣವನ್ನ ತಿಳ್ಕೊಂಡ್ರೆ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಹೊರತು ಇವಾಗ ನ್ಯೂಸ್ ಇದನ್ನ ತಗೊಂಡ್ರಿ, ಏನು ಟಿಕೆಟ್ ನೀವು ಯಾವ್ದು ರೈಲ್ವೆ ಟಿಕೆಟ್ ತಗೊಂಡ್ರ ಹಿಂದೆ ಬರೆದಿರ್ತಾರ, ಏನ್ ಬರೆದಿರ್ತಾರ, ಮೆಸೇಜಸ್ ಅಲ್ಲ, ಅದ್ರ ಹಿಂದ ಬಾಲ್ಯ ವಿವಾಹ ಕಾನೂನು ಬಾಹಿರ ಅಂತಂದ್ರದ್ದು. ಅದರ್ಥ ಏನಂತಂದ್ರೆ ಇವರು ಬಾಲ್ಯ ವಿವಾಹ ಆದ್ರು, ಇದಕ್ಕೇನ್ ಕಾರಣ ಅಂದ್ರೆ ಅವ್ರು ಕಾನೂನನ್ನ ಬಿಟ್ಟು ಹೋಗ್ತಾ ಇದ್ರ ಇಲ್ಲ, ಅದಕ್ಕೇನ್ ಕಾರಣ ಅಲ್ಲಿ ಅರ್ಥ ಮಾಡ್ಕೋಣ. ಹಿಂದಿನ ಆಮೇಲೆ ನಮ್ಮ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ಅವ್ರಿಗೆ 4 ಮಕ್ಕಳಿದ್ರು, 2 ಹೆಣ್ಮಕ್ಳು 2 ಗಂಡ್ಮಕ್ಳು. ಈ ರೀತಿ ಅವರ ಪತ್ನಿ ಹೆಸರು ರಾಧಾದೇವಿ ಅಂತಂದು ಪ್ರಭುಪಾದರು ಮೊದಲು ಅವರು ಇದರಲ್ಲಿ ಇದ್ರು, ಗೃಹಸ್ಥಾಶ್ರಮದಲ್ಲಿ ಇದ್ರು, ಅಂತರ ಸನ್ಯಾಸ ತಗೊಂಡ್ರು. ಅವರ ಪತ್ನಿ ಹೇಳಿದ್ರು ಒಂದ್ ದಿವಸ, ನನ್ನ ಮಗಳಿದಾಗ ಅವಳಿಗೆ ಮದುವೆ ವಯಸ್ಸಿಗೆ ಬಂದಾಳ, ಇನ್ನು ಮದುವೆ ಅಂದ್ರೆ ಅವಳು ಸುಮಾರು 13-14 ವರ್ಷದ ವಯಸ್ಸಾದ ನಂತರ ಮಕ್ಕಳಿಗೆ ಮದುವೆ ಮಾಡ್ಲೇಬೇಕು ಅಂತಂದು ಅವಾಗ ನಂಬಿದ್ರು, ಮಾಡ್ತಾ ಇದ್ರು. ಆನಂತರ ಪ್ರಭುಪಾದ ಹೇಳಿದ್ರು ಅವರು ಅವ್ರ ಪತ್ನಿ, ಏನು ನನ್ನ ಮಗಳಿಗೆ ನೀವು ಒಬ್ಬ ಗಂಡನ ತಂದು ಹುಡುಕಿ ಅವಳಿಗೆ ಮದುವೆ ಮಾಡಬೇಕು, ಇಲ್ಲಕ್ರೆ ನನಗೆ ನಿದ್ದೆ ಹತ್ತದಿಲ್ಲ ರಾತ್ರಿ ಅಂತ ಹೇಳ್ತಾ ಇದ್ರು. ಯಾವಾಗ ಮಗು ವಯಸ್ಸಿಗೆ ಬರ್ತದೆ ಹೆಣ್ಣು ಮಗಳು ಅಂದ್ರೆ ಸುಮಾರು 16 ವರ್ಷದ ಒಳಗಡೆಗೆ ತಿಳಿತಾನೆ, ಅಷ್ಟೊಳಗನೆ ಅವಳು ಪ್ಯೂಬರ್ಟಿ ಅಂದ್ರೆ ಅವಳು ದೊಡ್ಡವಳು ಆಗೋದಕ್ಕಿಂತ ಮೊದ್ಲೇನೆ ಅವಳ ಗಂಡ ಅನ್ನೋದು ಯಾರನ್ನೋದು ಅವಳು ಗೊತ್ತಿರ್ಬೇಕು. ಆದ್ರೆ ಇವಾಗ ಹಂಗಿಲ್ಲ. ಇವಾಗ ಏನ್ ಮಾಡ್ತಾರೆ, ಹೆಚ್ಚಾಗಿ ಕಾಲೇಜ್ಗೆ ಹೋಗ್ತಾರೆ, ಆ ನಂತರ ಡಿಗ್ರಿ ತಗೊಳ್ತಾರ, ನಂತರ ಮತ್ತ ಮಾಸ್ಟರ್ ಡಿಗ್ರಿ ಮಾಡ್ತಾರ, ಅಟೋದಿಗೆ 25-30 ವರ್ಷ ಆಗ್ತದೆ, ಆಮೇಲೆ ವಿವಾಹ ಆಗ್ತದೆ. ಅದರ ಮೊದಲು ಏನಿತ್ತಲ್ಲ ಹಿಂಗ್ ಮಾಡ್ತಿದ್ರು. ಅದಕ್ಕೇನ್ ಕಾರಣ ಅಂದ್ರೆ, ಇವಾಗ ನಾವಿಲ್ಲಿ ಆರಾಮಾಗಿ ಕುತ್ಕೊಂಡು ಪ್ರವಚನ ಕೇಳ್ತಾ ಇದ್ದೀವಿ, ಅದಕ್ಕೇನ್ ಕಾರಣ ಅಲ್ಲ, ಅದಕ್ಕೇನ್ ಕಾರಣ ಯಾರಾದ್ರೂ ಹೇಳ್ತಾರೆ? ನಮಗೆ ಚಿಂತೆಯಿಂದ ನಾವು ಕುತ್ಕೊಂಡು ಒಂದು ಪ್ರವಚನ ಕೇಳ್ತಾ ಇದ್ದೀವಿ, ಅದಕ್ಕೇನ್ ಕಾರಣ? ಯಾರಿಗೆ ಅರ್ಥ ಆಗಿಲ್ಲ? ಯಾಕಂದ್ರೆ ಅಲ್ಲಿ ನಮ್ಮ ಸಲುವಾಗಿ ಬಿಸಿ ಬಿಸಿ ಅಡಿಗೆ ರೆಡಿ ಆಗಿದೆ, ಆಗಿರಲಿಲ್ಲ ಮುಂದಿನ ಇಷ್ಟೆಲ್ಲ ರೆಡಿ ಇಟ್ಟರು ಕೂಡ ಜನರು ಬರಲಿಕ್ಕೆ ನಮ್ಮನ್ನ ಮಾಡ್ತಾರ. ನಾವು ಎಸ್ ಎನ್ ಎಸ್ ಮಾಡಿ, ಇವತ್ತು ಎಲ್ಲರಿಗೆ ಎಸ್ ಎನ್ ಎಸ್ ಬಂತ? ಎಸ್ ಎನ್ ಎಸ್ ಬಂತ ಎಲ್ಲರಿಗೆ ಬಂದ್ರ? ಅದು ನೋಡ್ರಿ, ಲಾಸ್ಟ್ ನೆಕ್ಸ್ಟ್ ಟೈಮ್ ಇಂದ ಡೋಂಟ್ ಡೂ ದಟ್ ಎಸ್ ರೇಟ್ ಎಸ್ ಎನ್ ಎಸ್, ಡೈರೆಕ್ಟ್ಲಿ ಜಸ್ಟ್ ಗೋ ಆನ್ ಎಸ್ ಎನ್ ಎಸ್ ಇಂದ ಮೊಬೈಲ್ ಯೂಸ್ ಮೇಗೆ ಪ್ರಾಬ್ಲಮ್ ಆಗ್ತಾಯ್ತು, ಇಟ್ಸ್ ನಾಟ್ ಎ ಗುಡ್ ಒನ್. ಸೊ ಅಂದ್ರೆ ನಮಗೆ ಆಮೇಲೆ ಮಧ್ಯಾಹ್ನದ ಊಟ ನಾವು ಬೆಳಿಗ್ಗೆ ಪ್ಲಾನ್ ಮಾಡ್ತೀವಿ, ಹೌದಲ್ಲ? ಬೆಳಿಗ್ಗೆನ ಪ್ಲಾನ್ ಮಾಡಿದ್ರೆ ಅಂತೇಳಿ ಮಧ್ಯಾಹ್ನದ ಊಟ ಆಯ್ತು, ಮತ್ತೆ ರಾತ್ರಿ ಊಟದ ನಾವು ಮಧ್ಯಾಹ್ನ ಪ್ಲಾನ್ ಮಾಡ್ತೀವಿ. ಹಿಂಗಾಗಿ ರಾತ್ರಿ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಭಿಕ್ಷುಕನ ರೀತಿ ಏನ್ ಮಾಡ್ಬೇಕಾಗ್ತದ, ಎಲ್ಲಿದೆ ಪ್ರಸಾದ ಎಲ್ಲಿದೆ ಅಂತ ನಾವು ಹುಡ್ಕೊಂತ ಹೋಗ್ಬೇಕಾಗ್ತದೆ. ಅದರಿಂದ ಮನೆಯೊಳಗೆ ನಾವೆಲ್ಲ ಏನ್ ಮಾಡ್ತೀವಿ, ಮೊದಲು ಅದನ್ನೆಲ್ಲ ರೆಡಿ ಮಾಡ್ಬೇಕು. ಆದ್ರಿಂದ ಶರೀರಕ್ಕೆ ಆಹಾರ ಅದು ಅವಶ್ಯಕತೆ ಇದೆ, ಮತ್ತು ನಿದ್ರಾ, ಹೌದಲ್ಲ? ನಿದ್ರಾ, ಯಾವ ವ್ಯಕ್ತಿ ಸರಿಯಾಗಿ ಅವನಿಗೆ ನಿದ್ರೆ ಆಗಲಿಲ್ಲ ಅಂದ್ರೆ ಏನಾಗ್ತದ, ಆ ವ್ಯಕ್ತಿ ಒಂದು ಬುದ್ಧಿ ಸರಿ ಉಳಿಯೋದಿಲ್ಲ. ಆಹಾರ ನಿದ್ರಾ ಭಯ ಮೈಥುನ್, ಇವು ನಾಲ್ಕೇನದವಲ್ಲ, ಇದೇನಿರ್ತದ, ಇದಕ್ಕೆ ವ್ಯಕ್ತಿ ಜಾಸ್ತಿ ಪರಿಶ್ರಮ ಪಡಬಾರ್ದು. ಈಗ ಆಹಾರಕ್ಕಾಗಿ ಪರಿಶ್ರಮ ಪಡ್ಕೊಂತ ಹೋದ್ರೆ ವ್ಯಕ್ತಿಯ ವಿದ್ಯಾಭ್ಯಾಸ ಮಾಡೋದು, ಪ್ರವಚನ ಕೇಳೋದು, ಭಕ್ತಿ ಮಾಡೋದಕ್ಕೆ ಹೆಂಗ ಆಗೋದಿಲ್ಲ, ಹೌದಲ್ಲ? ಅದೇ ರೀತಿ ನಿದ್ರಾ ಅಂದ್ರೆ ಏನಿದಾರು ಬೇಸಿಕ್ ರಿಕ್ವೈರ್ಮೆಂಟ್, ಇದು ಮೂಲಭೂತ ಅವಶ್ಯಕತೆಗಳು, ಇವನ್ನ ನಾವು ಪೂರೈಸಬೇಕು. ಅದೇ ರೀತಿ ವಿವಾಹ ಏನಿರಲ್ಲ ಅದು ಎಷ್ಟು ಮಹತ್ವ ಅಂದ್ರೆ, ಒಬ್ಬ ವ್ಯಕ್ತಿ ಊಟ ಮಾಡ್ತಾನೆಷ್ಟು ಅಷ್ಟೇ ಮಹತ್ವ. ಆದ್ರೆ ಕೆಲವರು ಏನ್ ಮಾಡ್ತಾರ, ವಿವಾಹದಿಂದ ದೂರ ಉಳಿತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೋರ್, ಹೌದಲ್ಲ? ಇವ್ರ ಗುರುಗಳು, ಇವರಿಗೆ ಶಿಷ್ಯರು ಏನಿದ್ರಲ್ಲ, ಅವ್ರು ಏನಾದ್ರು ಬ್ರಹ್ಮಚಾರಿಗಳಿದ್ರು, ಆ ನಂತರ ಅವರು ಸನ್ಯಾಸ ತಗೊಂಡ್ರು. ಅಂದ್ರೆ ಕೆಲವೊಂದು ಸಮಾಜದ ಕೆಲವೊಬ್ಬ ವ್ಯಕ್ತಿಗಳು ಏನ್ ಮಾಡ್ತಾರ, ಈ ರೀತಿ ಅವರು ಸನ್ಯಾಸಾಶ್ರಮ ತಗೊಳ್ತಾರೆ ಅಥವಾ ಬ್ರಹ್ಮಚಾರಿಯಾಗಿ ಹೋಗ್ತಾರೆ. ಅದು ಅವಶ್ಯಕತೆ ಇದೆ, ಯಾಕಂದ್ರೆ ಅವರು ಆ ರೀತಿ ಹೋಗ್ಲಿಲ್ಲ ಅಂತಂದ್ರೆ, ಅವ್ರ ಆ ರೀತಿ ವೈರಾಗ್ಯ ತೋರಿಸ್ಲಿಲ್ಲ ಅಂತಂದ್ರೆ, ಉಳಿದ ಜನಾಂಗಕ್ಕೆ ಅವರು ಮಾರ್ಗದರ್ಶನ ಕೊಡಕ್ ಆಗೋದಿಲ್ಲ. ಆದ್ರಿಂದ ಬ್ರಹ್ಮಚಾರಿ, ಗೃಹಸ್ಥ, ವನಪೃಥ, ಸನ್ಯಾಸ, ಇವು ನಾಲ್ಕು ಆಶ್ರಮ ಕೃಷ್ಣನೇ ಮಾಡಿದ್ದಾನೆ. ಆದ್ರಿಂದ ಆ ಆಶ್ರಮದ ಮಹತ್ವ, ಅರ್ಥಾತ್ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ರೀತಿ ಆಹಾರ ನಿದ್ರಾ ಭಯ ಮೈಥು, ಇವು ನಾಲ್ಕು ಅತ್ಯಂತ ಮಹತ್ವವಾದ ಅವಶ್ಯಕತೆಗಳು. ಅದರಲ್ಲಿ ಹೆಚ್ಚಾಗಿ ಆಹಾರದ ಸಮಸ್ಯೆ ಹೆಂಗ ಮುಗಿದು ಹೋಗ್ತವೆ, ನಿದ್ರಾ ಹೆಂಗ ಮಾಡ್ತೀವಿ, ವಿವಾಹ ಏನಿದೆಲ್ಲ ಅದು ಕೂಡ ಆಹಾರದಷ್ಟೇ ಮಹತ್ವ ಒಬ್ಬ ವ್ಯಕ್ತಿಗೆ. ಅಂದ್ರೆ ಸಮಯಕ್ಕೆ ಸರಿಯಾಗಿ ವ್ಯಕ್ತಿಗೆ ನೀವು ಅವನಿಗೆ ಸಂಗಾತಿಯನ್ನ ತೋರಿಸಿಕೊಡ್ಲಿಲ್ಲ ಅಂತಂದ್ರೆ ಏನಾಗ್ತದೆ, ಯಾವ ರೀತಿ ಹೊಟ್ಟೆ ಹಸುಗೊಂಡು ಮಗು ಏನ್ ಮಾಡ್ತದೆ, ಮನೆಯೊಳಗೆ ನೀವು ಅಡುಗೆ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತದೆ ಹುಡುಗ, ಅದನ್ನು ಹೊರಗಡೆಗೆ ಹೋಗಿ ಕೇಳ್ಕೊಂತ ಅಡ್ಡಾಡ್ಕೊಂತ ಅದೇ ಸಮಸ್ಯೆ ಉಂಟಾಗ್ತದೆ. ಆದ್ರಿಂದ ಇದು ವಿವಾಹ ಏನಿದಲ್ಲ, ಇದು ಬಾಲ್ಯ ವಿವಾಹ, ಇದು ಇದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ. ಆ ನಂತರ ಸಣ್ಣ ಮಗು ಇದ್ದಾಗನೆ ಮೊದ್ಲು ಏನ್ ಮಾಡ್ತಾ ಇದ್ರು, ಇನ್ನೂ ಸಣ್ಣ ಮಗು ಇದ್ದಾಗನೆ, ಸೊ ಒಂದು 4-5 ವರ್ಷದ ಮಗು ಇದ್ದಾಗ ಅವನಿಗೆ ಇಬ್ಬರಿಗೂ ವಿವಾಹ ಆಗ್ತದೆ. ಆಮೇಲೆ ಆ ಸಣ್ಣ ಮಗುಗೆ ಹೇಳ್ತಾ ಇದ್ದೆ, ಸಣ್ಣ ಹೆಣ್ಣು ಮಗಳಿಗೆ, ಇವನು ನಿನ್ನ ಗಂಡ, ಇವನು ನಿನ್ನ ಗಂಡ. ಅವ್ರಿಗೆ ಗಂಡ ಅಂತಂದ್ರೆ ಏನು ಗೊತ್ತಿಲ್ಲ, ಆದ್ರೂ ಕೂಡ ಅವರು ಆಯ್ತು ಅಂತ ಹೇಳಿ ಅದ ರೀತಿ ಜೀವನ ಮಾಡ್ತಿದ್ರು. ಆಮೇಲೆ ಅವ್ರು ಹೇಳ್ತಾ ಇದ್ರು, ಇವಾಗ ನಿನ್ ಗಂಡ, ಇವ್ ನಿನ್ ಈ ರೀತಿ ಸೇವಾ ಮಾಡ್ಬೇಕು, ಅವನಿಗೆ ನೀನ್ ಅಡಿಗೆ ಬಡಿಸ್ಬೇಕು, ಅವನ್ ಅದನ್ನ ಮಾಡ್ಬೇಕು, ಅದನ್ನ ತೊಂಬರ್ಬೇಕು, ಇದನ್ನ ತೊಂಬರ್ಬೇಕು ಅಂತ ಹೇಳಿ ತಂದೆ ತಾಯಿ ಸಣ್ಣಂದಿರ್ತಾರ, ಅವನಿಗೆ ಮಾಡ್ತಾ ಇದ್ರು ಟ್ರೈನಿಂಗ್ ಕೊಡ್ತಾ ಇದ್ರು. ಅದಕ್ಕೆ ಟ್ರೈನಿಂಗ್ ಕೊಟ್ಟಾಗ ಏನಾಗ್ತಿತ್ತು, ಆ ಸಣ್ಣ ಮಗುಗೆ ಅದು ಏನಿರ್ತದಲ್ಲ, ಅದು ಸಣ್ಣದಿರುವಾಗ ನೀವು ಏನ್ ಕಲಿಸ್ತೀರಿ ಅದು ಕೊನೆ ತನಕ ಹೋಗ್ತಿತ್ತು. ಅವನಿಗೆ ನೀವು ಅವನ ನಿನ್ನ ಪತಿ ನಿನಗೆ ದೇವ್ರಿಗೆ ಸಮಾನ, ಅವನಿಗೆ ನೀನು ಸೇವಾ ಮಾಡ್ಬೇಕು ಅಂತ ಎಲ್ಲಾ ರೀತಿ ಆ ಸಣ್ಣ ಮಗು ಇದ್ದಾಗ ಹೇಳ್ಕೊಡ್ತಾನೆ. ಸಣ್ಣ ಮಗು ಏನ್ ಗೊತ್ತಲ್ಲ, ನೀವೇನು ಕಲಿಸ್ತೀರಿ ಅದನ್ನ ಕಲಿತಾರ, ನೀವೇನು ಕಲಿಸ್ತೀರ ಅದನ್ನ ಕಲಿತಾರ. ಆಮೇಲೆ ಮಗು ದೊಡ್ಡದಾಗಿದ್ಮೇಲೆ ಅವಳಿಗೆ ಗೊತ್ತಾಗ್ತದೆ, ಹಾ ಸಣ್ಣ ಮಗು ಇದ್ದಾಗನ ಅವಳಿಗೆ ನೀವು ಹೇಳ್ಬಿಟ್ರಿಂದ ದೊಡ್ಡವಳ ಆಗ್ಬಿಡ್ಲೇನು ಗೊತ್ತಾಕ, ಹಾ ಇವನೇ ನನ್ನ ಗಂಡ ಅಂತ. ಅಂದ್ರ ಯಾವ ರೀತಿ ನಮಗ ಊಟದ ಅವಶ್ಯಕತೆ ಇದೆಯೋ, ಹೊಟ್ಟೆ ಹಸಿದಕ್ಕಿಂತ ಮೊದ್ಲು ಅಡುಗೆ ರೆಡಿ ಇತ್ತು ಅಂದ್ರೆ ಹೊಟ್ಟೆ ಹಸಿದ್ರೆ ಹೌದಲ್ಲ, ಗ್ಯಾರಂಟಿ ಹೊಟ್ಟೆ ಹಸಿದ್ರೆ ಇಲ್ಲ, ಅಪ್ರಾಯದಿಂದ ಅಡುಗೆ ರೆಡಿ ಇರ್ಬೇಕು. ಇಲ್ಲ ಅಂದ್ರೆ ಏನಾಗ್ತದೆ, ನಿಮ್ಗೆ ಚಿಂತೆ ಉಂಟಾಗ್ತದೆ, ಎಲ್ಲಿದೆ ಅಡುಗೆ, ಈಗ 3 ಗಂಟೆ ಆಯ್ತು ಇನ್ನೂ ಅಕ್ಕಿ ಇಲ್ಲ, ಆಮೇಲೆ ಅಕ್ಕಿ ಅಥವಾ ಗ್ಯಾಸ್ ಇಲ್ಲ, ಗ್ಯಾಸ್ ಇದೆ ಆದ್ರೆ ನೀರಿಲ್ಲ, ಹಿಂಗೆಲ್ಲ ಸಮಸ್ಯೆ ಆದ್ರೆ ಏನಾಗ್ತದೆ, ಸುಮಾರು 2-3 ತಾಸು ನೀವು ಅತ್ಯಂತ ಚಿಂತೆ ಒಳಗೆ ಹೋಗ್ಬಿಡುತ್ತೆ. ಆದ್ರ ಹಿಂದಿನ ಏನ್ ನಮ್ಮೇನು ವೈದಿಕ ಸಂಸ್ಕೃತಿ ಇತ್ತಲ್ಲ, ಅವ್ರು ಎಷ್ಟು ಪ್ಲಾನ್ ಮಾಡ್ತಾ ನಾಳೆ ಆಗೋ ಸಮಸ್ಯೆ ಇವತ್ತ ಪರಿಹಾರ ಕಂಡಿಡಿತು. ಆ ನಂತರ ಸಣ್ಣ ಮಗು ಇದ್ದಾಗ ಈ ರೀತಿ ನೀವು ಯಾವಾಗ ಅವ್ರಿಗಿಬ್ಬರಿಗೂ ಹೇಳ್ಕೊಡ್ತಾನೆ, ಇವ್ರು ನಿನ್ನ ಪತಿ ಇವಳು ನಿನ್ನ ಪತ್ನಿ ಅಂತಂದು, ಆ ಗಂಡ ಮಗುನು ಕೂಡ ಇವಳು ನಿನ್ನ ಪತ್ನಿ ಇವಳು ನಿನ್ನ ಪತ್ನಿ ಅಂತಂದ ಮೊದ್ಲಿಂದನು ಕೊಡ್ತದೆ. ಹಿಂಗಾಗಿ ಅವ್ರಿಗೆ ಏನಂತದೆ, ಅವ್ರಿಗೆ ಹೊರಗಡೆ ಆ ಕಡೆ ಕಡೆ ನೋಡೋ ಅವಶ್ಯಕತೆ ಏನೇ ಇಲ್ಲ. ಯಾವ ರೀತಿ ಮನೆಯೊಳಗೆ ಒಂದು ದೊಡ್ಡ ಬಿಸ್ನೆಸ್ ಇತ್ತಪ್ಪ ಅಂತಂದ್ರೆ, ಆ ಸಣ್ಣ ಮಕ್ಕಳು ಕಲಿತು ಎಲ್ಲಿ ಹೋಗ್ಬೇಕು, ನೌಕರಿಗಾಗಿ ನಾನು ಅಪ್ಲಿಕೇಶನ್ಗೆ ಹೋಗ್ಬೇಕು ಅಂತ ಅಡ್ಡಾಡೋದು ಎಷ್ಟು ಚಿಂತೆ ಮಾತ್ರ ದೊಡ್ಡ ಸಮಸ್ಯೆ ಐತಿಲ್ಲ ಅದು. ಅಂದ್ರೆ ನಿಮ್ಮಲ್ಲಿ ಒಂದು ಮೊದ್ಲ ಪ್ಲಾನ್ ಮಾಡಿಬಿಟ್ರೆ ಮಗುಗೆ, ಇವನು ದೊಡ್ಡನಾಗಿ ಈ ಕೆಲಸ ಮಾಡ್ತಾನೆ ಯಾಕಂದ್ರೆ ನನ್ನ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾನೆ ಅಂತಂದ್ರೆ ಅವನಿಗೂ ಚಿಂತೆ ಇಲ್ಲ ನಿಮಗೂ ಚಿಂತೆ ಇಲ್ಲ, ಇಲ್ಲ ಅಂದ್ರೆ ತಂದೆಗೂ ಚಿಂತೆ ವಿದ್ಯಾರ್ಥಿಗೂ ಚಿಂತೆ. ಅದೇ ರೀತಿ ಯಾವಾಗ ವಿವಾಹ ಸಮಯದ ಮೊದಲನೇ ನೀವು ಅವರಿಗೆ ಮೊದಲೇ ನೀವು ಗುರುತು ಮಾಡಿಕೊಟ್ರೆ ಇವಳು ನಿನ್ನ ಪತಿ ಇವಳು ನಿನ್ನ ಪತ್ನಿ ಅಂತ ಹೇಳಿದ್ರೆ, ಆ 99% ಏನು ಅವ್ರಿಗೇನು ಇದಿರ್ತದಲ್ಲ ಒಂದು ಸಂಗಾತಿಯನ್ನು ಹುಡುಕೋ ಒಂದು ಅವಶ್ಯಕತೆ ಅದು ಬೀಳೋದಿಲ್ಲ. ಆದ್ರಿಂದ ಪ್ರಭುಪಾದರ ಪತ್ನಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನೀವು ಒಂದ್ ವೇಳೆ ನನ್ನ ಮಗಳಿಗೆ ಅವಳು ದೊಡ್ಡವಳಾಗಿದ್ದಾಳೆ ಅದು ಇನ್ನೂವರೆಗೆ ನೀವು ಅವಳ ಗಂಡು ಮಗು ನೀವು ಅವನಿಗೆ ಗೊತ್ತು ಮಾಡಿಲ್ಲ, ಇದು ಬಹಳ ಕಷ್ಟದ ವಿಷಯ, ನನಗೆ ನಿದ್ದೆ ನಾನು ಸತ್ತು ಬಿಡ್ತೀನಿ, ನಾನು ಹೋಗಿ ಗಂಗಾದೊಳಗೆ ಹೋಗಿ ನಮ್ಮ ಮಗಳಿಗೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದ. ಯಾಕಂದ್ರೆ ಆಗಿನ ಕಾಲದೊಳಗ ಯಾವಾಗ ಒಬ್ಬ ಸಣ್ಣ ಮಗುವಿಗೆ ನೀವು ಇನ್ನೂ ಗಂಡು ಗೊತ್ತು ಮಾಡಿಲ್ಲ ಅಂತಂದ್ರೆ ಅದು ನಾಚಿಗೆ ವಿಷಯ ಆಗಿತ್ತು. ಅದಕ್ಕೆ ಆಮೇಲೆ ಈ ರೀತಿ ಯಾವಾಗ ಸಣ್ಣ ಮಗು ಇದ್ದಾಗನ ಅವ್ರು ಒಟ್ಟಿಗೆ ಕೂಡಿ ಬೆಳೀತಾರ, ಅವ್ರ ಕೊನೆಯ ತನಕನು ಅವ್ರೇನಾಗೋದಿಲ್ಲ, ಅವ್ರನ್ನ ಯಾರನ್ನು ಬೇರೆ ಮಾಡಕ್ಕಾಗಲ್ಲ. ಹಿಂಗಾಗಿ ಅವಾಗ ಇದು ವಿಚ್ಛೇದನ ಅರ್ಥಾತ್ ಡೈವೋರ್ಸ್ ಅನ್ನೋ ಪ್ರಶ್ನೆನೇ ಇರ್ಲಿಲ್ಲ. ಇವಾಗ ಏನಾಗ್ತಾ ಇದೆ, ವಿವಾಹ ಆಗ್ತಾ ಇದಾರೆ ಆದ್ರೆ ಡೈವೋರ್ಸ್ನು ಆಗ್ತಾ ಇಲ್ಲ. ಇದಕ್ಕೇನು ಕಾರಣ, ಯಾಕಂದ್ರೆ ಸುಮಾರು 15-30 ವರ್ಷದ ತನಕ ಇಬ್ಬರಿಗೂ ನಾವು ಅವ್ರಿಗೆ ವಿವಾಹ ಜೀವನದ ಬಗ್ಗೆ ನಾವು ಅವ್ರ ಪತಿ ಅವ್ರ ಪತ್ನಿ ಯಾರನ್ನು ಹೇಳ್ಕೊಡ್ಲಿಲ್ಲ ಅಂತಂದ್ರೆ ಏನಾಗ್ತದ, ಅವ್ರು ಎಲ್ಲಾ ಕಡೆಗೂ ನೋಡ್ತಾರ, ಇವಳು ನನ್ನ ಪತ್ನಿನ ಇವಳು ನನ್ನ ಪತ್ನಿನ ಅವಳು ನನ್ನ ಪತ್ನಿನ ಅವಳು ಆ ಗಂಡ ಮಗು ನೋಡಿ ಇವಳಿಗೆ ಗಂಡ ಹೆಣ್ಮಗಳು ನೋಡ್ತಾರೆ ಇವನು ನನ್ನ ಪತ್ನಿನ ಅವನು ನನ್ನ ಪತ್ನಿನ ಅವನು ನನ್ನ ಪತ್ನಿ, ಈ ರೀತಿ ಅವ್ರು ಹುಡುಕೋದನ್ನ ಅದು ಹೋಗ್ತಾ ಇರ್ತದೆ. ಹಿಂಗಾಗಿ ಏನಾಗ್ತದೆ, ಯಾರಿಗೆ ಸ್ವೀಕಾರ ಮಾಡ್ಬೇಕು ಯಾರಿಗೆ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಯಾಕಂದ್ರೆ ಸಣ್ಣ ಮಗು ಇದ್ದಾಗ ನೀವು ಏನ್ ಕಲಿಸ್ತಿರಲ್ಲ ಅದು ಕೊನೆಯದು ಅಂತ ನೋಡಿತ್ತು. ಆದ್ರಿಂದ ಈ ರೀತಿ ಏನಿತ್ತಲ್ಲ, ಭಗವಾನ್ ರಾಮಚಂದ್ರನು ಕೂಡ 12 ವಯಸ್ಸಿನಲ್ಲಿ ಇದ್ದಾಗ ಮದುವೆ ಆಗಿದ್ದು. ನನ್ಗೆ ಎಷ್ಟು ವಯಸ್ಸಾಗಿತ್ತು, ರಾಮಚಂದ್ರ 12 ವಯಸ್ಸಿತ್ತು, ಸೀತಾದೇವಿಗೆ ನಿಶ್ಚಿತವಾಗಿ ಅವನಿಗಿಂತ ಕಡಿಮೆ ವಯಸ್ಸಿನೋಗಿತ್ತು. ಅದು ರಾಮ್ ಸೀತಾ ಅಂತಂದು ಹೇಳ್ತೀವಿ, ಯಾಕ ರಾಮ್ ಸೀತಾ ಯಾಕೆ ಇಷ್ಟೊಂದು ಅವರು ಅನ್ಯನ್ಯವಾಗಿ, ಅಫ್ಕೋರ್ಸ್ ಅವರು ಎಂದೆಂದಿಗೂ ಅವರು ಆಧ್ಯಾತ್ಮಿಕ ಲೋಕದಲ್ಲೂ ಕೂಡ ಅವರು ಪತಿ ಪತ್ನಿನೇ ತಿಳಿತಾ ಅವರವರಿಗೆ, ಅದನ್ನು ಕೂಡ ಒಂದೇನು ಕಾರಣ ಏನಂದ್ರೆ ಕೃಷ್ಣ ರಾಮನು ಕೂಡ ಇದೇ ರೀತಿ ಬಾಲ್ಯ ವಿವಾಹ ಆದ. ಇದರ್ಥ ನಾನೇನು ಹೇಳ್ತಾ ಇದ್ದೀನಿ, ಈಗ ನೀವು ಮಕ್ಕಳಿಗೆ ನೀವು ಬಾಲ್ಯ ವಿವಾಹ ಮಾಡಬೇಕಂತಂದು ಹೇಳ್ತಾ ಇಲ್ಲ, ಹೇಳೋದ್ರ ಅರ್ಥ ಏನು, ಈ ರೀತಿನ ಅವರೇನು ಬಾಲ್ಯ ವಿವಾಹ ಏನಿತ್ತಲ್ಲ ಅದು ಅದು ವೈಜ್ಞಾನಿಕತೆ, ಅದ್ರ ಹಿಂದೆ ವಿಶೇಷ ಕಾರಣಗಳಿದ್ದಾವೆ. ಹಿಂಗಾಗಿ ಹಿಂದಿನ ಕಾಲದಲ್ಲಿ ಏನು ವಿವಾಹ ಆಗ್ತಾ ಇದ್ರು ಅವ್ರಿಗೆ ವಿಚ್ಛೇದನ ಅನ್ನೋದನ್ನು ಗೊತ್ತಿರಲಿಲ್ಲ. ಆದ್ರೆ ಇವತ್ತಿನ ದೊಡ್ಡ ಸಮಸ್ಯೆ ಏನು? ವಿವಾಹ ವಿಚ್ಛೇದನ. ಅಮೇರಿಕದಲ್ಲಿ 170 ಏನು ಮದುವೆ ಇರ್ತಾರಲ್ಲ, ಅವರೊಂದು ವಿವಾಹ ವಿಚ್ಛೇದನ ಆಗ್ತದೆ 70% ವಿದಿನ್ 3 ಇಯರ್ಸ್. 3 ವರ್ಷದ ಒಳಗೆ ಅವರು ವಿವಾಹ ವಿಚ್ಛೇದನ. ಅದೇ ಸಂಸ್ಕೃತಿಗೆ ಭಾರತಕ್ಕೂ ಬರ್ತದೆ. ಯಾಕಂದ್ರೆ ನಾವೇನು ಎಲ್ಲನೂ ನಾವು ಅಮೇರಿಕದಿಂದ ನಾವು ಸ್ವೀಕಾರ ಮಾಡ್ತೇವೆ. ಬಾಂಬೆಯೊಳಗೂ ಕೂಡ ಇದೇ ಸಮಸ್ಯೆ, ದೊಡ್ಡ ಸಮಸ್ಯೆ ಉಂಟಾಗಿದೆ. ಈಗ 100% ಅಲ್ಲಿ ಏನಾಗ್ತದೆ, ಈ ಸಮಸ್ಯೆ ಉಂಟಾಗ್ತಾ ಇದೆ. ಇದು ಅತ್ಯಂತ ಚಿಂತೆ ಮಾಡುವ ವಿಷಯ ಹೌದಲ್ಲ. ಆಮೇಲೆ ಯಾವಾಗ ಈ ರೀತಿ ಪತಿ ಪತ್ನಿ ಬೇರಾದಂದ್ರೆ ಮಕ್ಕಳದೊಂದು ದೊಡ್ಡ ಸಮಸ್ಯೆ ಉಂಟಾಗ್ತದೆ ಹೌದಲ್ಲ. ಅದರಿಂದ ಹಿಂಗೆಲ್ಲ ಆಗ್ಬಾರ್ದು ಅಂತ ಹೇಳಿ ನಮ್ಮ ಪೂರ್ವಜರು ಈ ರೀತಿ ಪ್ಲಾನ್ ಮಾಡ್ತಾ ಇದ್ದರು. ಅದರಿಂದ ವಿವಾಹ, ಬಾಲ್ಯ ವಿವಾಹ ಇದು ಕಾನೂನು ಬಾಹಿರ ಮಾಡಿದಾರ. ಆದರೆ ಇದು ಇದಕ್ಕೆ ಕಾರಣ ಅವ್ರೇನ್ ತಿಳ್ಕೊತಾರ, ಸಣ್ಣ ಮಕ್ಕಳು ವಿವಾಹ ಆತಂತಂದ್ರೆ ಅವ್ರಿಗೆ ನಾವು ಏನು ಇದನ್ನ ಕೊಡ್ಲಿಲ್ಲ, ಅವರಿಗೆ ನಾವು ಸ್ವತಂತ್ರ ಕೊಡ್ಲಿಲ್ಲ. ಅವ್ರ ಸ್ವತಂತ್ರಕಾರ ಅವರಲ್ಲ, ಸ್ವತಂತ್ರ ಅವರಿಗೆ ನೀವು ಸಣ್ಣ ಮಕ್ಕಳಿಗೆ ಸ್ವತಂತ್ರ ಕೊಟ್ರೆ ಏನಾಗ್ತದೆ, ಅವ್ರ ಸ್ವತಂತ್ರವನ್ನು ದುರುಪಯೋಗ ಮಾಡುತ್ತೆ. ಆದ್ರಿಂದ ತಂದೆ ತಾಯಿಯಾದವರು ಅದನ್ನ ವಿವಾಹ ಅವರಿಗೆ ಆ ಸಮಯದಲ್ಲಿ ಮಾಡಬೇಕು. ಅದರಿಂದ ಅದೊಂದು ಮಹತ್ವವನ್ನು ನಾವು ಈ ರೀತಿ ಅರ್ಥ ಮಾಡ್ಕೊಂಡು. ಆದ್ರಿಂದ ಇಲ್ಲಿ ನಮ್ಮ ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವ್ರ ಬಾಲ್ಯದಲ್ಲಿ ವಿವಾಹ ಆದರು. ಆನಂತರ ಅವ್ರದ್ದು ಕಾಳಕಡಿ ಅಂಗಡಿ ಇತ್ತು. ಅವರು ಸಣ್ಣ ಮಗು ಇದ್ದಾಗನೇ ಭಗವಾನ್ ಕೃಷ್ಣನನ್ನ ವಿಶೇಷವಾಗಿ ಕೊಡ್ತು ಪೂಜೆ ಮಾಡ್ತಾ ಇದ್ರು. ಆನಂತರ ಕೆಲವೇ ವರ್ಷಗಳಲ್ಲಿ ಅವಳ ಪತ್ನಿ ಏನಿದ್ಲಲ್ಲ, ಅವಳದು ದೇಹಾಂತ ಆಗ್ತದೆ, ಅವಳು ಸತ್ತು ಹೋಗ್ತಾರೆ. ಆದ್ರಿಂದ ಅವ್ರೇನಂತಾರ, ಇಲ್ಲ ನನಗೀಗ ಬೇಡ ಬೇಡ ಸಂಸಾರ ಅಂತೇಳಿ ತಕ್ಷಣ ಅವರು ಬಾಂಗ್ಲಾದೇಶದಿಂದ ಬೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ಬೃಂದಾವನದಲ್ಲಿ ಕೃಷ್ಣನ ಕೂರ್ತಿ ಭಜನೆ ಮಾಡ್ಲಿಕ್ಕೆ ಅಂತೇಳಿ. ಯಾಕಂದ್ರೆ ಅವ್ರು ವೈರಾಗ್ಯದ ಮೂರ್ತಿಮಾನ ಸ್ವರೂಪ ಹೌದಲ್ಲ, ಆ ವೈರಾಗ್ಯವನ್ನ ಅವ್ರ ಜೀವನದಲ್ಲಿ ನಾವು ನೋಡ್ತೀವಿ. ಈ ರೀತಿ ಅಂದ್ರೆ ಸಣ್ಣ ಮಗು ಇದ್ದಾಗನೆ ಹಿಂಗಾಯ್ತು. ಆನಂತರ ಯುವಾವಸ್ಥೆಗಳು ಬಂದು ಕೂಡಲೇನೆ ಅವ್ರು ಎಲ್ಲಿಗೆ ಹೋದ್ರು, ಬೃಂದಾವನಕ್ಕೆ ಹೋದ್ರು. ಬೃಂದಾವನದಲ್ಲಿ ಹೋಗಿ ಕೃಷ್ಣನನ್ನ ಭಜನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮಹಾತ್ಮನ ಅಂದ್ರೆ ನಾವೇನು ಇವತ್ತು ಮಹಾತ್ಮನಸ್ತಮ ಅಂತ ದೈವಿನ ಪ್ರಕೃತಿ ಮಾಶತ. ಮಹಾತ್ಮ ಅಂದ್ರೆ ಯಾರು? ಆ ವ್ಯಕ್ತಿ ಹಿಂದೆ ಮಹಾತ್ಮ ಅಂತ ಹೇಳಿದ ಕೂಡಲೇ ಆ ವ್ಯಕ್ತಿ ಮಹಾತ್ಮ ಆಗೋದಿಲ್ಲ. ಆ ವ್ಯಕ್ತಿ ಹೆಂಗಿರಬೇಕು, ಅವನು ದೈವಿ ಪ್ರಕೃತಿ ಅರ್ಥಾತ್ ಭಗವಂತನ ಭಕ್ತಿಯಲ್ಲಿ ಪರಿಣಿತನಾಗಿರ್ಬೇಕು. ಭಜಂತಿ ಅನನ್ಯ ಮನಸ್ಸು, ಅವನು ಭಗವಂತನ ಭಕ್ತಿಯನ್ನು ಅನನ್ಯವಾಗಿ ಮಾಡ್ತಾ ಇರ್ಬೇಕು. ಜ್ಞಾತ್ವಾ ಭೂತಾದಿ ಮಗುವೆಂಬ ಭಗವಂತನೇ ಶ್ರೇಷ್ಠ ಮತ್ತು ಅವನಿಂದನೇ ಈ ಜಗತ್ತು ಉತ್ಪತ್ತಿ ಆಗಿತ್ತು ಅನ್ನೋ ಒಂದು ಜ್ಞಾನ ಅವನಿಗಿರ್ಬೇಕು. ಅವನು ನಿಜವಾಗಿ ಮಹಾತ್ಮ. ಈ ರೀತಿ ಇವ್ರ ಜೀವನದಲ್ಲಿ ನಾವು ನೋಡಬಹುದು. ಆನಂತರ ಬೃಂದಾವನಕ್ಕೆ ಹೋಗಿ ಅಲ್ಲಿ ಭಾಗವತ್ ದಾಸ್ ಬಾಬಾಜಿ ಮಹಾರಾಜರಿಗೆ ಅವರು ಭೇಟಿಯಾದರು. ಭೇಟಿಯಾಗಿ ಅಲ್ಲಿ ಅವರು ಬಾಬಾಜಿ ವೇಷವನ್ನು ಸ್ವೀಕಾರ ಮಾಡಿದರು. ಬಾಬಾಜಿ ಅಂತಂದ್ರೇನು, 4 ಆಶ್ರಮಗಳಿದ್ದಾವೆ. ಆಶ್ರಮ ಅಂದ್ರೆ ಇದು ಸನ್ಯಾಸಾಶ್ರಮದಲ್ಲಿ 4 ಭಾಗಗಳಿದ್ದಾವೆ. ಬಹುದತ್, ಕುಟಿಚಕ್, ಪರಿವ್ರಜಕಾಚಾರ್ಯ ಮತ್ತು ಪರಮಹಂಸ. ಬಹುದಕ್ಕ ಕುಟಿಚಕ, ಕುಟಿ ಅಂದ್ರೆ ಏನು, ಒಂದು ಜೋಪಡಿ ಅಥವಾ ಒಂದು ಗುಡಿಸು. ಸನ್ಯಾಸ ತಗೊಳ್ತಾರಲ್ಲ ಯಾರ ವ್ಯಕ್ತಿ, ಅವರು ಒಂದೇ ಒಂದು ಸ್ಥಳದಲ್ಲಿ ಇದ್ದುಕೊಂಡು ಒಂದು ಗುಡಿಸಲಲ್ಲಿ ಇದ್ಕೊಂಡು ಅವರು ಭಗವಂತನ ಭಜನೆ ಮಾಡ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಹೌದಲ್ಲ, ಅದು ಕುಟಿಚಕ ಸನ್ಯಾಸಿ. ಬಹುದಕ ಸನ್ಯಾಸಿ ಅಂತಂದು ಎರಡನೇ ವಿಧಾನ, ಎರಡನೇ ವಿಧಿ, ಎರಡನೇ ಬಗೆ. ಉದಕ ಅಂದ್ರೆ ಏನು, ನೀರು ಹೋಗಲ್ಲ. ಬಹುದಕ ಅಂದ್ರೇನು, ಅವ ಎಲ್ಲಾ ಕಡೆಗಿನೂ ಹೋಗಿ ಎಲ್ಲಾ ಕಡೆಗಿನೂ ಇದ್ದುಕೊಂಡು ಎಲ್ಲಾ ಕಡೆಗಿನೂ ಬೇರೆ ಬೇರೆ ಸ್ಥಳದೊಳಗೆ ಹೋಗಿ ಎಲ್ಲಾ ಕಡೆಗಿನೂ ನೀರು ಕುಡಿದು ಅಲ್ಲಿ ಇದ್ದುಕೊಂಡು ಭಗವಂತನ ಭಜನೆ ಮಾಡ್ತಾನೆ ಅವನು ಬಹುದಕ ಅಂದ್ರೆ. ಕುಟಿ ಅಂದ್ರೆ ಒಂದೇ ಕಡೆಗೆ ಇರೋದಿಲ್ಲ, ಬೇರೆ ಕಡೆಗೆ ಎಲ್ಲಾ ಕಡೆಗಿನೂ ಅಡ್ಡಾಡ್ತಾನೆ ಅವನು ಬಹುದಕ. ಪರಿವ್ರಾಜಕ ಆಚಾರ್ಯ, ಪರಿವ್ರಾಜಕ ಆಚಾರ್ಯ ಅಂದ್ರೇನು, ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಇಡೀ ಭಾರತದಲ್ಲಿ ಹೋಗಿ ಪ್ರಚಾರ ಮಾಡಿದರು. ಅದೇ ರೀತಿ ಭಕ್ತಿ ವಿದಂತ ಸ್ವಾಮಿಯವರು ಇಡೀ ವಿಶ್ವದಲ್ಲಿ ಹೋಗಿ ಪ್ರಚಾರ ಮಾಡಿದರು. ಅದು ಒಂದು ಮೂಲೆಯಲ್ಲಿ ಕುಂದಿರಲಿಲ್ಲ ಅವರು, ತಿಳಿದಾ. ಅವ್ರು ನಿಜವಾಗಿ ಜಗದ್ಗುರುಗಳು. ಯಾಕೆ ಜಗದ್ಗುರುಗಳು, ಯಾಕಂದ್ರೆ ಅವರು ಕೇವಲ ಒಂದೇ ಒಂದು ಸ್ಥಳದಲ್ಲಿ ಕೂತ್ಕೊಂಡು ತಮ್ಮಂತಹ ಜಗದ್ಗುರುಗಳು ಅಂತ ಹೇಳಿದ್ರು. ಇಡೀ ಜಗತ್ತಿನಲ್ಲಿ ಹೋಗಿ ಹೋದ ಸರಿ ನಾವು ಚರ್ಚೆ ಮಾಡ್ತಾ ಇದ್ವಿ, ಹೌದಲ್ಲ, 14 ಸಾರಿ ಅವರು ಪರಿಭ್ರಮಣ ಮಾಡಿದರು, ಎಲ್ಲ ಕಡೆಗೆ ಅಡ್ಡಾಡಿದರು. ಆದ್ರಿಂದ ಅವರು ಪರಿವಿರಾಜಕಾಚಾರ್ಯ. ಮತ್ತು ಇನ್ನೊಂದು ಇದೆ, ಅವರು ಪರಮಹಂಸರು. ಪರಮಹಂಸರು ಏನಿರ್ತಾರಲ್ಲ, ಅದು ಸನ್ಯಾಸದ ಸರ್ವಶ್ರೇಷ್ಠ ಅವಸ್ಥೆ, ಅದಕ್ಕಿಂತ ಮುಂದೆ ಏನಿಲ್ಲ. ಆದ್ರಿಂದ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಸನ್ಯಾಸವಾದ ನಾಲ್ಕು ವಿಧಿಗಳು, ನಾಲ್ಕು ಪ್ರಕಾರ. ಅದರಲ್ಲಿ ಗೌರಕಿಶೋರ್ ದಾಸ್ ಬಾಬಾಜಿಯವರು ಏನಾದ್ರು ಅವರು ಪರಮಹಂಸ ಲೇವಲ್ ನೋಡಿದ್ರು. ಆನಂದ್ರೆ ಭಕ್ತಿರ ಸ್ವಾಮಿಯವರು ಕೂಡ ಪರಮಹಂಸ. ಅಂದ್ರೆ ಪರಮಹಂಸ ಅಂತಂದ್ರೆ ಏನು, ಅವರಿಗೆ ಹಂಸ ಅಂದ್ರೆ ಏನು, ಹಂಸ ಅಂದ್ರೆ ಏನು ಗೊತ್ತು, ಬಾತ್ಕೋಳಿ. ಅದು ಬಾತ್ಕೋಳಿ ಸಾಧಾರಣ ಅಲ್ಲ, ಅದು ಪರಮಹಂಸ, ಅದು ರಾಜಹಂಸ ಅಂತಂದು ಹೇಳ್ತಾರೆ. ಅದೇನಿರ್ತದಲ್ಲ ಪರಮಹಂಸ ಅಂತಂದ್ರೆ, ಆ ಹಂಸಕ್ಕೆ ನೀವು ಹಾಲು ನೀರು ಮಿಕ್ಸ್ ಮಾಡಿ ಕೊಡ್ರಿ. ಈಗ ನಮಗೆ ಹಾಲು ನೀರು ಮಿಕ್ಸ್ ಮಾಡಿದ್ರೆ ಅದನ್ನು ಹಾಲು ಅಷ್ಟ ತಗೊಳಕ್ ಬರ್ತೈತೆ, ಬರೋದಿಲ್ಲ. ಆದ್ರೆ ಪರಮಹಂಸಕ್ಕೆ ನೀವು ಹಾಲಿನೊಳಗೆ ನೀರು ಮಿಕ್ಸ್ ಮಾಡಿ ಕೊಟ್ರೆ ಅದು ಹಾಲಷ್ಟೇ ಬಿಡುತ್ತೆ, ನೀರಷ್ಟೇ ಬಿಡ್ತದೆ ಅವರು. ಅದು ಪರಮಹಂಸ ಅಂದ್ರೆ ಒಬ್ಬ ಹಂಸ. ಈ ಹಾಲಂದ್ರೇನು ಭಗವಂತನ ಭಕ್ತಿ, ನೀರಂದ್ರೆ ಈ ಜಗತ್ತಿನ ವಿಷಯಗಳು. ಅಂದ್ರೆ ಪರಮಹಂಸನ ಎದುರಿಗೆ ನೀವು ಈ ಜಗತ್ತಿನ ವಿಷಯಗಳು ಮತ್ತು ಭಗವಂತನ ಭಕ್ತಿ ಎರಡನ್ನೂ ಮಿಕ್ಸ್ ಮಾಡಿಕಿಟ್ರೆ ಅವ ಏನ್ ತಗೊಳ್ತಾನೆ, ಕೇವಲ ಭಕ್ತಿ ಅಂಶವನ್ನು ಮಾತ್ರ ತಗೊಳ್ತಾನೆ, ಹೊರತು ಅದೇ ನೀರಿದೆ ಏನಿರ್ತದಲ್ಲ ಅದನ್ನು ಬಿಟ್ಬಿಡ್ತಾನೆ. ಆದ್ರಿಂದ ಅವನು ಪರಮಹಂಸ. ಅಂದ್ರೆ ನೀವು ಅವನ ಎದುರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅವ ತಕ್ಷಣ ಆಯ್ದುಕೊಂಡ್ಬಿಡ್ತಾನೆ. ಆದ್ರೆ ನಮಗೂ ಸಮಸ್ಯೆ ಆಗ್ತದ, ಯಾಕಂದ್ರೆ ನಾವು ಪರಮಹಂಸರಲ್ಲ, ನಾವು ಸಾಧಾರಣ ಬಾತ್ಕೋಳಿ ಅಂತ ಹೇಳ್ಬೋದು. ಸಾಧಾರಣ ಬಾತ್ಕೋಳಿ ಒಳಗೆ ನೀವೇನ್ರ ಹಾಲು ನೀರು ಕೊಟ್ಟರೆ ಎರಡನ್ನೂ ಕುಡಿತದೆ. ಹಂಗೆ ನಾವು ಏನ್ ಮಾಡಿದ್ರೆ ಎರಡನ್ನೂ ಕುಡಿತದೆ. ಹಾಲಿನಲ್ಲಿ ನೀರಿದೆ, ಅದು ಅದನ್ನು ಬೇರೆ ಮಾಡೋ ನಮ್ಗೆ ವಿಧಾನ ನಮಗೆ ಗೊತ್ತಿಲ್ಲ. ಆದ್ರೆ ಪರಮಹಂಸರಿಗೆ ಆ ವಿಧಾನ ಗೊತ್ತಿರ್ತದೆ. ಅರ್ಥಾತ್ ಈ ಜಗತ್ತಿದೆ ಮತ್ತು ಕೃಷ್ಣ ಭಕ್ತಿ ಇದೆ, ಎರಡನ್ನೂ ನಮಗೆ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಜ್ಞಾನ ಏನಾಗ್ತದ ಅದು ಕಡಿಮೆ. ಆದ್ರೆ ಪರಮಹಂಸರಿಗೆ ಆ ಸಮಸ್ಯೆ ಇದೆ, ಯಾಕಂದ್ರೆ ಅವರು ಕೃಷ್ಣ ಭಕ್ತಿಯಲ್ಲಿ ಅತ್ಯಂತ ಪರಿಣಿತರಾಗಿರ್ತಾರೆ. ಆದ್ರಿಂದ ಇವರು ಈ ರೀತಿ ಪರಮಹಂಸ ಸ್ತರದೊಳಗಿದ್ರು. ಭಕ್ತಿವೇದಾಂತ ಸ್ವಾಮಿಯವರು ಕೂಡ ಪರಮಹಂಸರು. ಅದವರು ಬಾಬಾಜಿ ಮಹಾರಾಜ್ ಅಂತ ಕರೆಯಲಿಲ್ಲ, ಭಕ್ತಿವೇದಾಂತ ಸ್ವಾಮಿ ಬಾಬಾಜಿ ಮಹಾರಾಜ್ ಅನ್ನೋದಿಲ್ಲ. ನಾವೇನಂತೂ ಭಕ್ತಿವೇದಾಂತ ಸ್ವಾಮಿ ಶಿಲ್ಲ ಪ್ರಭುಪಾದ. ಯಾಕಂದ್ರೆ ಪರಮಹಂಸರು ಏನ್ ಮಾಡ್ತಾರ, ಅವರು ಪ್ರಚಾರ ಮಾಡೋ ಕಾರ್ಯದಲ್ಲಿ ಭಾಗವಹಿಸೋದಿಲ್ಲ, ಅವರೆಂದು ಪ್ರಚಾರ ಮಾಡಕ್ ಹೋಗೋದಿಲ್ಲ, ಅವರೆಂದು ಪ್ರವಚನ ಕೊಡೋದಿಲ್ಲ. ಯಾಕೆ ಅವ್ರೇನಂತಾರೆ, ಈ ಜಗತ್ತಿನಲ್ಲಿ ಎಲ್ಲರೂ ಭಕ್ತರೇ ಇದ್ದಾರೆ, ಅವ್ರಿಗೆ ಪ್ರವಚನ ಕೊಡ್ಬೇಕು ಅಂತ ನಿಂಗೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವ್ರೇನ್ ನೋಡ್ತಾರೆ, ಭಗವಂತನ ನೋಡ್ತಾರೆ. ಮೊನ್ನೆ ದಿವಸ ನಾವು ಚರ್ಚೆ ಮಾಡ್ತಿದ್ವಿ, ಅವ್ರು ವಿದ್ಯಾವಿನಯ ಸಂಪನ್ನಿ ಬ್ರಾಹ್ಮಣಿ ಗವಿಯಸ್ತಿನಿ ಶನಿ ಜೈವ ಶುಭಕಾಚು ಪಂಡಿತ ಸಮದರ್ಶಿನಿ. ಅವ್ರು ಪಂಡಿತ ಸಮದರ್ಶಿ, ಎಲ್ಲರನ್ನೂ ಸಮದರ್ಶಿನ ನೋಡ್ತಾರೆ. ಈ ವ್ಯಕ್ತಿ ಇವರೆಲ್ಲ ಅಲ್ಲೆಲ್ಲ ಕೆಲಸ ಮಾಡ್ತಾರೆ, ಅವರು ಕೂಡ ಕೃಷ್ಣನ ಭಕ್ತರು. ನಾವು ಹೋಗಿ ಅವರಿಗೆ ನಾವು ಹೇಳ್ತೇವೆ ಪ್ರಸಾದ್ ತಗೋಬೇಕು ಹರೇ ಕೃಷ್ಣ ಹೇಳ್ರಿ, ಅವ್ರು ಹಂಗನಂಗಿಲ್ಲ, ಅವರು ಅವ್ರ ಪ್ರವಚನಕ್ಕೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲಾ ಕಡೆಗೂ ಅವರು ಭಗವಂತನನ್ನ ನೋಡ್ತಾರೆ. ಆದ್ರೆ ಆ ಥರ ನೋಡಿದ್ರೆ ಅವ್ರನ್ನ ನಿಜವಾಗಿ ಭಕ್ತರನ್ನ ಮಾಡಕ್ ಆಗೋದಿಲ್ಲ. ಆದ್ರಿಂದ ಕೆಲವೊಬ್ಬರು ಪರಮಹಂಸರು ಏನ್ ಮಾಡ್ತಾರೆ, ಪರಮಹಂಸ ಸ್ಥಿತಿಯಿಂದ ಕೆಳಗಿಳಿತಾರೆ, ಒಂದು ಸ್ಟೆಪ್ ಕೆಳಗಿಳಿತಾರೆ, ಒಂದು ಹೆಜ್ಜೆ ಕೆಳಗಿಳಿತಾರೆ. ಇಳಿದು ಅವ್ರಿಗೇನಂತೀವಿ ನಾವು ಪರಿಯೋಜಕಾಚಾರ. ಅವ್ರು ಏನ್ ನೋಡಿದಾರೆ, ಹಾ ಈ ವ್ಯಕ್ತಿ ಭಕ್ತ ಇಲ್ಲ, ಇವನಿಗೆ ಭಕ್ತಿ ಮಾಡಿಸ್ಬೇಕು, ಇವನಿಗೆ ಒಳಗೆ ಕರ್ಕೊಂಡ್ಬರ್ಬೇಕು, ಪ್ರವಚನ ಕೂಡ್ಬೇಕು, ಆನಂತರ ಈ ವ್ಯಕ್ತಿ ಪ್ರಸಾದ ತಿನ್ಬೇಕು ಅಂತಂದು ಅವ್ರು ವಿಚಾರ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ಇವ್ರು ಭಕ್ತರಿದ್ದಾರೆ, ಇವ್ರು ಅಭಕ್ತರಿದ್ದಾರೆ, ಇವ್ರು ಅಭಕ್ತರನ್ನ ಭಕ್ತರನ್ನಾಗಿ ಮಾಡ್ಬೇಕು ಅನ್ನೋದು ಆ ಜ್ಞಾನ ಅವ್ರಿಗೆ ಇರ್ತದೆ. ಯಾರಿಗೆ, ಆದ್ರೆ ಪರಿಯೋಜಕಾಚಾರ್ಯ ಯಾರು ಇರ್ತಾರೆ, ಅವರು ಪರಮಹಂಸರೇ ಪರಿಯೋಜಕಾಚಾರ್ಯ ಆಗ್ತಾರೆ. ಅದರಿಂದ ಭಕ್ತಿವೇದಾಂತ ಸ್ವಾಮಿಯವರು ಅವರು ಕೂಡ ಪರಮಹಂಸರೇ. ಆದ್ರೆ ಅವರು ಏನ್ ಮಾಡಿದ್ರು, ಜಗತ್ತಿಗೆ ಬಂದು ಅರ್ಥ ಮಾಡ್ಕೊಂಡ್ರಿ, ಜಗತ್ತಿನಲ್ಲಿ ಸಾಕಷ್ಟು ಮಂದಿ ಕೃಷ್ಣ ಭಕ್ತಿ ಮಾಡ್ತಾ ಇಲ್ಲ, ಅವ್ರಿಗೆ ಭಕ್ತಿ ಕಲಿಸ್ಬೇಕಂತ ಹೇಳಿ ಅವರು ಪಣ ತೊಟ್ಟು ಅವ್ರು ಎಲ್ಲ ಕಡೆಗಿನ ಮಂದಿರಗಳನ್ನ ಸ್ಥಾಪನೆ ಮಾಡಿ ಎಲ್ಲ ಕಡೆ ಪ್ರವಚನ ಕೊಟ್ಟು ಪುಸ್ತಕಗಳನ್ನು ಬರೆದು ಇಡೀ ವಿಷಯವನ್ನ ಅವರು ಅಡ್ಡಾಡಿದ್ರು 14 ಸಾರಿ, ಹೌದಲ್ಲ. ಆದ್ರಿಂದ ಮತ್ತು ಪರಮಹಂಸ ಅವ್ರು ಯಾವಾಗ ಪ್ರಚಾರ ಮಾಡ್ಲಿಕ್ಕೆ ಹೇಳ್ತಾರೆ ಅವ್ರಿಗೆ ನಾವು ಪರಿಯೋಜಕ ಆಚಾರ ಅಂತ ಹೇಳ್ತೀವಿ. ಆದ್ರೆ ಇಬ್ಬರಲ್ಲಿ ಏನು ಅಂತಾರಲ್ಲ, ಏನೇನು ಮಾಡಿದ್ರೆ ಕೇವಲ ಕೃಷ್ಣ ಭಕ್ತಿಯನ್ನು ಭಕ್ತಿ ಒಳಗೆ ಮುಳುಗಿರ್ತಾರೆ. ಯಾರೋ ಬಾಬಾಜಿ ಮಹಾರಾಜ ಅಥವಾ ಪರಮಹಂಸರು. ಆದ್ರೆ ಇವ್ರೇನಿರ್ತಾರಲ್ಲ ನಮ್ಮ ಪರಿಯೋಜಕಾಚಾರ, ಯಾವ ಭಕ್ತಿ ಮಾಡ್ತಾರೆ ಇನ್ನೊಬ್ಬರಿಗೂ ಭಕ್ತಿ ಮಾಡಕ್ ಕಲಿಸ್ತಾರೆ. ಅದು ನಾವು ಆ ರೀತಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ನಾವು ಪ್ರಚಾರಕರಾಗಬೇಕು. ನಾವು ಹರೇ ಕೃಷ್ಣ ಜಪ ಮಾಡ್ತೀವಿ, ಸರಿ ಒಳ್ಳೇದು, ಅದನ್ನ ಇನ್ನೊಬ್ಬರಿಗೂ ಜಪ ಮಾಡ್ಲಿಕ್ಕೆ ಹೇಳಬೇಕು, ಅವ್ರಿಗೆ ಹೇಳ್ಬೇಕು. ಆ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಪ್ರಚಾರ ಕಾರ್ಯ ಹೆಚ್ಚಾಗ್ತದೆ, ಭಕ್ತರ ಸಂಖ್ಯೆ ಹೆಚ್ಚಾಗ್ತದೆ ಆಗ್ಬೇಕು. ಅದರಿಂದ ನಾವು ಅದಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಅವರು ಬೃಂದಾವನಕ್ಕೆ ಹೋಗಿ ಭಗವದ್ ದಾಸ್ ಬಾಲಾಜಿ ಮಹಾರಾಜ ಕಡೆಯಿಂದ ಬಾಬಾಜಿ ಪರಮಹಂಸ ದೀಕ್ಷಾ ತಗೊಂಡ್ರು. ನಂತರ ಬಾಬಾಜಿ ಪರಮಹಂಸ ಅಂದ್ರೇನು, ಅವರು ಕೈ ಬರೆದ ಬಟ್ಟೆ ಧರಿಸಲಿಲ್ಲ, ಅವರು ಸಾಧಾರಣ ಬಿಳಿ ಬಟ್ಟೆಯನ್ನು ಧರಿಸ್ತಾರೆ. ಆ ನಂತರ ಆದ್ರೆ ಅವರು ಪರಮಹಂಸ ಲೆವೆಲ್ನೊಳಗನೆ ಇರ್ತಾರೆ. ಅದರಿಂದ ಅವರು ವಿಶೇಷವಾಗಿ ಅವರಿಗೆ ಅವರು ಭಿಕ್ಷೆ ಬೇಡ್ತಾರೆ, ಹೋಗಿ ಎಲ್ಲ ಕಡೆಗೆ ಹೋಗಿ ಭಿಕ್ಷೆ ಬೇಡಿ ತಿನ್ನೋದು. ಆ ನಂತರ ಇಡೀ ದಿವಸ ಹರೇ ಕೃಷ್ಣ ಹರೇ ಕೃಷ್ಣ 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 ಈ ರೀತಿ ಭಗವಂತನ ಭಕ್ತಿ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆ ನಂತರ ಅಲ್ಲಿ 3 ವರ್ಷ ಇದ್ರು ಬೃಂದಾವನದಲ್ಲಿ, ಬಾಂಗ್ಲಾದೇಶದಿಂದ ಅಲ್ಲಿ ಹೋದರು. ಅಲ್ಲಿ 3 ವರ್ಷ ಒಂದೇ ಸ್ಥಳದಲ್ಲಿ ಇದ್ಕೊಂಡು, ಬೃಂದಾವನದ ಬೇರೆ ಬೇರೆ ಸ್ಥಳದಲ್ಲಿ ಇದ್ಕೊಂಡು ಅವರು ಈ ರೀತಿ ಭಕ್ತಿ ಮಾಡಿದರು. ಆಮೇಲೆ ಅಲ್ಲಿ ಗಿಡಗಳು, ಅಲ್ಲಿ ಮರಗಳು, ಅಲ್ಲಿ ಪ್ರತಿಯೊಂದು ಪ್ರಾಣಿ ಪಶು ಪಕ್ಷಿ ಎಲ್ಲರಿಗೂ ಅವ್ರು ಏನ್ ಮಾಡ್ತಾರೆ, ದಂಡೋತ್ಪ್ರಣಾಮ ಮಾಡ್ತಾರೆ. ಯಾಕಂದ್ರೆ ಅವ್ರು ಏನ್ ಅನ್ಕೊಂಡಿದ್ರು, ಈ ಎಲ್ಲ ಬೃಂದಾವನದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಂದು ಗಿಡ ಮರ ಅಥವಾ ಒಂದು ಪ್ರಾಣಿ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯ, ಅದು ಬ್ರಜವಾಸಿ. ಅದರಿಂದ ಅವ್ರಿಗೆ ಅಷ್ಟೇ ಅವ್ರು ಏನ್ ಮಾಡ್ತಾ ಇದ್ರು, ಗೌರಕಿಶೋರ್ ದಾಸ್ ಬಾಬಾಜಿ ಅವರಿಗೆ ಗೌರವ ಕೊಟ್ಟು ಅವ್ರಿಗೆ ಪ್ರಣಾಮ ಮಾಡ್ತಾ ಇದ್ರು. ಮತ್ತು ಮಧುಕರಿ ವೃತ್ತಿ ಮಾಡ್ತಾ ಇದ್ರು. ಮಧುಕರಿ ಅಂದ್ರೇನು, ಯಾವ ರೀತಿ ಮಧು ಇದು ಜೇನುನೊಣ ಏನ್ ಮಾಡ್ತದ, ಎಲ್ಲ ಗಿಡಕ್ಕೂ ಹೋಗ್ತದೆ, ಎಲ್ಲ ಹೂಗೂ ಹೋಗಿ ಸ್ವಲ್ಪ 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 ಏನ್ ತಗೊಳ್ತದೆ ಅಲ್ಲಿಂದ ಮಧು ಅಂದ್ರೆ ಜೇನುತುಪ್ಪ ತಗೊಂಡು ಮಧು ಅದನ್ನ ಶೇಖರಣೆ ಮಾಡ್ತದೆ. ಮಧುಕರಿ ವೃತ್ತಿ ಅಂತಂದ್ರೆ ಏನ್ ಮಾಡ್ತಾರೆ, ವೈಷ್ಣವರು ವಿಶೇಷವಾಗಿ ಬೃಂದಾವನದಲ್ಲಿ ಅವರು ಭಿಕ್ಷೆ ಕೇಳ್ತಾರೆ. ಎಲ್ಲರೂ ಒಂದೇ ಮನೆಯಲ್ಲಿ ಕುತ್ಕೊಂಡು ಅವ್ರು ಅಲ್ಲೇ ಪ್ರತಿ ದಿವಸ ಅಲ್ಲೇ ಊಟ ಮಾಡೋದು. ಅವ್ರೇನ್ ಮಾಡ್ತಾರೆ, ಪ್ರತಿಯೊಬ್ಬರ ಮನೆಗೆ ಹೋಗಿ ಸ್ವಲ್ಪ 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 ಭಿಕ್ಷೆ ಬೇಡಿಕೊಂಡು ಅದನ್ನು ಕೃಷ್ಣಗೆ ಅರ್ಪಣೆ ಮಾಡಿ ಅದನ್ನು ಅವ್ರು ಸ್ವೀಕಾರ ಮಾಡಿ, ಅದು ಮಧುಕರ ವೃತ್ತಿ. ಈ ರೀತಿ ಅವರು ಮಧುಕರಿ ಮಾಡ್ತಾ ಇದ್ರು 3 ವರ್ಷ ತನಕ ಬೃಂದಾವನದಲ್ಲಿ ಇಟ್ಕೊಂಡು. ಆನಂತರ ಅಲ್ಲಿಂದ ಅಲ್ಲಿರುವಾಗ ಉತ್ತರ ಭಾರತ ಮತ್ತು ಉತ್ತರ ಭಾರತದೊಳಗೆ ಅಯೋಧ್ಯ ನೈಮಿಷಾರಣ್ಯ ಚಾರ್ಧಾಮ್ ಬದ್ರಿನಾಥ್ ಕೇದಾರನಾಥ್ ಗಂಗೋತ್ರಿ ಯಮುನೋತ್ರಿ ಮತ್ತೆ ಇತರೆ ಏನು ಪುಷ್ಕರ್ ಎಲ್ಲ ಏನ್ ಧಾಮಗಳಿದಾವಲ್ಲ ವಿಶೇಷವಾಗಿ ಮಥುರಾ ಎಲ್ಲ ಧಾಮಕ್ಕೂ ಹೋಗಿ ಅವರು ಭೇಟಿ ಕೊಟ್ರು. ಎಲ್ಲ ಕಡೆಗೂ ಹೋಗಿ ಅವರು ತೀರ್ಥಯಾತ್ರೆ ಮಾಡಿದ್ರು. ಆ ನಂತರ ಅಲ್ಲಿಂದ ನವದ್ವೀಪಕ್ಕೂ ಬಂದರು, ಅಂದ್ರೆ ಬಂಗಾಲಕ್ಕೆ ಬಂದರು. ಬಂಗಾಲದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ಸ್ಥಳ ಇದೆ, ಅಲ್ಲಿ ಒಂದ್ಸರಿ ನಾವು ಯಾತ್ರೆಗೆ ಹೋಗೋಣ. ಮುಂದಿನ ಸಾರಿ ಬೃಂದಾವನ ಕೃಷ್ಣ ಹುಟ್ಟಿದ್ದು, ಶ್ರೀ ಚೈತನ್ಯ ಮಹಾಪ್ರಭು ಹುಟ್ಟಿದ್ದು ನವದ್ವೀಪ. ಮತ್ತು ಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭು ಏನು ಅಂದ್ರೆ ಇಲ್ಲ, ಹಾಗಲ್ಲ, ಬ್ರಜೇಂದ್ರ ನಂದನ ಜಯ ಶಚಿಸುತ್ತ ಹೋಲಿಸಿ ಬಲರಾಮ್ ಹೋಲನಿತಾಯಿ. ಅಂದ್ರೆ ಕೃಷ್ಣನೇ ಶ್ರೀ ಚೈತನ್ಯ ಮಹಾಪ್ರಭು ಆಗಿ ಬಂದ್ರು, ಮತ್ತು ಬಲರಾಮ ಯಾರಾಗಿ ಬಂದ್ರು, ನಿತ್ಯಾನಂದ ಪ್ರಭು. ಆದ್ರಿಂದ ಅವ್ರು ಹುಟ್ಟಿದ್ದ ಸ್ಥಳ ಅದು ನವದ್ವೀಪ. ಅಲ್ಲಿ ಅವರು ಅಲ್ಲಿ ಹೋಗಿ ಶ್ರೀ ಚೈತನ್ಯ ಮಹಾಪ್ರಭು ಅವರು ಪೂಜೆ ಮಾಡಿದರು. ಆಮೇಲೆ ಅವರು ಪುರಿಗೆ ಹೋದರು, ಜಗನ್ನಾಥ್ ಪುರಿ ಹೋಗಿ ಸ್ವರೂಪ್ ದಾಸ್ ಬಾಬಾಜಿ ಮಹಾರಾಜರಿಗೆ ಭೇಟಿಯಾದರು. ಭಗವಾನ್ ದಾಸ್ ಬಾಬಾಜಿ ಮಹಾರಾಜರಿಗೆ ಕಾಲ್ನಾದಲ್ಲಿ ಭೇಟಿಯಾದರು. ಚೈತನ್ಯ ದಾಸ್ ಬಾಬಾಜಿ ಮಹಾರಾಜರಲ್ಲಿ ಕೂಲಿಯಾದಲ್ಲಿ ಹೋಗಿ ಭೇಟಿಯಾದರು. ಅವ್ರನ್ನ ಯಾಕಂದ್ರೆ ಇಂಗ್ಲಿಷ್ನೊಳಗೆ ಹೇಳ್ತಾರೆ, ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ಸ್ ಟುಗೆದರ್. ಅಂದ್ರೇನು, ಒಂದೇ ರೀತಿಯ ಹಕ್ಕಿಗಳು. ಈಗ ಕಾಗಿ ಒಂದೇ ಕಡೆಗೆ ಇರ್ತಾವೆ, ಎಲ್ಲ ಕಾಗಿ ಒಳಗೆ ನೀವು ಎಂದು ಬೇರೆ ಗುಬ್ಬಿ ನೋಡೋದಿಲ್ಲ, ಗುಬ್ಬಿ ಮಧ್ಯದಲ್ಲಿ ನೀವು ಕಾಗೆ ನೋಡೋದಿಲ್ಲ, ಹಂಸದ ಮಧ್ಯದಲ್ಲಿ ನೀವು ಗಿಳಿ ನೋಡೋದಿಲ್ಲ, ಗಿಳಿ ಮಧ್ಯದಲ್ಲಿ ನೀವು ಮತ್ತೊಂದು ಬೇರೆ ಪಕ್ಷಿ ನೋಡೋದಿಲ್ಲ. ನಾವೇನ್ ನೋಡ್ತೀವಿ, ಒಂದೊಂದು ಪಕ್ಷಿ ಸಮುದಾಯದಲ್ಲಿ ಅದೇ ಪಕ್ಷಿನೇ ಇರ್ತದೆ ಹೊರತು ಬೇರೆ ಅಲ್ಲಿ ಯಾರು ಇರೋದಿಲ್ಲ. ಅದೇ ರೀತಿ ಪರಮಹಂಸರು ಇನ್ನೊಬ್ರು ಪರಮಹಂಸರ ಜೊತೆಗೇನೆ ಅವರು ಸಂಘ ಮಾಡ್ಲಿಕ್ಕೆ ಇಷ್ಟ, ಅವ್ರ ಇತರೆ ಸಾಧಾರಣ ವ್ಯಕ್ತಿ ಜೊತೆಗೆ ಅವ್ರು ಇರ್ಲಿಕ್ಕೆ ಇಷ್ಟ ಇರೋದಿಲ್ಲ. ಹೌದಲ್ಲ, ಈಗ ನಾವೆಲ್ಲ ಇಲ್ಲಿ ಒಟ್ಟಿಗೆ ಕೂಡ್ತಾ ಇದ್ವಿ, ಯಾಕೆ ನಾವೆಲ್ಲರೂ ಕೃಷ್ಣನ ಭಕ್ತರ ಹಾಕಿ ಪ್ರಯತ್ನ ಮಾಡೋದು. ಹೌದಲ್ಲ, ಪ್ರತಿ ಸಂಡೆ 12 ಗಂಟೆಯಿಂದ 3 ಗಂಟೆ ನಾವ್ ಎಲ್ಲಿ ಇರ್ತೇವೆ, ಎಲ್ಲಿ ಇರಬೇಕು, ಇಲ್ಲಿ ಇರ್ಬೇಕು. ಯಾಕೆ, ಇಲ್ಲಿ ಕೃಷ್ಣನ ಭಕ್ತರ ಸಂಘ, ಹೌದಲ್ಲ, ಅಂತಾರಾಷ್ಟ್ರೀಯ ಕೃಷ್ಣ ಭಕ್ತರ ಸಂಘ, ಕೃಷ್ಣ ಮಾನವರ ಸಂಘ ಇಸ್ಕಾಂ. ಅಂದ್ರೆ ನಮ್ಮ ಭಕ್ತರು ಏನ್ ಮಾಡ್ತಾರೆ, ಅವ್ರು ಇನ್ನೊಬ್ಬ ಭಕ್ತರ ಜೊತೆಗೆ ಇರಬೇಕು ಮತ್ತು ಅವರ ಸಹವಾಸ ಮಾಡಬೇಕು. ಅದರಿಂದ ಸಜ್ಜನರ ಸಹವಾಸ, ಸಜ್ಜನರ ಸಹವಾಸ. ಇಲ್ಲದ ನಮ್ಮ ಸಜ್ಜನರು ಇದ್ದಾರೆ, ಅವ್ರು ಸಹವಾಸ ಮಾಡಿದ್ರೆ ನಮಗೆ ಒಳ್ಳೆ ಪ್ರಸಾದ ಕೊಡ್ತಾರ. ಅವರು ದುರ್ಜನರ ಸಹವಾಸ, ಹೊಲಸು ರೊಜ್ಜಿನಂತ ಅಂದ್ರೆ ಚರಂಡಿ ಹರಿತಿರ್ತಾರಲ್ಲ ನೀರು, ಅದು ರೊಜ್ಜು ಅಂತ. ಅದು ದುರ್ಜನರ ಸಹವಾಸ ಮಾಡಿದ್ರೆ ಹಂಗ, ಮತ್ತು ಭಕ್ತರ ಸಹವಾಸ ಮಾಡಿದ್ರೆ ಹಿಂಗ. ಆದ್ರಿಂದ ಇಲ್ಲಿ ಇವರೆಲ್ಲ ಇಷ್ಟು ಮಂದಿ ಭಕ್ತರನ್ನು ಭೇಟಿ ಮಾಡಿದ್ರು, ಯಾಕೆ ಅವರು ಕೂಡ ಭಗವಂತನ ವಿಶೇಷ ಭಕ್ತರು. ಆದ್ರಿಂದ ನಾವು ಭಕ್ತರು ಆಗ್ಬೇಕಂದ್ರೆ ನಾನು ನೋಡೋದು ಇನ್ನೊಬ್ಬ ಭಕ್ತರು ಸಂಗ ಮಾಡಬೇಕು, ಆಮೇಲೆ ಹರಿಕಥಾ ಕೇಳಬೇಕು, ಹರೇ ಕೃಷ್ಣ ಮಂತ್ರ ಜಪ ಮಾಡಬೇಕು, ಹರೇ ಕೃಷ್ಣ ಹರೇ ಕೃಷ್ಣ ಈ ರೀತಿ ನಾವು ಯಾವಾಗ ಭಗವಂತನ ಭಕ್ತರ ಸಂಗ ಮಾಡ್ತೀವಿ, ಹರಿಕಥಾ ಕೇಳ್ತೀವಿ, ಹರಿ ನಾಮ ಜಪ ಮಾಡ್ತೀವಿ, ಪ್ರಸಾದ ತಗೊಳ್ತೀವಿ, ಅವಾಗ ನಮಗೆ ಕೃಷ್ಣನ ಭಕ್ತಿ ಲಭ್ಯ ಆಗ್ತದೆ. ಆನಂತರ 1894ರಲ್ಲಿ ಯೋಗಪೀಠಕ್ಕೆ ಹೋದರು. ಯೋಗಪೀಠ ಅಂದ್ರೇನು? ಶ್ರೀ ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ಸ್ಥಳ. ನಾವು ಹೋಗಿದ್ದಲ್ಲ ಬೃಂದಾವನದಲ್ಲಿ ಕಂಸನ ಕಾರಾಗೃಹ, ಆ ಸ್ಥಳ ಇದೆ. ಆ ಇಲ್ಲಿ ಎಲ್ಲಿ ಕೃಷ್ಣ ಹುಟ್ಟಿದ ಅನ್ನೋದು ಅದಲ್ಲ, ಅಲ್ಲಿ ಎಲ್ಲ ಹೋಗಿ ನಾವು ಕುತ್ಕೊಂಡು ಜಪ ಮಾಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ಸ್ಥಳ ಯೋಗಪೀಠ ಅಂತ ಹೇಳ್ತೀವಿ. ಮುಂದಿನ ಸರಿ ನಾವು ಅಲ್ಲಿ ಯಾತ್ರೆಗೆ ಹೋಗೋಣ. ಅಲ್ಲಿ ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ಮನೆ ಇದೆ, ಇನ್ನೂ ಇದೆ ಆ ಮನೆ. ಅಲ್ಲಿ ಒಂದು ಗಿಡ ಐತಿ, ಇದರದ ನಿಮಾಯ ಅಂದ್ರೆ ಬೇವಿನ ಗಿಡ ಐತಿ. ಆ ಬೇವಿನ ಗಿಡದ ಕೆಳಗಡೆಗೆ ಶ್ರೀ ಚೈತನ್ಯ ಮಹಾಪ್ರಭು ಹುಟ್ಟಿದ, ಅದರಿಂದ ಅವರಿಗೆ ನಿಮಾಯಿ ಅಂತಂದು ಹೆಸರಿದೆ. ನೀಮ್ ಅಂದ್ರೆ ಏನು? ಬೇವಿನ ಗಿಡ. ನಿಮಾಯಿ ಅಂದ್ರೆ ಯಾವ ವ್ಯಕ್ತಿ ಬೇವಿನ ಗಿಡದ ಕೆಳಗೆ ಹುಟ್ಟಿದ್ನ ಅವನು ನಿಮಾಯಿ. ಈ ರೀತಿ ಅಲ್ಲಿ ಹೋಗಿ ಅವರು ಭಕ್ತಿವಿನೋದ್ ಠಾಕೂರ್ ಅವರಿಗೆ ಭೇಟಿಯಾದರು. ಭಕ್ತಿವಿನೋದ್ ಠಾಕೂರ್ ಯಾರು? ಭಕ್ತಿವಿನೋದ್ ಠಾಕೂರ್ ಅವ್ರ ಗುರುಗಳು. ಆಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಗೆ ತಂದೆಯವರು. ಅಂದ್ರೆ ಗೌರ್ ಭಕ್ತಿವಿನೋದ್ ಠಾಕೂರ್ ಅವ್ರ ಮಗ ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ. ಆಮೇಲೆ ಇವರು ಬೃಂದಾವನಕ್ಕೆ ಇದ್ರು, ಬೃಂದಾವನದಿಂದ ನವದ್ವೀಪಕ್ಕೆ ಹೋಗಿ ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಜನ್ಮಸ್ಥಳದೊಳಗ ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ಭೇಟಿ. ಭಕ್ತಿವಿನೋದ್ ಠಾಕೂರ್ ಅವ್ರು ನೋಡಿದ್ರು ಅವ್ರಿಗೆ, ಗೌರಕಿಶೋರ್ ದಾಸ್ ಬಾಬಾಜಿ ನೋಡಿ ಅಂದ್ರು. ಇವರು ಪರಮಹಂಸರಿದ್ದಾರ. ಆನಂತರ ಅಲ್ಲಿ ಇಡೀ ದಿವಸ ಅವರು ಕೀರ್ತನೆ ಮಾಡ್ತಿದ್ರು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ. ಇಡೀ ದಿವಸ ಕೀರ್ತನದಲ್ಲೇನೋ ಅವ್ರದ್ದು ಟೈಮ್ ಹೋಗ್ತಾ ಇತ್ತು. ಆನಂತರ ಅವ್ರಿಗೆ ಬೇರೆ ಮೈ ಮೇಲೆ ಎಚ್ಚರನೇ ಇರ್ಲಿಲ್ಲ, ಮೈ ಮೇಲೆ ಪಡೆಯೇನೇ ಇರಲಿ. ಅವ್ರೇನ್ ಮಾಡ್ತಿದ್ರು, ಅವ್ರ ಹತ್ರ ಒಂದು ತುಳಸಿ ಮಣಿ, ತುಳಸಿ ಮಣಿಯಿಂದ ಅವರು ಜಪ ಮಾಡ್ತಾ ಇದ್ರು. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ ರಾಮ. ತುಳಸಿ ಮಣಿ ಸಿಗ್ಲಿಲ್ಲ ಅಂತೇಳಿ ಒಂದೊಂದ್ಸರಿ ಏನ್ ಮಾಡ್ತಾ ಇದ್ರು, ಅವರು ಸಾಧಾರಣ ಒಂದು ಬಟ್ಟೆ ತಗೊಳ್ತಾ ಇದ್ರು, ಆ ಬಟ್ಟೆ ಗಂಟು ಹಾಕ್ತಾ ಇದ್ರು, 100 ಗಟ್ಟಿಗೆ ಬಟ್ಟೆ ಗಂಟು ಹಾಕಿ ಅದ್ರ ಮೇಲೆ ಏನ್ ಮಾಡ್ತಾ ಇದ್ರು, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ. ಈ ರೀತಿ ಶ್ರೀ ಚೈತನ್ಯ ಮಹಾಪ್ರಭು ಕೃಪಾ ಪಡಿಲಿಕ್ಕೆ ಅವರು ದಿನನಿತ್ಯ ಜಪ ಮಾಡ್ತಾ ಇದ್ರು. ಬೃಂದ ನವೋದಯದಲ್ಲಿದ್ದಾಗ ಅಲ್ಲಿ ಭಕ್ತಿವಿನೋದ್ ಠಾಕೂರ್ ಅವರಿಗೆ ಭೇಟಿಯಾದ್ರು. ಆನಂತರ ಅವರಿಗೆ 2 ಪುಸ್ತಕ ಬಹಳ ಹಿಡಿಸ್ತಿದ್ವಿ ಇವರಿಗೆ, ಪ್ರೇಮ ಭಕ್ತಿ ಚಂದ್ರಿಕಾ ಮತ್ತು ಪ್ರಾರ್ಥನಾ. ನರೋತ್ತಮ ದಾಸ್ ಠಾಕೂರ್ ಅವರು ಈ ಪುಸ್ತಕಗಳನ್ನ ಬರೆದಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು ಗೊತ್ತಾನು, ಭಕ್ತಿ 4 ನೀವು ಭಕ್ತಿ ಸಿಗ್ತದೆ ಅಂತ. 4 ಅಂದ್ರೆ ಅಷ್ಟು ಈಗ 25 ನೋಡಾಕನು ಸಿಗೋದಿಲ್ಲ ಈಗ ನಿಮಗೆ. ಈಗ 1 ರೂಪಾಯಿ ಕೆಳಗೆ ಯಾವ್ದು ಇಲ್ಲದಲ್ಲ. 2 ಐತಾ? 4 ಇತ್ತು ಮೊದಲು, 25 ಅದಲ್ಲ, 24 ಅದ. ಆದ್ರ ಈಗ ಅದನ್ನ ನೋಡ್ಲಿಕ್ಕೆ ಸಿಗೋದಿಲ್ಲ. ಅವ್ರಂತಿದ್ರು ಭಕ್ತಿ, ಕೃಷ್ಣನ ಭಕ್ತಿ 4 ಸಿಗ್ತದೆ ಅಂತ ಹೇಳ್ತದೆ. ಹಂಗಂದ್ರೆ ಏನು, ಅದಕ್ಕೇನ ಅರ್ಥ? ಈ 2 ಪುಸ್ತಕದ ಬೆಲೆ 4, 2 ಕೊಟ್ಟ 4 ಆತ. ಪ್ರೇಮ ಭಕ್ತಿ ಚಂದ್ರಿಕಾ ಮತ್ತು ಪ್ರಾರ್ಥನಾ, ಈ 2 ಖರೀದಿ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ 4 ಬೇಕು ಅಂದ್ರೆ 24 ಆಗಿನ ಕಾಲದವ್ರು. ಯಾಕೆ ಈ 2 ಪುಸ್ತಕ ಯಾರು ಓದ್ತಾರಲ್ಲ ಅಂದ್ರೆ, ನರೋತ್ತಮ ದಾಸ್ ಠಾಕೂರ್ ಅವರು ಸುಂದರವಾದ ಕೃಷ್ಣನ ಭಜನೆಗಳನ್ನ ಬರೆದಿದ್ದಾರೆ ಇದ್ರಲ್ಲಿ, ವೈಷ್ಣವ ಗೀತೆಗಳು. ಅದನ್ನು ಓದಿದ್ರೆ ಕೃಷ್ಣನ ಭಕ್ತಿ ನಿಶ್ಚಿತವಾಗಿ ಸಿಗ್ತದೆ ಅಂತ ಹೇಳ್ತಾರೆ. ಅದರಿಂದ ಇವರು ಯಾವಾಗಲೂ ಎರಡು ಪುಸ್ತಕ ಹಿಡ್ಕೊಂಡು ಅಡ್ಡಾಡ್ತಾ ಇದ್ರು, ಪ್ರೇಮ್ ಭಕ್ತಿ ಚಂದ್ರಿಕ ಮತ್ತು ಪ್ರಾರ್ಥನಾ ಕವಿತ. ಇದರಲ್ಲಿ ನಾವೇನು ಶ್ರೀಕೃಷ್ಣ ಚೈತನ್ಯ ದಯಾಕರು ಮೌರ್ಯ ತೋಮಬೀನಕ್ಕೆ ದಯಾಳು ಜಗತ್ತ ಸಂಸಾರ ಅದು ಇದ್ರೊಳಗೆ ನಾವು ಪ್ರಾರ್ಥನಾದೊಳಗಿದೆ. ಆಮೇಲೆ ನಾವು ಪ್ರಭುಪಾದರಿಗೆ ಇದನ್ನ ಹೇಳ್ತೇವಲ್ಲ ಗುರು ಪೂಜಾ, ಶ್ರೀ ಗುರು ಚರಣ ಪದ್ಮ ಕೇವಲ ಭಕ್ತಿ ಸದ್ಮ ಒಂದು ಮುಯಿ ಸಾವಧಾನ ಮತ್ತೆ ಇದು ಪ್ರೇಮ್ ಭಕ್ತಿ ಚಂದ್ರಿಕಾದಲ್ಲಿ. ಈ ರೀತಿ ಅವರು ಸುಂದರವಾದ ಭಜನೆಗಳನ್ನು ಬರ್ತಾರೆ. ಭಕ್ತಿ ಗೌರ್ ಕಿಶೋರ್ ದಾಸ್ ಹೇಳ್ತಾ ಇದ್ರು, ಯಾರು ಈ ಎರಡು ಪುಸ್ತಕಗಳನ್ನು ಓದ್ತಾರಲ್ಲ ಅವರಿಗೆ ಕೃಷ್ಣ ಭಕ್ತಿ ಅತ್ಯಂತ ಸರಳವಾಗಿ ಲಭ್ಯ ಆಗ್ತದೆ. ಯಾಕಂದ್ರೆ ವೇದ ಶಾಸ್ತ್ರಗಳ ಮರ್ಮವನ್ನು ಅದರಲ್ಲಿ ಅವರು ಅತ್ಯಂತ ಸೂತ್ರ ರೂಪದಲ್ಲಿ ಕೊಟ್ಟಿದ್ರು. ಅದರಿಂದ ಭಕ್ತಿವೇದಾನಂದ ಸ್ವಾಮಿಯವರು ಕೂಡ ಪ್ರಭುಪಾದರು ಕೂಡ ಈ ಎರಡು ಪುಸ್ತಕದಿಂದ ಸಾಕಷ್ಟು ಭಜನೆಗಳನ್ನು ನಮಗೆ ಕಲಿಸಿದ್ದಾರೆ. ಹರಿ ಹರಿ ವಿಫಲ್ಯ ಜನ ಮಂಗೋನ ಏನು ಅದು ಕೂಡ ಅದರಿಂದ ಬರ್ತದೆ ಈ ರೀತಿ. ಅನಂತರ 1898 ಅಂದ್ರೆ 1894 ಅವ್ರು ನವದೀಪಕ್ಕೆ ಬಂದ್ರು. 1898 ಭಕ್ತಿ ಸಿದ್ಧಾಂತ ಸರಸ್ವತಿ ಮತ್ತು ಇವರಿಗೆ ಭೇಟಿ ಆಯ್ತು ಗೌರ್ ಕಿಶೋರ್ ದಾಸ್ ಬಾಬಾಜಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ತಮ್ಮ ತಂದೆ ಭಕ್ತಿಯನ್ನು ಠಾಕೂರ್ ಕಡೆಯಿಂದನೇ ಅವ್ರಿಗೆ ಶಿಕ್ಷ ಅಂದ್ರೆ ಅವರಿಗೆ ಭಕ್ತಿ ಬಗ್ಗೆ ಗೊತ್ತಾಗಿತ್ತು, ಕೃಷ್ಣ ಭಕ್ತಿ ಅವರ ಭಕ್ತಿ ಬಗ್ಗೆ ಕಲಿಸಿದ್ರು. ಆದ್ದರಿಂದ ಅವರಂದ್ರೆ ನನ್ನ ತಂದೆಯವರೇ ನನಗೆ ದೀಕ್ಷಾ ಕೊಡ್ತಾರ ಅಂತ ತಿಳ್ಕೊಂಡಿದ್ರು. ಅನಂತರ ಭಕ್ತಿಯನ್ನು ಠಾಕೂರ್ ಸಾಕಷ್ಟು ಮಂದಿಗೆ ದೀಕ್ಷಾ ಕೊಡ್ತಾ ಇದ್ರು, ಕೊಟ್ರು ಕೂಡ. ಆದ್ರೆ ತಮ್ಮ ಮಗನಿಗೆ ಅವ್ರು ಹೇಳಿದ್ರು, ಇಲ್ಲ ನಾನು ನಿನಗೆ ದೀಕ್ಷಾ ಕೊಡೋದಲ್ಲ, ನಿನ್ನ ದೀಕ್ಷಾ ಗುರುಗಳು ಯಾರು ಇವರು ಗೌರ್ ಕಿಶೋರ್ ದಾಸ್ ಬಾಬಾಜಿ, ಅವರ ಹತ್ರ ಹೋಗಿ ನೀ ದೀಕ್ಷಾ ತಗೊಳ್ಬೇಕು ಅಂತ ಹೇಳಿದ್ರು. ಆನಂತರ ದೀಕ್ಷಾದ ಮಹತ್ವ ಏನು ಅದನ್ನ ನಾವು ಚರ್ಚೆ ಮಾಡೋಣ ಒಂದು ಎರಡು ನಿಮಿಷ. ಯಾವ ರೀತಿ ನಾವು ಕಾಲೇಜ್ ಹೋಗ್ತೀವಲ್ಲ, ಸ್ಕೂಲ್ ಅಥವಾ ಕಾಲೇಜ್ ಹೋಗ್ತೀವಿ, ಅವಾಗ ನಾವು ಹೋಗಿ ನಾವು ಅಡ್ಮಿಷನ್ ಮಾಡಿಸ್ತೀವಿ. ಅಡ್ಮಿಷನ್ ಮಾಡಿದ ಕೂಡ ನಾವು ಡಿಗ್ರಿ ಸಿಗ್ತದ ಇಲ್ಲ? ಅಡ್ಮಿಷನ್ ಮಾಡಿದ ಮೇಲೆ ನಾವು ಪ್ರತಿದಿನ ಹೋಗಿ ಕಾಲೇಜ್ ಒಳಗೆ ಕೂತ್ಕೊಂಡು ಅಭ್ಯಾಸ ಮಾಡಿ ಪರೀಕ್ಷೆ ಬರೆದು ಆನಂತರ ನಾವು ಪಾಸ್ ಆದ್ರೆ ನಮ್ಗೆ ಏನ್ ಸಿಗ್ತದ? ಅದೇ ರೀತಿ ಭಕ್ತಿ ಕೂಡ ಹಂಗೆ ನಾವಾಗಿ ಹೋಗಿ ನಾವ್ ಏನ್ ಮಾಡ್ತೀವಿ, ಯಾವ ರೀತಿ ನಾವು ಸ್ಕೂಲ್ನಲ್ಲಿ ಹೋಗಿ ನಾವೇ ಅಡ್ಮಿಷನ್ ಮಾಡಿಸ್ಕೋತೀವಿ. ಅಥವಾ ಸ್ಕೂಲ್ನವ್ರು ಬಂದು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ರಿ ಅನ್ನೋದಿಲ್ಲ. ಈಗ ನೋಡ್ರಿ ಏನಾಗ್ತದ, ಮಕ್ಕಳಿಗೆ ಗರ್ಭಿಣಿ ಇದ್ದ ಏನೇ ತಾಯಿ ಏನ್ ಮಾಡ್ತಾಳೆ, ಹೋಗಿ ನನ್ನ ಮಗು ಹುಡ್ತದ ಅವಕ್ಕೆ ಈಗಲೇನೆ ಅವರಿಗೆ ಅಡ್ಮಿಷನ್ ಅಡ್ವಾನ್ಸ್ ಬುಕಿಂಗ್ ಮಾಡಿಸ್ತದೆ. ಆಮೇಲೆ ತಂದೆ ತಾಯಿ ಇಂಟರ್ವ್ಯೂ ಕೊಡ್ಬೇಕಾಗ್ತದ, ಕೊಡ್ತಾರಲ್ಲ ಈಗೆಲ್ಲ ಮಕ್ಕಳು ಅಭ್ಯಾಸಕ್ಕೆ ಹೋಗ್ತಾ ಇದಾರ, ಅದ್ರ ತಂದೆ ತಾಯಿ ಇಂಟರ್ವ್ಯೂ ಕೊಡ್ಬೇಕು. ಇದು ಸಾಧಾರಣ ವಿದ್ಯೆ, ಇದು ಇದು ಜಡ ವಿದ್ಯೆ. ನಾವು ಕಲಿತಾ ಇರೋದು ಇಲ್ಲಿ ಯಾವ ಕಲಿತಾ ಇರೋದೆ, ಇದು ಎಂತ ವಿದ್ಯೆ? ಆಧ್ಯಾತ್ಮಿಕ ವಿದ್ಯೆ ಅಥವಾ ರಾಜವಿದ್ಯೆ ಹೌದಲ್ಲ. ಭೌತಿಕ ವಿದ್ಯೆಯಿಂದ ನಮ್ಗೇನ್ ಸಿಗ್ತದೆ, ಹೆಚ್ಚು ಹೆಚ್ಚು ಸ್ವಲ್ಪ ಹಣ ಸಿಗ್ತದೆ, ಆ ಹಣದಿಂದ ನಾವು ಜೀವನ ಮಾಡ್ಬೋದು. ಹೊರತು ಈ ಜಗತ್ತಿನಲ್ಲಿ ಕಷ್ಟದಿಂದ ಮುಕ್ತಿ ಸಿಗೋದಿಲ್ಲ. ಅದರ ಸಲುವಾಗಿ ನಾವು ಆಧ್ಯಾತ್ಮಿಕ ವಿದ್ಯೆಯನ್ನು ಸ್ವೀಕಾರ ಮಾಡ್ಬೋದು. ಆಧ್ಯಾತ್ಮಿಕ ವಿದ್ಯೆ ಅಂದ್ರೇನು? ಅದು ಭಗವಂತನ ಭಕ್ತಿ. ಯಾವ ರೀತಿ ನಾವು ಭೌತಿಕ ವಿದ್ಯೆ ಸಲುವಾಗಿ ಒಬ್ಬ ಸ್ಕೂಲ್ನಲ್ಲಿ ಹೋಗಿ ಒಂದು ಸ್ಕೂಲ್ನಲ್ಲಿ ಹೋಗಿ ನಾವು ಅಡ್ಮಿಷನ್ ತಗೊಳ್ತೀವಿ, ಸಾಧಾರಣ ಸ್ಕೂಲ್ನಲ್ಲಿ ತಗೊಳೋದಿಲ್ಲ ಹೌದಲ್ಲ. ನಾವೇನ್ ಮಾಡ್ತೀವಿ, ಗವರ್ಮೆಂಟ್ ಅದಕ್ಕೆ ಇದೇ ಇರ್ಬೇಕೇನು, ಸರ್ಕಾರ ಮಾನ್ಯತಾ ಪ್ರಾಪ್ತಿ ಇರಬೇಕು, ಅಥವಾ ಒಳ್ಳೆ CBS ಅಂತಾರ, CBSE ಸೆಂಟ್ರಲ್ ಬೋರ್ಡ್ ಇಂದ ಅಪ್ರೂವ್ ಆಗಿರ್ತದೆ ಅಂತ ಒಳ್ಳೆ ಸ್ಕೂಲ್ನೊಳಗೆ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತೀವಿ. ಅದೇ ರೀತಿ ಭಕ್ತಿ ಕೂಡ ನಾವು ಎಲ್ಲಿ ಮಾಡಿದೀವಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಅಂತಾರಾಷ್ಟ್ರೀಯ ಕೃಷ್ಣ ಭವನಾಮೃತ ಸಂಘ ಇದೆ. ಇದೇನು, ಇದು ಒಂದು ಭಗವಂತನಿಂದ ಪ್ರಮಾಣಿತ ಆದಂತ ಒಂದು ಆಧ್ಯಾತ್ಮಿಕ ಸಂಸ್ಥೆ. ನಾಲ್ಕು ಸಂಪ್ರದಾಯದಾಗಿದೆ, ಒಂದು ಬ್ರಹ್ಮ ಸಂಪ್ರದಾಯ, ಇನ್ನೊಂದು ಕುಮಾರ ಸಂಪ್ರದಾಯ, ಇನ್ನೊಂದು ಶ್ರೀ ಸಂಪ್ರದಾಯ, ಮತ್ತೊಂದು ರುದ್ರ ಸಂಪ್ರದಾಯ. ನಾಲ್ಕು ಸಂಪ್ರದಾಯದಲ್ಲಿ ನಾವು ಯಾವಾಗ ಬಂದು ಭಕ್ತಿ ಮಾಡ್ತೀವಿ ಅವಾಗ ನಮಗೆ ನಮ್ಮ ಭಕ್ತಿ ಪರಿಪೂರ್ಣ ಆಗ್ತದೆ, ನಮಗೆ ಆಧ್ಯಾತ್ಮಿಕ ವಿದ್ಯೆ ಲಭ್ಯ ಆಗ್ತದೆ. ಅರ್ಥಾತ್ ಈಗ ನಾವು ಯಾವ ಸಂಸ್ಥೆಯಲ್ಲಿ ಭಕ್ತಿ ಮಾಡ್ತಾ ಇದ್ದೇವೆ ಅದು ಯಾವ ಪರಂಪರೆಗೆ ಸಂಬಂಧಪಟ್ಟಿದೆ? ಬ್ರಹ್ಮ ಅಂದ್ರೆ ಸ್ವಯಂ ಚತುರ್ಮುಖ ಬ್ರಹ್ಮ ಮತ್ತು ಮಧ್ವಾಚಾರ್ಯರು ಉಡುಪಿಯಲ್ಲಿ ಏನಿದಾರಲ್ಲ, ಆನಂತರ ಚೈತನ್ಯ ಮಹಾಪ್ರಭು ಇಲ್ಲಿದ್ದಾರೆ. ಇವರ ಮೂರ ಒಂದು ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಭಕ್ತಿ ಮಾಡ್ತಿದ್ವಿ. ಆದ್ರಿಂದ ನಮ್ಮ ಭಕ್ತಿಗೆ ಆ ಕಡೆ ಇದು ನಮಗೆ ಲಾಸ್ ಅನ್ನೋದಿಲ್ಲ. ಹೌದಲ್ಲ, ನಮಗೆ ಮೊನ್ನೆ ಇವರು ಹೇಳ್ತಾ ಇದ್ರು ಗಣೇಶ್ ಪ್ರಭು, ಈಗೆಲ್ಲ ಏನಾಗ್ಬಿಟ್ಟಿದೆ ಎಲ್ಲ ಕಡೆಗೂ ಪ್ಲಾಟ್ ಕೊಡ್ತಾ ಇದ್ದಾರೆ. ಆ ಪ್ಲಾಟ್ ಏನ್ ಜಾಗ ಏನ್ ಕೊಡ್ತಾ ಇದಾರಲ್ಲ, ಅದು ಗ್ಯಾರಂಟಿ ಯಾರು ಕೊಡ್ಬೇಕಾಗುತ್ತೆ? ಅದಲ್ಲ, ಇವ್ರ ಜಾಗ ಮಾರಕ್ ಕೊಟ್ಟು ಕೊಡ್ತಾರೆ, ಆಮೇಲೆ ಇನ್ನೊಂದು ಏನಾಗಿರ್ತದೆ, ಆ ವ್ಯಕ್ತಿ ಒಂದು ನಾಲ್ಕೈದು ಮಂದಿಗೆ ಜಾಗ ಮಾರಕ್ ಕೊಟ್ಟಿದ್ದಾನೆ, ಒಂದೇ ಪ್ಲಾಟ್ ನಾಲ್ಕು ಮಂದಿ ಅದಕ್ಕೆ ಓನರ್ ನಡೀತದ? ಯಾಕೆ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತದನ, ಮೋಸ ಮಾಡ್ತದೆ. ಅದರಿಂದ ನಮ್ಮ ಭಕ್ತಿಯಲ್ಲಿ ಈ ರೀತಿ ಆಗ್ಬಾರ್ದು. ಅದರಿಂದ ನಾವೇನ್ ಮಾಡ್ತೀವಿ, ಆಧ್ಯಾತ್ಮಿಕ ಜೀವನವನ್ನು ತಗೊಳೋಕ್ಕಿಂತ ಮೊದಲು ನಮ್ಮ ಒಂದು ಪರಂಪರೆ ಏನನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ಆದ್ರಿಂದ ಅಂತ ಪರಂಪರೆಯಲ್ಲಿ ಅಥವಾ ಯಾವ ರೀತಿ ನಾವು ಕಾಲೇಜ್ ಸ್ಕೂಲ್ನಲ್ಲಿ ಒಂದು ಆಧ್ಯಾತ್ಮಿಕ ಇದು ಸರ್ಕಾರದಿಂದ ಮಾನ್ಯತೆ ಪಡೆದಂತ ಒಂದು ಸ್ಕೂಲ್ನಲ್ಲಿ ಹೋಗಿ ನಮ್ಮ ಸ್ಕೂಲಿಗೆ ನಮ್ಮ ಮಕ್ಕಳಿಗೆ ಸೇರಿಸ್ತೀವೋ ಅದೇ ರೀತಿ ನಾವು ಕೂಡ ಭಗವಂತನಿಂದ ಅಧಿಕೃತವಾದಂತ ಒಂದು ಸಂಸ್ಥೆಯಲ್ಲಿ ಭಕ್ತಿ ಮಾಡಬೇಕು. ಆಯ್ತಾ, ಅಂತ ಸಂಸ್ಥೆಯಲ್ಲಿ ನಾವು ಭಕ್ತಿ ಮಾಡೋದಂದ್ರೆ ನಾವಾಗಿ ಹೋಗಿ ನಾವು ಯಾವ ರೀತಿ ಸ್ಕೂಲ್ನಿಂದ ಹೋಗಿ ನಾವು ಏನ್ ಮಾಡ್ತೀವಿ, ಸ್ಕೂಲ್ನಲ್ಲಿ ಹೋಗಿ ನಾವು ಅಡ್ಮಿಷನ್ ತಗೊಳ್ತೀವಿ. ಅಂದ್ರೆ ನಾವು ಗುರು ಹೋಗಿ ನಾವು ಶರಣಾಗ್ತೀವಿ ಇಲ್ಲ, ಶರಣಾಗಿ ಹೇಳ್ತೀವಿ ನನ್ಗೆ ನಮ್ಗೆ ಅಡ್ಮಿಷನ್ ಕೊಡ್ರಿ, ನಾವು ಪ್ರತಿ ದಿವಸ ಬರ್ತೀವಿ ಸ್ಕೂಲ್ಗೆ, ನೀವು ಹೇಳಿದಷ್ಟು ಫೀಸ್ ಕೊಡ್ತೀವಿ, ಆಮೇಲೆ ನೀವು ಹೇಳದಂತೆ ಪರೀಕ್ಷೆದಲ್ಲಿ ಕೂತ್ಕೊಂಡು ನಾವು ಅಭ್ಯಾಸ ಮಾಡ್ತೀವಿ, ಪರದ ಪಾಸ್ ಆಗ್ತೀವಿ ಅಂತ ಹೇಳಿದ ಮೇಲೆ ಅವ್ರು ನಿಮಗೆ ಸ್ವೀಕಾರ ಮಾಡ್ತಾರೆ. ಅದೇ ರೀತಿ ಆಧ್ಯಾತ್ಮಿಕ ವಿದ್ಯೆ ಕೂಡ ನಾವೊಬ್ಬ ಪ್ರಾಮಾಣಿಕ ಗುರುವಿನನ್ನು ನಾವು ಯಾರ ಪರಂಪರೆಯಲ್ಲಿ ಬಂದಿರ್ತಾರ ಅಂತಾರನ್ನ ನಾವು ಶೋಧಿಸಿ ಹುಡುಕಿ ಅವ್ರಿಗೆ ನಾವು ಶರಣಾಗ್ಬೇಕು. ಹೇಳ್ತಾ ಆ ರೀತಿ ಇಲ್ಲಿ ಭಕ್ತಿ ಸಿದ್ಧಾಂತ ಸರ್ವ ಇದು ದೀಕ್ಷಾ ಮಹತ್ವ. ಅಂದ್ರೆ ದೀಕ್ಷಾದಲ್ಲಿ ಏನಾಗ್ತದೆ, ಶಿಷ್ಯ ಗುರುವಿಗೆ ಪ್ರಮಾಣ ಮಾಡ್ತಾನೆ, ನಾನು ಕೊನೆಯ ತನಕ ನಾನು ನಿಯಮಗಳನ್ನು ಪಾಲನೆ ಮಾಡ್ತಾ ಭಕ್ತಿ ಮಾಡ್ತೀನಿ ಅಂತ ಒಂದು ವಚನ ತಗೊಳ್ತಾನೆ. ಆ ಗುರು ಕೂಡ ಏನು ವಚನ ತಗೊಳ್ತಾನೆ, ನೀನು ಈ ರೀತಿ ಪಾಲನೆ ಮಾಡೋದ್ರಿಂದ ನಾನೇನು ಮಾಡ್ತೇನೆ, ನಿನ್ನನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ನಿನಗೆ ಪೂರ್ಣ ಸಹಾಯ ಮಾಡಿದ್ದೇನೆ ಅಂತ ಗುರುನು ಪ್ರಮಾಣ ಮಾಡ್ತಾನೆ. ಈ ರೀತಿ ಇಬ್ಬರಿಗೂ ಒಂದೇನಿರ್ತದ, ಒಪ್ಪಂದ ಇರ್ತದೆ ಅಥವಾ ಅಗ್ರಿಮೆಂಟ್ ಇರ್ತದೆ. ಹೌದಲ್ಲ, ಗವರ್ಮೆಂಟ್ನವರು ಇದು ಸ್ಕೂಲ್ನೆಲ್ಲ ಹಂಗ ಅಗ್ರಿಮೆಂಟ್ ಇರ್ತದೆ. ನಾವು ಯಾವಾಗ ಹೋಗಿ ಸ್ಕೂಲ್ನಲ್ಲೇ ಕರೆಕ್ಟ್ ಆಗಿ ಅಡ್ಮಿಷನ್ ತಗೊಂಡು ನಾವು ಎಲ್ಲ ಅಭ್ಯಾಸ ಮಾಡಿದ್ವಿ, ಅವಾಗ ಗವರ್ಮೆಂಟ್ ಏನಂತಾರೆ ಕಾಲೇಜ್ ಸ್ಕೂಲ್ ಏನಂತ ಆಯ್ತು, ನೀವು ಈ ರೀತಿ ಅಭ್ಯಾಸ ಮಾಡಿದ್ರೆ ನಾವು ಈ ರೀತಿ ಡಿಗ್ರಿ ಕೊಡ್ತೀವಿ ಅಂತಾರೆ. ಇಲ್ಲ, ಅವ್ರದ್ದು ಒಪ್ಪಂದ ಇರ್ತದೆ, ಅಲ್ಲಿ ಅಗ್ರಿಮೆಂಟ್ ಇರ್ತದೆ. ಅದೇ ರೀತಿ ಗುರು ಮತ್ತು ಶಿಷ್ಯನ ಈ ರೀತಿ ಒಂದು ಒಪ್ಪಂದ ಇರ್ತದೆ, ಅಗ್ರಿಮೆಂಟ್ ಇರ್ತದೆ. ಅಥವಾ ಆ ರೀತಿ ಇರ್ಬೇಕು ಅಂದ್ರೆ ನಿಜವಾದ ಗುರು ಏನ್ ಮಾಡ್ತಾನೆ, ತನ್ನ ಶಿಷ್ಯನನ್ನ ಅವನು ಈ ಜಗತ್ತಿನಿಂದ ಹೊರ ಅಂದ್ರೆ ಪರ ಜಗತ್ತಿಗೆ ಅರ್ಥಾತ್ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕೆ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗಿದ ಮೇಲೆ ಜನ್ಮ ಮೃತ್ಯು ಜರಾವೇದಿ ಅನ್ನೋದಿಲ್ಲ, ಅದರಿಂದ ಅಲ್ಲಿ ಹೋಗ್ಬೇಕು. ಅದು ಅಲ್ಲಿ ಹೋಗೋದು ಅತ್ಯಂತ ಮಹತ್ವ ಇದೆ, ಅದಕ್ಕೆ ನಾವು ದೀಕ್ಷೆ ತಗೊಳೋದು ಅತ್ಯಂತ ಮಹತ್ವ. ಯಾವ ರೀತಿ ಈ ಸಾಧಾರಣ ಜಗತ್ತಿನಲ್ಲಿ ನಮಗೆ ವಿದ್ಯಾ ಬೇಕಂದ್ರೆ ನಾವು ಯಾವ ರೀತಿ ಹೋಗಿ ಕಾಲೇಜ್ನಲ್ಲಿ ಹೋಗಿ ನಾವು ಅಡ್ಮಿಷನ್ ತಗೊಳ್ತೀವೋ ಅದೇ ರೀತಿ ನಾವೇನ್ ಮಾಡ್ತೀವಿ, ಒಬ್ಬ ಗುರುವಿಗೆ ಹೋಗಿ ಶರಣಾಗತರ. ಅವಾಗ ಗುರು ಹೋಗಿ ಶರಣಾಗತನ ಆಗಿದ್ಮೇಲೆ ಅವನೇನ್ ಮಾಡ್ತಾನೆ, ನಮ್ಮ ಆಧ್ಯಾತ್ಮಿಕ ಜೀವನದ ಒಂದು ಜವಾಬ್ದಾರಿಯನ್ನು ತಗೊಳ್ತಾನೆ. ಯಾಕೆ ನಾವು ಆ ನಿಯಮಗಳನ್ನು ಪಾಲನೆ ಮಾಡಿ ಭಕ್ತಿ ಮಾಡ್ತೀವಿ, ಅವರು ಅದಕ್ಕೆ ಆಧ್ಯಾತ್ಮಿಕ ನಮಗೆ ಪೂರ್ಣ ಜ್ಞಾನವನ್ನು ಕೊಟ್ಟು ನಮಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಪೂರ್ಣ ರೀತಿಯಲ್ಲಿ ಸಹಾಯ ಮಾಡ್ತಾರೆ. ಇದು ದೀಕ್ಷಾದ ಮಹತ್ವ. ಈ ರೀತಿ ದೀಕ್ಷಾ ನಾವು ಯಾವಾಗ ತಗೊಳ್ತೀವಿ ಅವಾಗ ನಮ್ಮ ಜೀವನ ಶುರುವಾಗ್ತದೆ, ದೀಕ್ಷೆಯ ಸಮಾಪ್ತಿ ಇಲ್ಲ. ಕೆಲವರು ಏನಂತಾರ, ದೀಕ್ಷೆ ಆಯ್ತು ನನ್ನ ನಂತರ ಮುಗಿದ್ ಇಲ್ಲ, ದೀಕ್ಷೆ ಅಂದ್ರೆ ಅಡ್ಮಿಷನ್ ಆಯ್ತು. ಅಡ್ಮಿಷನ್ ಆಗಿದ್ಮೇಲೆ ನೀವೇನ್ ಮಾಡ್ಬೇಕು, ಕುಳಿತುಕೊಂಡು ಅಭ್ಯಾಸ ಮಾಡ್ಬೇಕು, ಪರೀಕ್ಷೆ ಬರೀಬೇಕು, ಆಮೇಲೆ ಪಾಸ್ ಆಗಿದ್ಮೇಲೆ ಅವನು ಡಿಗ್ರಿ ಸಿಗ್ತದೆ. ಅದೇ ರೀತಿ ದೀಕ್ಷಾ ಅಂತಂದ್ರೆ ಏನು, ಅಡ್ಮಿಷನ್ ತಗೊಂಡು ಪರಂಪರೆಯಲ್ಲಿ ಬಂದು ನಾವು ಅಡ್ಮಿಷನ್ ತಗೊಂಡ್ವಿ. ಅಡ್ಮಿಷನ್ ತಗೊಂಡ್ಮೇಲೆ ಮುಂದೇನು ಅಭ್ಯಾಸ, ಭಗವದ್ಗೀತೆ ಇದೆ, ಭಾಗವತ್ ಇದೆ, ಆಮೇಲೆ ಹೋಮ್ವರ್ಕ್ ಏನು, ಹರೇ ಕೃಷ್ಣ ಮಂತ್ರ ಮತ್ತೆ ಇತರೆ ಸೇವಾ, ಅವನ್ನೆಲ್ಲ ಮಾಡಿದ ಮೇಲೆ ಏನಾಗ್ತದೆ ನಮಗ ಅಂತಕಾಲ ಚುಮಾಮೇವ ಸ್ಮರಣ ಮುಕ್ತ ಕಲಿಯುಗರು. ಅಂತಕಾಲದಲ್ಲಿ ಪರೀಕ್ಷೆ ಬರ್ತದೆ, ಅದೇನು ಆ ಭಗವಂತನ ಸ್ಮರಣೆ ಮಾಡ್ಕೋಬೇಕು, ಅದು ಸ್ಮರಣೆ ಆಗ್ತದೆ. ಯಾಕಂದ್ರೆ ನಾವು ಪ್ರತಿ ದಿವಸ ಕೂತ್ಕೊಂಡು ನಾವು ಅಭ್ಯಾಸ ಮಾಡ್ತೀವಿ, ಪರೀಕ್ಷೆದೇ ನಿಮ್ಗೆ ನೆನ್ಪು ಬರ್ತದಿಲ್ಲ. ಅದೇ ರೀತಿ ನಾವು ಪ್ರತಿ ದಿವಸ ಹರೇ ಕೃಷ್ಣ ಜಪ ಮಾಡ್ತೀವಿ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ, ಪ್ರತಿದಿನ ಯಾವಾಗ ನಾವು ಜಪ ಮಾಡ್ತೀವಿ, ಆ ನಂತರ ಭಗವದ್ಗೀತೆ ಅಧ್ಯಯನ ಮಾಡ್ತೀವಿ, ಭಕ್ತರ ಸಂಘ ಮಾಡ್ತೀವಿ, ಆ ನಿಶ್ಚಿತವಾಗಿ ನಮಗೆ ಕೊನೆಗಾಲಕ್ಕೆ ಭಗವಂತನ ಸ್ಮರಣೆ ಆಗ್ಲೇಬೇಕು, ಆಗ್ತದೆ. ಅವಾಗ ನಮ್ಮ ಪರೀಕ್ಷೆ ಏನ ಪಾಸ್ ಆದಂಗೆ ಆಗ್ತದೆ. ಆ ಪರೀಕ್ಷೆ ಪಾಸ್ ಆದ್ರೆ ನಾವೆಲ್ಲಿ ಹೋಗ್ತೀವಿ ಅವಾಗ? ವೈಕುಂಠಕ್ಕೆ ಹೋಗ್ತೀವಿ. ಅದು ನಮ್ಮ ಜೀವನದ ಉದ್ದೇಶ. ಆದ್ರಿಂದ ಪ್ರಭುಪಾದರು ಮರಳಿ ಭಗವಂತನೆಡೆಗೆ ಅನ್ನೋ ಒಂದು ಶುರು ಮಾಡಿದ್ದಾರೆ. ಅದಲ್ಲ ಇಂಗ್ಲಿಷ್ನೊಳಗೆ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಶುರು ಮಾಡಿದ್ರು. ಅಂದ್ರೇನು, ನಾವು ಎಲ್ಲಿ ಬಂದಿದ್ದೇವೋ ಅಲ್ಲಿಗೆ ಹೋಗಬೇಕು, ಅದು ನಮ್ಮ ಜೀವನದ ಉದ್ದೇಶ ಆಗಿರ್ಬೇಕು. ಈ ರೀತಿ ದೀಕ್ಷಾ ತಗೊಳ್ಳಿಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಗೌರ್ ಕಿಶೋರ್ ದಾಸ್ ಬಾಬಾಜಿಯವರ ಹತ್ರ ಹೋದ್ರು. ಆದಾಗ ಅವ್ರಂದ್ರೆ, ಇಲ್ಲ ನಾನು ಸಾಧಾರಣ ವ್ಯಕ್ತಿ. ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವ್ರಿಗೆ ಸಿಗ್ನೇಚರ್ ಮಾಡಕ್ನು ಬರ್ತಿರ್ಲಿಲ್ಲ, ಅಂದ್ರೆ ಹೆಬ್ಬಟ್ಟಿನ ವ್ಯಕ್ತಿ ಇದ್ರು. ಹೌದಲ್ಲ, ಅಂದ್ರೆ ಅವರಂದು ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಹೋಗ್ಲಿಲ್ಲ. ಅವ್ರ ಭಕ್ತಿಯಲ್ಲಿ ಅತ್ಯಂತ ಪರಿಣಿತರಿದ್ರು. ಎಲ್ಲ ವೇದ ಶಾಸ್ತ್ರಗಳು ಅವರ ಬಾಯ ತುದಿಯಲ್ಲಿ ಇರ್ತಿತ್ತು. ಅಂದ್ರೆ ಯಾರಲ್ಲಿ ಭಕ್ತಿ ಇರ್ತದೋ ಅವ್ರಿಗೆ ಜ್ಞಾನ ಮತ್ತು ವೈರಾಗ್ಯ ತನಟಿ ತಾನೇ ಬರ್ತದೆ. ಜ್ಞಾನವನ್ನ ಪಡೀಲಿಕ್ಕೆ, ವೈರಾಗ್ಯವನ್ನು ಪಡೀಲಿಕ್ಕೆ ನಾವು ವಿಶೇಷವಾಗಿ ಪ್ರಯತ್ನ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಯಾಕಂದ್ರೆ ನಾವು ಯಾವಾಗ ಭಗವಂತನ ಭಕ್ತಿ ಮಾಡ್ತೇವಲ್ಲ, ಆಗ ಭಗವಂತನ ಭಕ್ತಿ ಜೊತೆಗೆ ಏನು ಬರ್ತದೆ, ಸೈಡ್ ಪ್ರಾಡಕ್ಟ್ ಏನ್ ಬರ್ತದೆ, ಜ್ಞಾನ ಮತ್ತು ವೈರಾಗ್ಯ ಎರಡು ಸಿಕ್ತು. ಆಗ ಭಕ್ತಿ ಶ್ರೇಷ್ಠ. ಯಾಕಂದ್ರೆ ಭಕ್ತಿ ಜೊತೆಗೆ ಜ್ಞಾನ ಮತ್ತು ವೈರಾಗ್ಯ ಎರಡು ತನ್ನಷ್ಟು ತಾನೇ ಬರ್ತದೆ. ಆ ರೀತಿ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಗೌರ್ ಕಿಶೋರ್ ದಾಸ್ ಬಾಬಾಜಿಯವರಿಗೆ ಹೋಗಿ ಭೇಟಿ ಆದ್ರೆ ಹಿಂಗೆ ನಮಗೆ ದೀಕ್ಷಾ ಕೊಡಬೇಕು. ಯಾಕಂದ್ರೆ ಭಕ್ತಿಯವರೇ ಠಾಕೂರ್ ಹೇಳಿದ್ರು, ನೀವು ಅವ್ರ ಹತ್ರ ದೀಕ್ಷಾ ತಗೊಳ್ರಿ ಅಂತ. ಅವ್ರ ಹತ್ರ ಹೋಗಿ ಅವ್ರು ಕೇಳಿದ್ರೆ ನನಗೆ ಹಿಂಗೆ ದೀಕ್ಷಾ ಕೊಡ್ರಿ ನೀವು ಅಂತ. ಅವ್ರಂದ್ರೆ, ಇಲ್ಲ ನಾನು ಸಾಧಾರಣ ವ್ಯಕ್ತಿ, ನನಗೇನು ಓದಕ್ ಬರಬೇಕು. ನೀವು ಮಾಡಿದ ಪ್ರಕಾಂಡ ಪಂಡಿತರಿದ್ರಿ, ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಅಗದಿ ಶ್ರೇಷ್ಠವಾದ ಪ್ರಕಾಂಡ ಪಂಡಿತರಿದ್ರು ಆಗಿನ ಕಾಲದಲ್ಲಿ. 100 ವರ್ಷದ ಹಿಂದೆ ಕಲ್ಕತ್ತಾ ಯೂನಿವರ್ಸಿಟಿ ಒಳಗ ಅವ್ರಿಗೆ ಖಗೋಳ ಶಾಸ್ತ್ರ ಮತ್ತು ಇನ್ನೊಂದು ಏನಂತಾರ, ಅಸ್ಟ್ರಾಲಜಿ ಅಂಡ್ ಅಸ್ಟ್ರೋನಮಿ. ಅಂದ್ರೆ ಖಗೋಳ ಶಾಸ್ತ್ರ, ಇನ್ನೊಂದು ಕನ್ನಡದೊಳಗೆ ಏನ್ ಹೇಳ್ತಾರ ಅದು, ಜ್ಯೋತಿಷಾಸ್ತ್ರ. ಜ್ಯೋತಿಷಾಸ್ತ್ರ ಮತ್ತು ಖಗೋಳ ಶಾಸ್ತ್ರಕ್ಕೆ ಅವರಿಗೆ ಸೂರ್ಯ ಸಿದ್ಧಾಂತ ಅನ್ನೋ ಒಂದು ಟಿಪ್ಪಣಿ ಬರೆದಿದ್ರು. ಅದಕ್ಕೆ ಅವರಿಗೆ ಸೂರ್ಯ ಸಿದ್ಧಾಂತ ಅನ್ನೋ ಒಂದು ಬಿರುದನ್ನು ಕೊಟ್ರು ಗವರ್ಮೆಂಟ್ನವರು. ಕೊಟ್ಟ ಮೇಲೆ ಅಷ್ಟಮಾತ್ರ ಅಲ್ಲ, ಅವರನ್ನ ಒಂದು ಕಲ್ಕತ್ತಾ ಯೂನಿವರ್ಸಿಟಿ ಒಳಗೆ ಅವರಿಗೆ ಚಾನ್ಸಲರ್ ಜಾಗ ಖಾಲಿ ಇಟ್ಟಿದ್ರು. ನೀವು ಯಾವಾಗ ಬಂದು ಈ ಜಾಗ ಕುತ್ಕೊಂಡು ನೀವು ಡಿಪಾರ್ಟ್ಮೆಂಟ್ ಹೆಡ್ ಆಗ್ಬೋದು ಅಂತ ಹೇಳಿದ್ರು. ಆದ್ರೆ ಭಕ್ತಿ ಸಿದ್ಧಾಂತಿಯವರ ಸರಸ್ವತಿಯವರು ಎಂದು ಹೋಗಿ ಸ್ವೀಕಾರ ಮಾಡಲಿಲ್ಲ. ಯಾಕಂದ್ರೆ ಅವ್ರದ್ದು ಮುನ್ನೇನಿತ್ತು, ಪ್ರಚಾರ ಮಾಡೋದು ಉದ್ದೇಶ ಇತ್ತು. ಆದ್ರೆ ಒಂದು ವೇಳೆ ಅವರು ಅಲ್ಲಿ ಹೋಗಿ ನೌಕರಿ ಮಾಡ್ಕೊಂಡು ಕುಂತಿದ್ರು, ಪ್ರಚಾರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಅವರು ಅದನ್ ಬಿಟ್ಟು ಅವರು ಕಲ್ಕತ್ತಾ ಯೂನಿವರ್ಸಿಟಿ ಅವರು ಅವ್ರ ಸಲುವಾಗಿ ಆ ಜಾಗ ಖಾಲಿ ಇಟ್ಟಿದ್ರು. ಅಂತ ಒಂದು ಪಂಡಿತರಿದ್ರು ಅವರು. ಇಲ್ಲಿ ಯಾರ ಹತ್ರ ಅವರು, ತಮ್ಮ ಗುರುಗಳ ಹತ್ರ ಅವರು. ಅವ್ರ ಗುರುಗಳಿಗೆ ಸಿಗ್ನೇಚರ್ ಮಾಡೋಕೂ ಬರೋದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಗುರು ಅಂತ ಯಾವಾಗ ಸ್ವೀಕಾರ ಮಾಡ್ತೀವಿ, ಅವ್ರ ಹತ್ರ ಡಿಗ್ರಿ ಐತಿಂದೇಳಿ ಸ್ವೀಕಾರ ಮಾಡೋದಿಲ್ಲ. ಅವರಲ್ಲಿ ಭಕ್ತಿ ಮತ್ತು ಭಗವಂತನ ಬಗ್ಗೆ ಜ್ಞಾನ ಮತ್ತು ವೈರಾಗ್ಯ ಇದೆ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡಿದ್ರು. ಆ ರೀತಿ ಕೂಡ ಇಲ್ಲಿ ಅವ್ರು ಏನ್ ಮಾಡಿದ್ರು, ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೋಗಿ ಗೌರ್ ಕಿಶೋರ್ ದಾಸ್ ಅವರಿಗೆ ಭೇಟಿಯಾದರು. ಅವ್ರು ಹೇಳಿದ್ರೆ, ಇಲ್ಲ ನಾನು ಸ್ವೀಕಾರ ಮಾಡಿದೆ, ನೀವು ಪಂಡಿತರಿದ್ದೀರಿ. ಅವರಂದ್ರೆ, ಇಲ್ಲ ನೀವು, ನಾನೇನೇ ಇರಲಿ ನನ್ನ ಪಾಂಡಿತ್ಯ ಎರಡು ಪೈಸೆಗೆ ಬೆಲೆ ಅಷ್ಟ. ಯಾಕಂದ್ರೆ ಭಗವಂತನ ಭಕ್ತಿ ಇವರಿಗೆ ನನ್ನ ಪಾಂಡಿತ್ಯಕ್ಕೇನು ಬೆಲೆ ಇಲ್ಲ, ಆದ್ರಿಂದ ನನಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು. ಅವರಂದ್ರೆ, ಇಲ್ಲ ನೀವು ಪಂಡಿತರಿದ್ದೀರಿ, ನೀವು ಬೇರೆ ಯಾರಾದ್ರೂ ಗುರುಗೆ ನೀವು ಹೋಗಿ ನೀವು ಅವ್ರಿಗೆ ಶರಣಾಗಿದ್ರು. ಅವ್ರಂದ್ರೆ, ಇಲ್ಲ ನಾನು ನಿಮ್ಮನ್ನ ಗುರು ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ, ನೀವೇ ನಮ್ಮ ಗುರುಗಳು, ನೀವು ನಮ್ಗೆ ಸ್ವೀಕಾರ ಮಾಡಬೇಕು ಅಂತಂದು ಭಕ್ತಿಸಿದ್ದ ಅಂತ ಅವ್ರು ಹೇಳಿದ್ರು. ಅವ್ರಂದ್ರೆ, ಆಯ್ತು ನಾನು ಹೋಗಿ ನಮ್ಮ ಚೈತನ್ಯ ಮಹಾಪ್ರಭು ಕೇಳ್ತೇನೆ. ಯಾಕಂದ್ರೆ ಅವರಿಗೆ ಪ್ರತಿನಿತ್ಯ ನಾವು ನೀವು ಹೆಂಗ್ ಕುತ್ಕೊಂಡು ಮಾತಾಡ್ತೀವಿ ಹಂಗ ಆಧ್ಯಾತ್ಮಿಕ ಗುರುವಿಗೆ ಭಗವಂತನ ಸಮಕ್ಷ ಮಾತುಕತೆ ಆಗ್ತಾ ಇರ್ತದೆ. ಅದನ್ನ ಅವ್ರು ಹೇಳಿದ್ರು, ಮುಂದಿನ ಸರಿ ನಾನು ಚೈತನ್ಯ ಮಹಾಪ್ರಭು ಭೇಟಿ ಆಗ್ತೇನೆ, ಅವ್ರಿಗೆ ನಾ ಅವ್ರ ಪರ್ಮಿಷನ್ ಕೇಳ್ತೇನೆ, ಅವ್ರು ಹೂ ಅಂದ್ರೆ ತಗೊಳ್ತೀನಿ, ನಿಮಗೆ ದೀಕ್ಷಾ ಕೊಡ್ತೀನಿ ಅಂತ. ಆಯ್ತು ಅಂತ ಹೇಳಿ ಇವ್ರು ಗೌರ್ ಕಿಶೋರ್ ಹೋದ್ರು. ಆಮೇಲೆ ಭಕ್ತಿ ಸಿದ್ಧಾಂತ ಅವ್ರು ಬಂದ್ರು. ಕೆಲವು ದಿವಸಗಳ ನಂತರ ಹೋಗಿ ಭೇಟಿಯಾದ್ರು. ಹೌದು, ಮತ್ತೆ ನೀವು ಮತ್ತೆ ಹಿಂದಿ ಕೇಳಿದ್ರೆ ಮಹಾಪ್ರಭು ಭೇಟಿಯಾದ್ರೆ ಭೇಟಿಯಾದ್ರೆ ಮತ್ತೆ ಅವ್ರೇನಂದ್ರು, ದೀಕ್ಷಾ ಕೊಡೋ ಅಂದ್ರೆ ಏನಂದ್ರು? ಇಲ್ಲ, ನಿಮಗೆ ಕೇಳ ನಿಮ್ಮ ದೀಕ್ಷಾ ಬಗ್ಗೆ ಕೇಳೋದು ಮರೆತು ಬಿಟ್ಟೆ ಅಂತ. ಆಮೇಲೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಾಡೋದ್ರು ಈ ರೀತಿ ಹೇಳಿದ್ರು ಅಂದ್ಕೂಡ್ಲೆ ಭಕ್ತಿ ಸಿದ್ಧಾಂತ ಅವ್ರಿಗೆ ಬಹಳ ಬೇಜಾರಾಯ್ತು. ಅವರಂದ್ರು ನನ್ನ ಜೀವನ ವ್ಯರ್ಥ ಆಯ್ತು, ಯಾಕಂದ್ರೆ ನನಗೆ ಒಬ್ಬ ಗುರು ಸಿಗ್ಲಿಲ್ಲ, ಮತ್ತು ಗುರು ಇಲ್ಲ ಅಂದ್ರೆ ನನ್ನ ಆಧ್ಯಾತ್ಮಿಕ ಜೀವನ ಹೆಂಗೆ ನಡೀತದ ಅಂತ ಹೇಳಿ ಅವ್ರು ಬಹಳ ಚಿಂತೆಗೊಳಗಾದ್ರು. ಆನಂತರ ಅವರು ಉಪವಾಸ ಮಾಡಿದ್ರು. ಆನಂತರ ಅವರು ಎಲ್ಲಿ ತನಕ ಹೋದ್ರು ಅಂದ್ರೆ ಅವರು ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ತಯಾರಾಗಿತ್ತು, ಅದು ಅವ್ರಿಗೆ ಗೊತ್ತಾಯ್ತು. ಭಕ್ತಿ ಗೌರಕಿಶೋರ್ ದಾಸ್ ಬಾಬಾಜಿ ಅವ್ರಿಗೆ ಗೊತ್ತಾಯ್ತು. ಆನಂತರ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳಿದ್ರು, ಇಲ್ಲ ಹಿಂಗ ಹಿಂಗ ಇವರು ಅತ್ಯಂತ ಪ್ರಾಮಾಣಿಕರಿದ್ದಾರೆ, ಇವ್ರಿಗೆ ನೀವು ಶಿಷ್ಯ ಅಂತ ಹೇಳಿ ಸ್ವೀಕಾರ ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅಂತಂದು ಹೇಳಿದ ನಂತರ ಅವ್ರನ್ನವರು ಸ್ವೀಕಾರ ಮಾಡಿದ್ರು ಶಿಷ್ಯ ಅಂತ ಹೇಳಿ. ಆನಂತರ ಮತ್ತೆ ಬೇರೆ ಯಾರು ಶಿಷ್ಯರನ್ನವರು ಸ್ವೀಕಾರ ಮಾಡಲಿಲ್ಲ, ಯಾಕಂದ್ರೆ ಅವರಿಗೆ ಈ ಪ್ರಚಾರ ಮಾಡೋ ಒಂದು ಕಾರಣನೂ ಇರಲಿಲ್ಲ, ಮತ್ತು ದೀಕ್ಷಾ ಕೊಟ್ಟು ಅವರಿಗೆ ಗುರು ಆಗೋ ಅವ್ರಿಗೆ ಇಚ್ಛನೂ ಇರಲಿಲ್ಲ. ಆದರೆ ಭಕ್ತಿ ಸಿದ್ಧಾಂತವರು ಅವ್ರದ್ದು ತೀವ್ರತೆಯನ್ನು ನೋಡಿ ಅವ್ರಿಗೇನು ಮಾಡಿದ್ರು, ಅವರು ಆಯಿತು ಅಂತೇಳಿ ದೀಕ್ಷಾ ಕೊಟ್ಟರು. ಈ ರೀತಿ ಅವರು ದೀಕ್ಷಾ ತಗೊಂಡು ಕೃಷ್ಣ ಭಕ್ತಿಯಲ್ಲಿ ಮುನ್ನಡೆದರು. ಆನಂತರ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ದೀಕ್ಷಾ ಕೊಟ್ಟ ನಂತರ ಅವರು ಎಲ್ಲ ಕಡೆಗೆ ಪ್ರಚಾರ ಮಾಡಿದ್ರು. 64 ಮಠಗಳನ್ನು ಸ್ಥಾಪನೆ ಮಾಡಿದರು, ಅಂದ್ರೆ ಕೃಷ್ಣ ಮಂದಿರಗಳನ್ನು ಸ್ಥಾಪನೆ ಮಾಡಿ ಇಡೀ ಭಾರತದಲ್ಲಿ ಎಲ್ಲ ಕಡೆಗೆ ಅಡ್ಡಾಡಿದರು. ಆನಂತರ ಇವರು ಎಲ್ಲ ಕಡೆಗೆ ಪ್ರವಚನ ಕೊಡ್ತಾ ಇದ್ರು. ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ. ಅವರಿಗೆ 60,000 ಮಂದಿ ಶಿಷ್ಯರಿದ್ದರು, 60,000 ಮಂದಿ ಶಿಷ್ಯರನ್ನಾಗಿ ಎಲ್ಲ ಇಡೀ ಭಾರತದಲ್ಲೆಲ್ಲ ಅಡ್ಡಾಡಿ ಅವರು ಕೃಷ್ಣ ಭಕ್ತಿಯಲ್ಲಿ ದೀಕ್ಷಾ ಕೊಟ್ಟರು. ಆನಂತರ ಅವರು ಲೆಕ್ಚರ್ ಕೊಡ್ತಾ ಇರುವಾಗ, ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಲೆಕ್ಚರ್ ಕೊಡ್ತಾ ಇರುವಾಗ ಹಿಂದ್ಗಡೆ ಕೂತ್ಕೊಂಡು ಕೇಳ್ತಾ ಇದ್ರು, ಯಾರು? ಇವರು ಅವ್ರ ಗುರುಗಳು ಭಕ್ತಿ ಗೌರಕಿಶೋರ್ ದಾಸ್ ಬಾಬಾಜಿ. ಗುರು ಪ್ರಯೋಜನ ಕೊಡ್ತಾನೆ, ಶಿಷ್ಯ ಕೂತ್ಕೊಂಡು ಕೇಳ್ತಾನೆ, ಅದಲ್ಲ. ಆದ್ರೆ ಇಲ್ಲಿ ಏನಂತಾರೆ, ಶಿಷ್ಯ ಪ್ರಯೋಜನ ಕೊಡ್ತಾ ಇದ್ದಾನೆ, ಆದ್ರೆ ಗುರುಗಳು ಅವ್ರ ಎಷ್ಟೈತೆ, ನಮ್ರತೆ ಎಷ್ಟೈತೆ ಅಂತಂದ್ರೆ ಅವ್ರ ಹಿಂದ್ಗಡೆ ಹೋಗಿ ಕೂತ್ಕೊಂಡು ದೂರದಿಂದ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಪ್ರವಚನ. ಯಾಕಂದ್ರೆ ಅವ್ರು ಏನ್ ತಿಳ್ಕೊಳ್ಳಿಲ್ಲ, ಇವನ್ ನನ್ನ ಶಿಷ್ಯ ಅದನ್ನ, ಇವನ್ ಲೆಕ್ಚರ್ ನಾನೇ ಕೇಳ್ಬೇಕಂತ ಒಂದು ಎಂದು ಅವ್ರ ಅಹಂಕಾರ ಮಾಡಲಿಲ್ಲ ಅವ್ರ ಹಿಂದೆ. ಯಾಕಂದ್ರೆ ಎದುರು ಬಂದು ಕುತ್ಕೊಂಡಿದ್ರೆ ಭಕ್ತಿ ಸಿದ್ಧಾಂತವ್ರಿಗೆ ಲೆಕ್ಚರ್ ಕೊಡಕ್ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ದೂರದಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆಯೊಳಗೆ ನಿಂತ್ಕೊಂಡು ಕೇಳ್ತಾ ಇದ್ರು ಲೆಕ್ಚರ್. ಆನಂತರ ಅವ್ರು ಹೇಳ್ತಾ ಇದ್ರು, ನನ್ನ ಪ್ರಭು ಇವರು, ಭಕ್ತಿ ಸಿದ್ಧಾಂತವ್ರಿಗೆ ಶಿಷ್ಯ ಇದ್ರು. ಶಿಷ್ಯ ಹೇಳ್ತಾ ಇದ್ರು, ಹೇ ಸರ್ ಪ್ರಭು, ನನ್ನ ಇವ್ರು ನನ್ನ ಸ್ವಾಮಿ ಇದ್ದಾರೆ, ಆದ್ರಿಂದ ನಾವು ಪ್ರವಚನ ಕೇಳ್ತೀನಿ ಅಂತ ಹೇಳಿ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮತ್ತು ಅವರು ಪ್ರವಚನವನ್ನು ಕೂತ್ಕೊಂಡು ಕೇಳ್ತಾ ಇದ್ದರು. ಆನಂತರ ಭಕ್ತಿ ವಿನೋದ್ ಠಾಕೂರ್ ಏನಿದ್ರಲ್ಲ, ಭಕ್ತಿ ವಿನೋದ್ ಠಾಕೂರ್ ಭಕ್ತಿ ಸಿದ್ಧಾಂತ ಸರಸ್ವತಿಯವರ ತಂದೆಯವರು, ಅವರು ಮತ್ತು ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜರು ಇಬ್ಬರು ಅತ್ಯಂತ ಸ್ನೇಹಿತರಿದ್ರು, ಒಳ್ಳೆ ಸ್ನೇಹಿತರಿದ್ರು, ಮತ್ತು ಇಬ್ಬರು ಪರಮಹಂಸ ಭಕ್ತರಿದ್ರು. ಭಕ್ತಿ ವಿನೋದ್ ಠಾಕೂರ್ ಅವರ ಪತ್ನಿ ಭಗವತಿ ದೇವಿ ಮಾತಾಜಿ ಅವರು ಇವ್ರನ್ನ ಭೇಟಿಯಾಗಕ್ಕೆ ಬರ್ತಾ ಇದ್ರು ಆಗಿಂದಾಗ, ಯಾಕಂದ್ರೆ ಇವರು ಪರಮಹಂಸ ಬಾಬಾಜಿಯವರು ಅಂತ ಹೇಳಿ ಭಾರತದಲ್ಲಿ ಸುಪ್ರಸಿದ್ಧಿಯಾಗಿದ್ರು, ವಿಶೇಷವಾಗಿ ಬಂಗಾಳದಲ್ಲಿ. ಇವ್ರನ್ನ ಭೇಟಿಯಾಗ್ಲಿಕ್ಕೆ ಸಾಕಷ್ಟು ಮಂದಿ ಭಕ್ತರು ಬರ್ತಾ ಇದ್ರು, ಮತ್ತೆ ಇವರು ಬರ್ತಾ ಇದ್ರು, ಯಾರು? ಭಕ್ತಿ ವಿನೋದ್ ಠಾಕೂರ್ ಅವ್ರ ಪತ್ನಿ ಭಗವತ್ ದೇವಿ ದಾಸಿ ಬರ್ತಾ ಇದ್ರು. ಆಮೇಲೆ ಬಂದಾಗ ಇವ್ರು ಹೇಳ್ತಾ ಇದ್ರು, ಇಲ್ಲ ನನಗೆ ಭೇಟಿಯಾಗ್ಲಿಕ್ಕೆ ನೀ ಯಾಕೆ ಬಂದ್ರಿ, ನಿಮ್ಮ ಮನೆಯೊಳಗೂ ಇದ್ದಾರೆ, ನಿಮ್ಮ ಪತಿದೇವರು ಇದಾರಲ್ಲ ಭಕ್ತಿ ವಿನೋದ್ ಠಾಕೂರ್, ಅವರು ಕೂಡ ಪರಮಾಂಶ ಇರ್ತಾರೆ, ಅವ್ರು ನೀವು ಸೇವೆ ಮಾಡ್ರಿ, ಅವ್ರು ಹೇಳ್ದನ್ನ ಕೇಳ್ರಿ, ನನ್ನ ಇಷ್ಟು ದೂರ ನಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವರು ಕೂಡ ಪರಮಾಂಶರಿದ್ರು, ಆದ್ರೆ ಇವರೇನು ಹೇಳಿಲ್ಲ, ಹಾ ಇಲ್ಲಿ ಬರ್ರಿ ನಾನು ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ರು. ಭಕ್ತಿಯನ್ನು ಠಾಕೂರಿದ್ದಾರೆ ನಿಮ್ಮ ಮನೆಯಲ್ಲಿ, ಅವ್ರು ನಿಮ್ಮ ಸಿದ್ಧಾಂತ ಅವ್ರಿಗೆ ತಂದೆಯವರು, ಅವರ ಪರಮಾಂಶರಿರುವಾಗ ನೀವು ಇಷ್ಟು ದೂರ ಬರುತ್ತೀರಿ ಯಾಕೆ ಅಂತ ಈ ರೀತಿ ಅವ್ರಿಗೆ ಹೇಳ್ತಾರೆ. ಆನಂತರ ಅವರು ಗಂಗಾ ನದಿ ದಂಡೆಯಲ್ಲಿ ಇರ್ತಾ ಇದ್ರು. ಅವ್ರು ಇರ್ಲಿಕ್ಕೆ ನಾ ಹೇಳಿದ ಪ್ರಕಾರ ಅವ್ರು ಒಂದೇನು ಮನೆ ಏನು ಇರಲಿಲ್ಲ, ಬೃಂದಾವನದಲ್ಲಿದ್ದಾಗ ಯಮುನಾ ದಂಡೆಯಲ್ಲಿ ಇರ್ತಾ ಇದ್ರು, ನವದ್ವೀಪದಲ್ಲಿದ್ದರು, ಗಂಗಾ ನದಿ ದಂಡೆ ಮೇಲೆ ಅವರು ಇರ್ತಾ ಇದ್ರು. ಅವ್ರಿಗೆ ಇರ್ಲಿಕ್ಕೂ ಕೂಡ ಅವ್ರು ಏನು ಒಂದು ಗುಡಿಸಲನ್ನು ಕಟ್ಕೊಳ್ಳಿಲ್ಲ ತಮ್ಮ ಸಲುವಾಗಿ. ನಾ ಹೇಳಿದಲ್ಲ ಹಿಂದೆ ಲೋಮಶ್ರಿ ಒಂದು ಇದೇ ಎಷ್ಟಿತ್ತಂತ ಆ ಒಂದು ಪೂರ್ಣ ಜೀವನ, ಅಂದ್ರೆ ಕೋಟ್ಯಾಂತರ ವರ್ಷ, ಅಷ್ಟು ವರ್ಷ ಬಾಳಿದ್ರು ಕೂಡ ಅವನು ಒಂದು ದಿವಸನೂ ಒಂದು ಗುಡಿಸಲನ್ನು ಕಟ್ಕೊಳ್ಳಿಲ್ಲ. ಅದಕ್ಕೆ ಕಾರಣ ಕೇಳಿದ್ರೆ ಏನ್ ಬಿಡ್ರಿ, ಜಗ ಜೀವನ ನಶ್ವರ ಐತಿ, ಇವತ್ತಿಲ್ಲ ನಾಳೆ ನಾ ಜಗ ಖಾಲಿ ಮಾಡಬೇಕು, ಅದರಿಂದ ಅವಶ್ಯಕತೆ ಇಲ್ಲ. ಆದರೆ ಅದೇ ರೀತಿ ಇಲ್ಲಿ ನಮ್ಮ ಭಕ್ತಿ ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜರು ಏನ್ ಮಾಡ್ತಾ ಇದ್ರು, ಅವರೆಲ್ಲಿ ಒಂದು ಇದು ಗುಡಿಸಲನ್ನು ಕಟ್ಕೊಳ್ಳಿ ಅಂದ ಇದೇ ಇತ್ತಂತೇನು ದೋಣಿ ಇದಲ್ಲ, ಆ ದೋಣಿನ ಡಬ್ ಹಾಕಿದ್ರ ಅದ್ರೊಳಗೆ ಹೋಗಿ ಇವರು ಮಲ್ಕೊಂತ ಇದ್ರು ದೋಣಿ. ಆಮೇಲೆ ಥಂಡಿ ಗಾಳಿ ಬೀಸ್ತಾ ಇತ್ತು ಅಲ್ಲಿ, ಯಾಕಂದ್ರೆ ನದಿ ದಂಡಿ ಮೇಲೆ ವಿಶೇಷವಾಗಿ ಚಳಿಗಾಲದೊಳಗೆ ವಿಪರೀತ ಥಂಡಿ ಇರ್ತದೆ ಗಂಗಾ ನದಿ ದಂಡಿ ಮೇಲೆ. ಆ ಗೊಬ್ಬರ ಅಲ್ಲಿ ಅವರಿಗೆ ಒಂದು ರಗ್ ಕೊಟ್ಟಿತ್ತು, ಇದು ರಗ್ ನೀವು ತಗೊಂಡ್ರಿ ಅಂತ. ಆ ರಗ್ಗನ್ನು ಸ್ವೀಕಾರ ಮಾಡಲಿಲ್ಲ. ಅವರಂದ್ರು ಇಲ್ಲ, ರಗ್ ನಾನು ತಗೊಂಡ್ರೆ ನನಗೆ ಮತ್ತೆ ಬೇರೆ ಆಸೆಗಳು ಹುಟ್ಟುತ್ತಾವೆ, ಅದು ಬೇಕು ಇದು ಬೇಕು ಅಂತೇಳಿ. ಅದರಿಂದ ನಾನು ಅದು ಅದಕ್ಕೆ ಏನು ಮಾಡಿದ್ರೆ ತಮ್ಮ ದೋಣಿ ಮೇಲೇನೆ ಹಾಕಿ ಅವ್ರು ಈ ಕಡೆಗೆ ಮಲಗ್ತಾ ಇದ್ರು. ಅದೇ ಇದನ್ನ ನಾವು ಕಾಪಿ ಮಾಡಕ್ ಆಗೋದಿಲ್ಲ, ಹಿಂಗೆ ಮಾಡ್ಬೇಕಂತ ನಾನು ಹೇಳ್ತಾನೆ. ಆದ್ರೆ ಒಬ್ಬ ನಿಜವಾಗಿ ಒಬ್ಬ ವ್ಯಕ್ತಿ ಕೃಷ್ಣ ಭಕ್ತಿಯಲ್ಲಿ ತಲ್ಲಿನ ಆದಂದ್ರೆ ಅವನು ಈ ಜಗತ್ತಿನ ಸುಖ ದುಃಖ ಮಾನ ಅಪಮಾನ ದುಃಖ ಆಮೇಲೆ ಶೀತ ಮತ್ತು ಉಷ್ಣ ಸಂತೋಷ ದುಃಖ ಇದರಲ್ಲಿ ಅವನಿಗೆ ಟೈಮ್ ವೇಸ್ಟ್ ಮಾಡಕ್ ಹೋಗೋದಿಲ್ಲ. ಅವನ್ ಮಾಡ್ತಾನೆ ಕೃಷ್ಣ ಭಕ್ತಿಯಲ್ಲಿ ಇಷ್ಟು ಮುಳುಗಿರ್ತಾನೆ, ಇಲ್ಲಿ ಹಂಗಾತು ಹಿಂಗಾತು ಅಂತ ಹೇಳಿ ಅದ್ರ ಬಗ್ಗೆ ಏನು ಚಿಂತೆ ಮಾಡೋದಿಲ್ಲ. ಆದ್ರಿಂದ ಈ ರೀತಿ ಅವರು ಭಗವಂತನ ಭಕ್ತಿಯಲ್ಲಿ ತಲ್ಲೀನರಾಗಿದ್ದರು. ಆನಂತರ ಅವರಿಗೆ ದೂರದೃಷ್ಟಿ ಕೂಡ ಇತ್ತು. ಪರಮಹಂಸ ಮಹಾಭಾಗವತರಿಗೆ ಆ ದೂರದೃಷ್ಟಿ ಇತ್ತು. ಅವರು ಬೃಂದಾವನದಲ್ಲಿ ಒಂದ್ಸರಿ ಇರುವಾಗ ಅವರು ಬೇರೆ ಸ್ಥಾನದಲ್ಲಿದ್ದರು. ರಾಧಾ ಮದನ್ ಮೋಹನ್ ಮಂದಿರ ಇವತ್ತು ಅಲ್ಲಿ ಮುಗಿದು ನಾವು ಹೋಗಿದ್ವಿ ಅಲ್ಲಿ ಮೇಲೆ ಒಂದು ದೊಡ್ಡದೊಂದು ಗೋಪುರ ಇದು ಅಂತ ಕಾಣಿಸ್ತು. ಆ ಮಂದಿರದೊಳಗೆ ನಾಯಿ ಹೋಗೈತೆ ನೋಡ್ರಿ ಅಂತ ಹೇಳಿದ್ರು. ಅವರು ಕೂತ್ಕೊಂಡಾರ ಯಮುನಾ ನದಿ ದಂಡಿ ಮೇಲೆ. ಆ ಮಂದಿರ ಸುಮಾರು 5-6 ಕಿಲೋಮೀಟರ್ ಅಲ್ಲಿಂದ ದೂರ. ಅವ್ರು ಹೇಳಿದ್ರು ಅಲ್ಲಿ ನಾಯಿ ಹೋಗ್ತದೆ, ನಾಯಿ ಹೋಗ್ತದೆ ಮಂದಿರದೊಳಗೆ ಅಂತ. ಆ ತಕ್ಷಣದಲ್ಲೇನೆ ಅಲ್ಲಿ ಭಕ್ತರು ಹೋಗಿ ನೋಡ್ತಾರ, ಅದು ನಾಯಿ ಹೋಗಿ ಒಳಗೆ ಮಲಗಿತ್ತು. ಆನಂತರ ಅವ್ರಿಗೆ ಇನ್ನೊಂದ್ಸರಿ ಏನಾಗ್ತಿತ್ತಂದ್ರೆ ಜನರು ಬಂದವ್ರಿಗೆ ನನಗೆ ಆಶೀರ್ವಾದ ಕೊಡ್ರಿ ಆಶೀರ್ವಾದ ಕೊಡ್ರಿ ಅಂತಂದ್ರು. ಹೇಳ್ತಾ ಅವ್ರಂದ್ರೆ ಇಲ್ಲ, ನಾ ನಿಮ್ಗೆ ಆಶೀರ್ವಾದ ಕೊಡಕ್ ನನಗೆ ಶಕ್ತಿ ಇಲ್ಲ, ಆ ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ರು. ಆದ್ರೂ ಕೂಡ ಅವ್ರಿಗೆ ಜನರು ಬಂದ ಹತ್ತಿ ಅವ್ರಿಗೆ ಆಶೀರ್ವಾದ ಕೊಡ್ತದ್ರು. ಅದರಿಂದ ಅವ್ರೇನ್ ಮಾಡ್ತಾ ಇದ್ರು, ಸ್ಮಶಾನದಲ್ಲಿ ಹೋಗಿ ಕೂಡ್ತಾ ಇದ್ರು. ಹಾಗೆ ಸ್ಮಶಾನಕ್ಕೆ ಯಾರು ಹೋಗಲಿಲ್ಲ ಆಶೀರ್ವಾದ ಕೊಡ್ರಿ ಅಂತ. ಅಲ್ಲಿ ಹೋಗಿ ಸ್ಮಶಾನದಲ್ಲಿ ಹೋಗಿ ಏನ್ ಮಾಡ್ತಾ ಇದ್ರು, ಅವ್ರು ಕುತ್ಕೊಂಡು ನಾಮಸ್ಮರಣೆ ಮಾಡ್ತಾ ಇದ್ರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಆಮೇಲೆ ಅವ್ರೇನ್ ಮಾಡ್ತಾ ಇದ್ರು, ಒಂದು ಒಡೆದ ಮಡಿಕೆ ಅಂತ ಇಂತ ಒಡೆದ ಮಡಿಕೆ ಇರ್ತಾವಲ್ಲ, ಆ ಮಡಿಕೆ ಒಳಗೆ ಅವರು ಅಕ್ಕಿನ ಬೇಡಿ ಅದನ್ನ ಅದನ್ನ ಅನ್ನ ಮಾಡಿ ತಮ್ಮ ಕೃಷ್ಣಗೆ ಅರ್ಪಣೆ ಮಾಡ್ತಾ ಇದ್ರು. ಆ ಈ ರೀತಿ ಅವರು ಅತ್ಯಂತ ವೈರಾಗ್ಯದ ಪ್ರತಿರೂಪ ಆಗಿದ್ರು. ವೈರಾಗ್ಯ ಅಂದ್ರೇನು, ಈ ರಾಗ ಅಂದ್ರೇನು, ಆ ಇದು ಅಟ್ಯಾಚ್ಮೆಂಟ್ ಅಥವಾ ಏನಂತೆ ಕನ್ನಡದೊಳಗೆ ಆಸಕ್ತಿ. ಆಸಕ್ತಿ ಅಂದ್ರೆ ಎಲ್ಲ ಜಗತ್ತಿನ ಎಲ್ಲ ವಸ್ತುಗಳ ಬಗ್ಗೆ ಇರತಕ್ಕಂಥ ಆಸಕ್ತಿ. ಆದರೆ ವೈರಾಗ್ಯ ಅಂದ್ರೇನು, ವಿರಾಗ, ರಾಗ ಅಂದ್ರೆ ಆಸಕ್ತಿ, ವಿರಾಗ ಅಂದ್ರೆ ಎಲ್ಲಿ ಆಸಕ್ತಿ ಇಲ್ಲೋ ಅದು ವೈರಾಗ್ಯ ಅಥವಾ ವಿರಾಗ. ಆ ರೀತಿ ವೈರಾಗ್ಯದ ಒಂದು ಮೂರ್ತಿನಾಮ ಸ್ವರೂಪ ಅವರಾಗಿದ್ರು. ಅದರಿಂದ ಈ ರೀತಿ ಜನರು ಅವರು ಬಂದು ಅವರಿಗೆ ಆಶೀರ್ವಾದ ಕೇಳಿದಾಗ ಅವರು ಈ ರೀತಿ ಅವರೆಂದೂ ಯಾರಿಗೂ ಹಾ ಅವ್ರು ಹೇಳ್ತಾ, ನನ್ನ ಆಶೀರ್ವಾದ ಬೇಕಂದ್ರೆ ನೀವೇನ್ ಮಾಡ್ಬೇಕು, ನನ್ನ ಬಾಜು ಕೂತ್ಕೊಂಡ ನೀವು ಈ ಮಂತ್ರ ಜಪ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ. ಅಂದ್ರೆ ಅರ್ಥಾತ್ ಏನು, ಒಬ್ಬ ವೈಷ್ಣವ ನಮಗೆ ಯಾವಾಗ ಆಶೀರ್ವಾದ ಕೊಡ್ತಾನೆ ಅವನೇನ್ ಕೊಡ್ತಾನೆ, ಕೃಷ್ಣನ ಉಪದೇಶವನ್ನು ಕೊಡ್ತಾನೆ. ಅದು ನಿಜವಾದ ವೈಷ್ಣವ ಕೊಡ್ತಕ್ಕಂಥ ಆಶೀರ್ವಾದ. ಯಾಕಂದ್ರೆ ಕೃಷ್ಣನ ವಾಕ್ಯದಲ್ಲಿ ಅಥವಾ ಭಗವದ್ಗೀತೆ ವಾಕ್ಯದಲ್ಲಿ ಏನಿದೆ ಆ ಶಕ್ತಿ ಇದೆ. ಅದನ್ನು ನಿಜವಾದ ಗುರು ಅದನ್ನ ಏನ್ ಮಾಡ್ತಾನೆ, ಆ ಕೃಷ್ಣನ ವಾಕ್ಯಗಳನ್ನು ನಮಗೆ ಕೊಡ್ತಾನೆ, ಉಪದೇಶವನ್ನು ಕೊಡ್ತಾನೆ. ಅದನ್ನ ಯಾವಾಗ ನಾವು ಸ್ವೀಕಾರ ಮಾಡಿದ್ವಿ ಯಾವಾಗ ಏನಾಗ್ತದೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಯಾಕಂದ್ರೆ ಕೃಷ್ಣ ಏನ್ ಹೇಳ್ತಾನೆ ಗೀತದಲ್ಲಿ, ಮನ್ ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವ ಶಿಶುತ್ವಂ ಆತ್ಮಾನಮತ್ಪರಾಯಣ. ಕೃಷ್ಣ ಏನ್ ಹೇಳಿದ, ನನ್ನ ನಾಮಸ್ಮರಣೆ ಮಾಡ್ರಿ, ನನ್ನ ಭಜನೆ ಮಾಡ್ರಿ, ನನ್ನ ಪೂಜೆ ಮಾಡ್ರಿ. ಆಮೇಲೆ ಗುರು ಆದನ ಏನ್ ಹೇಳ್ತಾನೆ, ಕೃಷ್ಣನ ಭಜನೆ ಮಾಡಿ, ಕೃಷ್ಣನ ಪೂಜೆ ಮಾಡ್ರಿ, ಕೃಷ್ಣನಿಗೆ ನೀವು ನಮಸ್ಕಾರ ಮಾಡ್ರಿ ಅಂತ ಹೇಳ್ತಾನೆ. ಅದು ನಿಜವಾದ ಗುರು ಅಥವಾ ವೈಷ್ಣವ ಕೊಡ್ತಕ್ಕಂಥ ಆಶೀರ್ವಾದ ಹೇಳಿದೆ. ಆದ ಉಪದೇಶವನ್ನು ಯಾವಾಗ ಸ್ವೀಕಾರ ಮಾಡ್ತೀವಿ, ಯಾವಾಗ ನಾವು ಕೃಷ್ಣ ಭಕ್ತಿಯಲ್ಲಿ ಮುಂದುವರಿತೀವಿ, ಆಗ ಗುರು ಮತ್ತು ಕೃಷ್ಣನ ಇಬ್ಬರ ಏನ್ ಸಿಗ್ತದೆ ಆಶೀರ್ವಾದ ಸಿಕ್ಕೇ ಸಿಗ್ತದೆ. ಅದಕ್ಕೆ ವಿಶೇಷವಾಗಿ ನಾವು ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ಆನಂತರ ಈ ರೀತಿ ಅವರು ಸುಮಾರು ವರ್ಷಗಳ ಕಾಲ ಅಲ್ಲಿದ್ದರು ನವದ್ವೀಪದಲ್ಲಿ. ಅಲ್ಲಿರುವಾಗ ಏನಾಗ್ತಾ ಇತ್ತು, ಒಂದೊಂದ್ಸಾರಿ ಅಲ್ಲಿ ಭಾಗವತ್ ಕಥಾ ಹೇಳ್ತದ್ರೆ ಅಂದ್ರೆ ಬೃಂದಾವನ ಮತ್ತು ಮಾಯಾಪುರ್ ಮತ್ತು ಮಥುರಾ ಅಥವಾ ಉತ್ತರ ಭಾರತದೊಳಗೆ ಏನಾಗ್ತದೆ, ಈ ಶ್ರೀಮದ್ ಭಾಗವತ ಏನದಲ್ಲ ಅದನ್ನು 7 ದಿವಸ ಕಥೆ ಹಾಕ್ಕೊಡ್ತಾರೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಸಾಯಂಕಾಲ. ಯಾಕಂದ್ರೆ 7 ದಿವಸ ನಮ್ಮ ಪರೀಕ್ಷಿತ್ ಮಹಾರಾಜ್ ಕೂತ್ಕೊಂಡು ಕೇಳಿದ ಹೌದಲ್ಲ ಶುಕದೇವ ಗೋಸ್ವಾಮಿ ಜೊತೆ. ಅದರಿಂದ ಅದಕ್ಕೇನಂತಾರೆ ಅವರು ಭಾಗವತ್ ಸಪ್ತಾಹ ಅಂತಂದ್ರೆ ಒಂದು ವಾರ ಪ್ರತಿನಿತ್ಯ ಕೂತ್ಕೊಂಡು ಕೇಳಿದ. ಆಮೇಲೆ ಈ ರೀತಿ ಭಾಗವತ್ ಸಪ್ತಾಹನ ಕೊಡ್ತಾರಲ್ಲ ಅವ್ರೇನ್ ಮಾಡಬಾರ್ದು, ಅದಕ್ಕೆ ಹಣ ಚಾರ್ಜ್ ಮಾಡಬಾರ್ದು. ಅಂದ್ರೆ ಉಪದೇಶ ಕೊಡೋರು ಪ್ರವಚನ ಕೊಡೋರು ಏನ್ ಮಾಡಬಾರ್ದು, ಹಣ ತಗೊಳ್ಬಾರ್ದು. ಯಾರಾದ್ರೂ ದಾನವಾಗಿ ಕೊಟ್ರೆ ಹಣ ಹಾಕ್ತಾರೆ, ಆದ್ರೆ ಇವ್ರು ಡಿಮ್ಯಾಂಡ್ ಮಾಡಬಾರ್ದು ನನಗೆ ಇಷ್ಟು ಕೊಟ್ರೆ ನಾನು ಈ ಭಾಗವತ್ ಸಪ್ತಾಹ ಮಾಡ್ತೇನೆ ಅಥವಾ ಪ್ರವಚನ ಕೊಡ್ತೇನೆ ಅನ್ನೋದು ಅದು ದೊಡ್ಡ ಅಪರಾಧ. ಆದ್ರಿಂದ ಈ ರೀತಿ ಒಬ್ಬ ವ್ಯಕ್ತಿ ಅಲ್ಲಿ ಕುತ್ಕೊಂಡು ಭಾಗವತ್ ಸಪ್ತಾಹ ಕೊಡ್ತಾ ಇದ್ರು. ಆ ಸಮಯದಲ್ಲಿ ಭಕ್ತಿ ಗೌರಕಿಶೋರ್ ದಾಸ್ ಬಾಬಾಜಿ ಅವರು ಹೇಳಿದ್ರು, ಈ ವ್ಯಕ್ತಿ ಇಲ್ಲಿ ಕುತ್ಕೊಂಡು ಪ್ರವಚನ ಕೊಡ್ತಾ ಇದ್ದಾನ, ಆದ್ರೆ ಅವನು ಬಾಯಲ್ಲಿ ಏನ್ ಬರ್ತಾ ಇಲ್ಲ, ಭಗವಂತನ ವಾಣಿಗಳ ಬರ್ತಾ ಇಲ್ಲ ಅವನ ಬಾಯಲ್ಲಿ. ನನಗೇನ್ ಕೇಳಿಸ್ದ, ಹಣ 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 ಕೊಡ್ರಿ ಹಣ ಕೊಡ್ರಿ ಅಂತ. ಯಾಕಂದ್ರೆ ಅವನು ಬರ್ತೀರಿ, ಈ ಸಪ್ತಾಹ ಮುಗಿದ ನಂತರ ನನಗೆ ಇಷ್ಟು 1000 ಹಣ ಸಿಗ್ತದೆ ಅಥವಾ ಇಷ್ಟು 1,00,000 ಹಣ ಸಿಗ್ತದೆ ಅನ್ನೋದಕ್ಕೆ. ಅದ್ರ ಸಲುವಾಗಿ ನಾವು ಪ್ರವಚನ ಕೊಡ್ತಾ ಇದನ್ನು ಹೊರತು ಇವ ಜನರಿಗೆ ಉಪದೇಶ ಕೃಷ್ಣನ ಭಕ್ತಿ ಕೊಡ್ಲಿಕ್ಕೆ ಅಂತ ಹೇಳಿ ಅವನು ಈ ಪ್ರವಚನವನ್ನು ಕೊಡ್ತಾ ಇಲ್ಲ. ಆದ್ರಿಂದ ಇಂಥವ್ರನ್ನ ಅವ್ರೇನ್ ಮಾಡ್ತಾ ಇದ್ರು, ದೂರ ಇಡ್ತಾ ಇದ್ರು. ಮತ್ತು ಜನರಿಗೆ ತಿಳಿ ಹೇಳ್ತಾ ಇದ್ರು, ನೀವು ಒಂದ್ ವೇಳೆ ಭಕ್ತಿ ನಿಮ್ಗೆ ಬೇಕಾಗಿತ್ತಂದ್ರ ನೀವ್ ಯಾರ ಹತ್ರ ಹೋಗ್ಬೇಕು, ಒಬ್ಬ ಪ್ರಾಮಾಣಿಕ ಗುರುವಿನ ಹತ್ರ ಹೋಗ್ಬೇಕು. ಯಾವ ವ್ಯಕ್ತಿ ಭಗವಂತನ ಉಪದೇಶಕ್ಕಾಗಿ ಹಣ ಸ್ವೀಕಾರ ಮಾಡಬೇಕು, ಭಗವಂತನ ಉಪದೇಶಕ್ಕಾಗಿ ಏನ್ ಮಾಡೋದಿಲ್ಲ, ನಿಮ್ಮಿಂದ ಹಣ ಸ್ವೀಕಾರ ಮಾಡೋದಿಲ್ಲ, ಅಂತ ವ್ಯಕ್ತಿ ನಿಜವಾಗಿ ಪ್ರಾಮಾಣಿಕ. ಅದೇ ರೀತಿ ಪ್ರಭುಪಾದರು ಅಮೆರಿಕದಲ್ಲಿ ಹೋದಾಗ ಸಾಕಷ್ಟು ಮಂದಿ ಏನ್ ಮಾಡ್ತಾ ಇದ್ರು, ಅಲ್ಲಿ ಇತರೆ ಗುರುಗಳು ಹೋಗಿ ಪ್ರವಚನ ಮಾಡಿದ್ರು, ಪ್ರಚಾರ ಮಾಡಿದ್ರು ಭಾರತದಿಂದ ಹೋದವರು ಎಲ್ಲರೂ. ಅವ್ರೇನ್ ಮಾಡ್ತಾ ಇದ್ರು, ಒಂದು ಮಂತ್ರ ಕೊಡ್ತಾ ಇದ್ರು, ಅದು ಗುಪ್ತ ಮಂತ್ರ. ಆ ಗುಪ್ತ ಮಂತ್ರ ಕಿವಿಯಾಗಿ ಹೇಳ್ತಾ ಇದ್ರು, ಆ ಮಂತ್ರ ನೀವು ಜಪ ಮಾಡ್ರಿ, ಆಮೇಲೆ ನಿಮ್ಗೆ ಇಷ್ಟ ಆಗ್ತೀವಿ ನೆರವೇರಿಸ್ತಾವ ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ $100 ಕೊಡ್ಬೇಕು, $1 ಅಂದ್ರೆ 48 ರೂಪಾಯಿ ಅಥವಾ 50 ರೂಪಾಯಿ ಹೇಳಿ. $100 ಅಂದ್ರೆ ಎಷ್ಟು ಆತಲ್ಲಿಗೆ ಅಷ್ಟು ದೊಡ್ಡ ಅಮೌಂಟ್ ಅನ್ನು ಕೊಟ್ಟು, ಅಥವಾ $200, $300 ಈ ರೀತಿ ಮಂತ್ರಿಕವರ ಚಾರ್ಜ್ ಮಾಡ್ತಾ ಇದ್ರು. ಆನಂತರ ಭಕ್ತಿವಿಧಾನ ಸ್ವಾಮಿ ಪ್ರಭುಪಾದರ ಹತ್ರ ಬಂದ್ರು, ಅವ್ರು ಮತ್ತೆ ನೀವು ಈ ಹರಿಕೃಷ್ಣ ಮಂತ್ರ ಕೊಟ್ಟಿರಿ, ನಿಮ್ಗೆ ಎಷ್ಟು ನಾವು ಚಾರ್ಜ್ ಕೊಡ್ಬೇಕು, ಫ್ರೀ, ಇದು ಉಚಿತವಾಗಿ ಕೊಡ್ತೇನು, ಇದಕ್ಕೆಂಗ ನಾವು ಹಣ ಚಾರ್ಜ್ ಮಾಡೋಕ್ಕಾಗ್ತದೆ, ಇಲ್ಲ ಇಲ್ಲ. ಮತ್ತೆ ಅವ್ರು ಕೆಲವರೆಲ್ಲ ಹಿಂದಕ್ಕೆ ಬಂದಿದ್ರು, ಅವರೆಲ್ಲ ನಮ್ಮ ಕಡೆಯಿಂದ ಹಣ ತಗೊಂಡ್ರು. ಪ್ರಭುಪಾದ ಹೇಳಿದ್ರು, ಆಯ್ತು, ಅವ್ರ ಹಣ ತಗೊಂಡು ನಿಮಗೆ ಮಂತ್ರ ಕೊಟ್ಟರು, ನೀವು ಜಪ ಮಾಡಿರೋದ್ರಿಂದ ನಿಮ್ಗೇನು ಫಾಯ್ದೆ ಆಯ್ತು, ಈಗ ಈ ಮಂತ್ರ ನಾನು ಕೊಡ್ತಾ ಇದ್ದೀನಿ, ನೀವು ಉಚಿತವಾಗಿ ಕೊಡ್ತಾ ಇದ್ದೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಈ ಮಂತ್ರ ಸ್ವೀಕಾರ ಮಾಡ್ರಿ, ಈ ಮಂತ್ರ ಜಪ ಮಾಡ್ರಿ, ನೋಡ್ರಿ, ನೀವು ಟೆಸ್ಟ್ ಮಾಡ್ರಿ, ಪರೀಕ್ಷೆ ಮಾಡ್ರಿ, ಈ ಮಂತ್ರದಿಂದ ನಿಮಗೆ ಫಾಯ್ದಾ ಆಯ್ತು ನಿಮಗ ಅಂತಂದ್ರೆ ನೀವು ಕಂಟಿನ್ಯೂ ಮಾಡ್ರಿ, ಇಲ್ಲ ಕ್ರಿಬಿಡ್ರಿ. ಓಪನ್ ಚಾಲೆಂಜ್. ಓಪನ್ ಚಾಲೆಂಜ್ ಅಂದ್ರೆ ಈ ವಸ್ತು ಅದ, ಇದನ್ನ ತಗೊಂಡೋಗ್ರಿ, ನಿಮ್ಗೆ ಹಿಡಿಸ್ತಾ ಅಂದ್ರೆ ಸ್ವೀಕಾರ ಮಾಡ್ರಿ, ಇಲ್ಲ ಅಂದ್ರೆ ಬಿಡ್ರಿ. ನಾವೇನ್ ಬಾಂಡ್ ಬರೆಸ್ಕೊಳ್ತಾ ಇಲ್ಲ, ಪ್ರಭುಪಾದ ಹೇಳ್ತೀನಿ, ನಾವೇನ್ ಬಾಂಡ್ ಬರೆಸ್ಕೊಳ್ತಾ ಇಲ್ಲ. ಹಿಂದಕ್ಕೆ ಇಷ್ಟೆಲ್ಲ ಜನರು ಭಕ್ತಿ ಮಾಡಿದ್ದಾರೆ, ಹರೇ ಕೃಷ್ಣ ಅಂತ ಜಪ ಮಾಡಿದ್ರು, ನಾವು ಮಾಡ್ತಾ ಇದ್ದೇವೆ ಭಾರತದಲ್ಲಿ ಎಲ್ಲ ಮಾಡ್ತಾರೆ, ನೀವು ಸ್ವೀಕಾರ ಮಾಡ್ರಿ ಅಂತಂದೇಳಿ ಓಪನ್ ಚಾಲೆಂಜ್ ಕೊಡ್ತಾ ಇದ್ರು. ಅದನ್ನ ಸ್ವೀಕಾರ ಮಾಡಿ ಅಲ್ಲಿನ ಜನರೆಲ್ಲ ಏನ್ ಮಾಡಿದ್ರು, ಹರೇ ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡಿ ಅವರು ಕೂಡ ಏನ್ ಮಾಡಿದ್ರು, ಈ ಭಕ್ತಿ ಮಾರ್ಗದಲ್ಲಿ ಮುಂದುವರೆದ್ರು, ಹರೇ ಕೃಷ್ಣ ಜಪ ಮಾಡಿ. ಅವರು ಅಷ್ಟು ಮಾತ್ರ ಅಲ್ಲ, ಅವರು ಗುರು ಸ್ಥಾನಕ್ಕೆ ಬಂದ್ರು. ಪ್ರಭುಪಾದರು ಯಾವಾಗ ಪ್ರವಚನ ಇಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಸಾಕಷ್ಟು ಭಾರತೀಯರಿಗೆ ಅವರು ಉಪದೇಶ ಕೊಟ್ರು, ಆದ್ರೆ ಅವರು ಸ್ವೀಕಾರ ಮಾಡಲಿಲ್ಲ ಹೆಚ್ಚಾಗಿ. ಅದರಿಂದ ಅವರು ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಹೋಗಿ ಅಲ್ಲಿನ ಜನರಿಗೆ ಅವ್ರು ಏನ್ ಮಾಡಿದ್ರು, ಈ ಭಕ್ತಿಯನ್ನ ಕೊಟ್ರು. ಅವಾಗ ಅವ್ರು ಏನ್ ಮಾಡಿದ್ರು, ಅದನ್ನು ಸ್ವೀಕಾರ ಮಾಡಿ ಅವರು ಬ್ರಹ್ಮಚಾರಿ ಆದ್ರು, ಗೃಹಸ್ಥರಾದ್ರು, ವಾನಪ್ರಸ್ಥ ಮತ್ತು ಸನ್ಯಾಸ ಲೆವೆಲ್ಗೂ ಬಂದ್ರು. ಅದನ್ನು ಇಸ್ಕಾನ್ ಮೇಲೆ ನಾವು ಸಾಕಷ್ಟು ಮಂದಿಗೆ ಏನ್ ನೋಡ್ತೀವಿ, ಪ್ರಭಾದರ ಶಿಷ್ಯರಿದ್ದಾರೆ, ಅವರು ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಹುಟ್ಟಿದ್ರು, ಅಮೆರಿಕ ಮತ್ತು ಇಂಗ್ಲೆಂಡ್ ನಲ್ಲಿ ಹುಟ್ಟಿದ್ರು. ಅವ್ರು ಎಲ್ಲಿ ಲೆವೆಲ್ಗೆ ಬಂದ್ರ, ಗುರು ಸ್ಥಾನದಲ್ಲಿ ಬಂದಿದ್ದರು. ಯಾಕಂದ್ರೆ ಆ ಉಪದೇಶದ ಮಹತ್ವ, ಆ ಹರೇ ಕೃಷ್ಣ ಮಂತ್ರದ ಮಹತ್ವ ಆ ರೀತಿ ಅವರು ಪ್ರಚಾರ ಮಾಡಿ ಭಕ್ತಿವೇದಂತ ಸ್ವಾಮಿಯವರು ಈ ಹರೇ ಕೃಷ್ಣ ಮಂತ್ರವನ್ನು ಎಲ್ಲ ಕಡೆ ಕೊಟ್ರು. ಈ ರೀತಿ ಕೊನೆಗಾಲ ತನಕ 1915 ಇಸ್ವಿ ತನಕ ಗೌರ್ಕಿಶೋರ್ ದಾಸ್ ಬಾಬಾಜಿಯವರು ನವದ್ವೀಪದಲ್ಲಿನ ಹೌದು ಅಂದ್ರೆ ಕಲ್ಕತ್ತಾ ಹತ್ರ ಬಂಗಾಳ ಹತ್ರ ಇದೆ, ಚೇತನ್ ಅವರು ಹುಟ್ಟಿದ್ದ ಸ್ಥಳ. 1915 ಅವರು ತಮ್ಮ ಶರೀರವನ್ನು ತ್ಯಾಗ ಮಾಡಿದರು. ಅದೊಂದು ವಾರ್ಷಿಕೋತ್ಸವ ನಾವು ಮಾಡ್ತಾ ಇದ್ದೀವಿ ಅದಲ್ಲ, ಅದನ್ನು ನಿನ್ನೆ ದಿವಸ ಅದು ಆಗಿತ್ತು 1915 ಅಂದ್ರೆ ಕಾರ್ತಿಕ ತಿಂಗಳಲ್ಲಿ ನಿನ್ನೆ ದಿವಸ ಅವತ್ತಿನ ದಿವಸ ಅವ್ರದ್ದು ಶರೀರ ತ್ಯಾಗ ಆಯಿತು. ಆದರೆ 1915 ಆಗಿತ್ತು. ಇದೇ ರೀತಿ ಪ್ರತಿ ವರ್ಷನೂ ನಾವೇನು ಮಾಡ್ತೀವಿ, ಅವ್ರ ತಿರೋಭಾವವನ್ನು ಆಚರಣೆ ಮಾಡ್ತೀವಿ. ಅಂದ್ರೆ ಏನು ಮಾಡ್ತೀವಿ, ಪುಷ್ಪಾಂಜಲಿ ಮಾಡ್ತೀವಿ. ಇವಾಗ ಪುಷ್ಪವನ್ನು ನಿಮಗೆ ಕೊಡ್ತೀವಿ, ಹೂವನ್ನು ಅವ್ರ ಚರಣದಲ್ಲಿ ಅದನ್ನು ಹಾಕ್ಬೇಕು. ಆಮೇಲೆ ಅವರಿಗೆ ನಾವೇನು ಪ್ರಾರ್ಥನೆ ಮಾಡ್ಬೋದು, ನಾವು ಕೂಡ ಭಕ್ತಿ ಮಾರ್ಗದಲ್ಲಿ ಮುಂದುವರಲಿಕ್ಕೆ ಜ್ಞಾನ ಮತ್ತು ವೈರಾಗ್ಯ, ವಿಶೇಷವಾಗಿ ವೈರಾಗ್ಯದ ಅವಶ್ಯಕತೆ ಇದೆ. ಅದನ್ನ ನಮಗೆ ದಯಪಾಲಿಸ್ಲಿ ಅಂತ ಹೇಳಿ ನಾವು ಅವ್ರನ್ನ ಪ್ರಾರ್ಥನೆ ಮಾಡೋಣ ಇವತ್ತು. ಈ ರೀತಿ ಇದು ಇವರ ಜೀವನ ಚರಿತ್ರೆ. ಹೇಳಿಕ್ಕಿನ್ನೂ ಸಾಕಷ್ಟು ಸಮಯ ಇದು ಇದೆ ಹೇಳಲಿಕ್ಕೆ, ವಿಷಯ ಸಾಕಷ್ಟು, ಅದರ ಸಮಯ ಕಡಿಮೆ ಇದೆ, 3 ಗಂಟೆ ಆಗಿರುತ್ತೆ. ಇದಕ್ಕೆ ಇಲ್ಲಿಗೆ ನಾವು ಸಮಾಪ್ತಿ ಮಾಡೋಣ. ಈಗ ಗೌರ್ಕಿಶೋರ್ ದಾಸ್ ಬಾಬಾಜಿಯವರಿಗೆ ನಾವು ಪುಷ್ಪಾಂಜಲಿ, ಆನಂತರ ದಾಮೋದರ ಅಷ್ಟಕಂ, ಅಲ್ಲಿಗೆ ಎಲ್ಲರಿಗೂ ಪ್ರಸಾದ ಆಗ್ತದೆ ಆಯ್ತಾ. ಹರೇ ಕೃಷ್ಣ. ಮತ್ತು ಭಗವದ್ಗೀತ ತಿಳಿಪು ಈಗ ಬರೋ ತಿಂಗಳು ಏನಿದೆ ಅಲ್ಲ, ಗೀತಾ ಜಯಂತಿ ಬರ್ತದೆ. ಅಂದ್ರೆ ಗೀತಾ ಜಯಂತಿ ಅಂದ್ರೆ ಮೋಕ್ಷದ ಏಕಾದಶಿ. ಮೋಕ್ಷದ ಏಕಾದಶಿ ದಿವಸ ಕೃಷ್ಣ ಏನ್ ಮಾಡಿದ್ದ, ಅರ್ಜುನನಿಗೆ ಏನ್ ಮಾಡಿದ್ದ, ಭಗವದ್ಗೀತೆ ಉಪದೇಶ ಕೊಟ್ಟಿದ್ದ. ಆ ಸ್ಥಳ ಇದೆ ಇನ್ನು ಜ್ಯೋತಿಷರ ಅಂತಂದು ಕುರುಕ್ಷೇತ್ರದೊಳಗೆ, ಆ ಭಗವದ್ಗೀತೆ ಎಲ್ಲ ಬುಕ್ಸ್ ಹಚ್ಚಿ. ಮೋಕ್ಷದ ಏಕಾದಶಿ ಬರೋ ತಿಂಗಳ ಬರ್ತದ. ಆ ಏಕಾದಶಿ ದಿವಸ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಕೊಟ್ಟಿದ್ದ. ಅದನ್ನ ಅದೇನಿದಲ್ಲ, ಮೋಕ್ಷದ ಏಕಾದಶಿ ಟೈಮ್ಗೆ ಗೀತಾ ಜಯಂತಿ ನಾವು ಮಾಡ್ತೀವಿ. ಗೀತಾ ಜಯಂತಿ ಅಂದ್ರೆ ಏನು, ಭಗವದ್ಗೀತೆಯನ್ನು ನಾವು ಓದಬೇಕು ನಿಶ್ಚಿತವಾಗಿ, ಮತ್ತು ನಾವು ಇತರವರೆಗೂ ಅದನ್ನು ಕೊಡಬೇಕು. ಅಂದ್ರೆ ನಾವು ಏನ್ ಮಾಡಬೇಕು, ಪ್ರಚಾರಕರಾಗಬೇಕು. ಅದರಿಂದ ಭಕ್ತಿವೇದಾನಂದ ಸ್ವಾಮಿಯವರು ಏನ್ ಮಾಡಿದ್ರು, ಈ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಎಲ್ಲ ಕಡೆಗೆ ನಾವು ಗ್ರಂಥ ವಿತರಣೆ ಮಾಡಲಿಕ್ಕೆ ನಮಗೆ ಆದೇಶ ಕೊಟ್ಟಿದ್ದಾರೆ. ಅವ್ರಿಗೆ ಓಪನ್ ಆಗಿ ಹೇಳಿದ್ರು, ಇಫ್ ಯು ವಾಂಟ್ ಟು ಪ್ಲೇಸ್ ಮೀ ದೆನ್ ಡಿಸ್ಟ್ರಿಬ್ಯೂಟ್ ಮೈ ಬುಕ್ಸ್. ಅಂದ್ರೆ ಅವಾಗ ನಾವು ಗುರುವನ್ನು ನಾವು ಸಂತೋಷ ಪಡಿಸ್ತೀವಿ, ಅವಾಗ ಕೃಷ್ಣ ಸಂತೋಷ ಪಡಿಸ್ತಾನೆ. ಸಂತೋಷ ಪಟ್ಟಂಗೆ ಗುರುವನ್ನು ಸಂತೋಷ ಪಡಿಸೋದು ಹೆಂಗೆ, ಪ್ರಭುಪಾದ ಏನು ಹೇಳಿದ್ದಾರೆ, ನನ್ನ ಪುಸ್ತಕಗಳನ್ನು ಓದ್ರಿ ಮತ್ತು ವಿತರಣೆ ಮಾಡ್ರಿ. ಆದ್ರಿಂದ ಈ ಅಮೆರಿಕದಲ್ಲಿ ಪ್ರಭುಪಾದರು ಹೋದಾಗ ಕ್ರಿಸ್ಮಸ್ ಬರ್ತದೆ, ಇದೇ ತಿಂಗಳದ ಅವಾಗ ಕ್ರಿಸ್ಮಸ್ದಲ್ಲಿ ಜನ ಏನ್ ಮಾಡ್ತಾರೆ, ಹೆಚ್ಚು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಪ್ರಭುಪಾದ ಹೇಳಿದ್ರು, ಹಾ ಖರೀದಿ ಮಾಡ್ತಾರೆ, ಅವರು ಖರೀದಿ ಮಾಡ್ಲಿ, ಭಗವದ್ಗೀತೆ ಖರೀದಿ ಮಾಡಿ ಅಂತಂದು ಹೇಳಿ ಅವರು ಅಮೆರಿಕ ಮತ್ತು ಇಂಗ್ಲೆಂಡ್ ಒಳಗೆ ಎಲ್ಲ ಕಡೆಗೂ ಭಗವದ್ಗೀತೆ ವಿತರಣೆ ಮಾಡ್ಲಿಕ್ಕೆ ಆದೇಶ ಕೊಟ್ಟಾರ. ಅದೇ ರೀತಿ ನಾವು ಕೂಡ ಭಾರತದಲ್ಲಿ ಎಲ್ಲ ಇಸ್ಕೊನ್ ಮಂದಿರದ ಪರವಾಗಿ ಏನ್ ಮಾಡ್ತೀವಿ, ಭಗವದ್ಗೀತೆ ವಿತರಣೆ ಮಾಡ್ತೀವಿ. ಅದರಲ್ಲಿ ನೀವು ಕೂಡ ಭಾಗವಹಿಸ್ರಿ. ಅದು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಬಹುದು. ಒಂದು ಸರಳವಾದ ವಿಧಾನ ಅಂದ್ರೇನು, ಭಗವದ್ಗೀತೆ ನೀವು ತಗೊಂಡು ಹೋಗ್ಬೋದು, ಇಲ್ಲಿ ನಿಮ್ಗೆ ಕೊಡ್ತೀವಿ ನಾವು. ಒಂದು ಭಗವದ್ಗೀತೆಗೆ ಏನ್ ರೇಟ್ ಇದೆ, 160 ರೂಪಾಯಿ ಇದೆ ತಿಳಿದಾ. ಅದನ್ನ ನೀವು ತಗೊಂಡು ಹೋಗಿ ನೀವು ಪ್ರಯತ್ನ ಮಾಡ್ರಿ. ಒಂದು 5-10 ಭಗವದ್ಗೀತೆ ತಗೊಂಡು ಹೋದ್ರೆ ನೀವು ಬರೆಸಿ ಹೆಸರು ಬರೆದು ತಗೊಂಡು ಹೋಗ್ಬೋದು. ಪ್ರಯತ್ನ ಮಾಡ್ರಿ, ಯಾರಿಗೆ ಬೇಕಾದ್ರೆ ಕೊಡ್ಬೋದು, ಆಗ್ಲಿಲ್ಲ ಅಂದ್ರೆ ವಾಪಸ್ ತಂದು ಕೊಡ್ಬೋದು. ಯಾಕಂದ್ರೆ ಆ ರೀತಿ ಮಾಡೋದ್ರಿಂದ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ಬೇಕು. ಹೌದಲ್ಲ, ಜನರಿಗೆಲ್ಲ ನ್ಯೂಸ್ ಪೇಪರ್ ಓದ್ತಾರ, ಅದಲ್ಲ ನ್ಯೂಸ್ ಪೇಪರ್ ಓದೋದೇನ್ ತಪ್ಪೇನಲ್ಲ, ಆದ್ರೆ ಅದು ಓದೋದ್ರಿಂದ ಜಾಸ್ತಿ ನಿಮ್ಗೇನು ಲಾಭ ಆಗೋದಿಲ್ಲ. ಏನಾಗ್ತದೆ, ಇಲ್ಲಿ ಇಷ್ಟು ಮಂದಿ ಸತ್ತದ್ದು ಗೊತ್ತಾಗ್ತದೆ, ಅಲ್ಲಿ ಅಷ್ಟು ಮಂದಿ ಸತ್ತದ್ದು ಗೊತ್ತಾಗ್ತದೆ, ಇಲ್ಲಿ ಈ ಗಲಭೆ ಉಂಟಾಗಿದ್ದು ಗೊತ್ತಾಗ್ತದೆ, ಅಲ್ಲಿ ಮತ್ತೊಂದು ಏನೋ ಒಂದು ಸಮಸ್ಯೆ ಉಂಟಾಗಿದ್ದು ಗೊತ್ತಾಗ್ತದೆ. ಹೊರತು ನಿಮ್ಮ ಜೀವನದ ಇದು ಮಹತ್ವ ನಿಮ್ಗೆ ಗೊತ್ತಾಗತ್ತದೆ ತಿಳಿದಾ. ಆದ್ದರಿಂದ ನಾವೇನ್ ಮಾಡ್ತೀವಿ, ಭಗವಂತನ ಕೊಟ್ಟಂತ ಜ್ಞಾನ ಭಗವದ್ಗೀತೆಯನ್ನು ಸ್ವೀಕಾರ ಮಾಡ್ತೀವಿ. ಇದನ್ನ ಯಾವಾಗ ನಾವು ಓದ್ತೀವಿ ಮತ್ತು ಇತರವರಿಗೇನು ಕೂಡ ನಾವು ಹಂಚ್ತೀವಿ, ಅವಾಗೇನಾಗ್ತದೆ, ಕೃಷ್ಣ ಅನುಗ್ರಹ ಉಂಟಾಗ್ತದೆ. ಆದ್ರಿಂದ ಇದು ಜೀವನದಲ್ಲಿ ಒಂದೇ ಸರಿ ಖರೀದಿ ಮಾಡಿ, ನ್ಯೂಸ್ ಪೇಪರ್ ಪ್ರತಿ ದಿವಸ ಖರೀದಿ ಮಾಡ್ತೀವಿ. ಆಮೇಲೆ ಇವತ್ತಿನ ನ್ಯೂಸ್ ಪೇಪರ್ ನಾಳೆ ಏನಾಗ್ತದೆ, ರದ್ದಿಗೆ ಕೆಲಸಕ್ಕೆ ಬರೋದಲ್ಲ, ನಾವು ಚೆಲ್ಲಿ ಬಿಡ್ತೀವಿ. ಆದ್ರೆ ಭಗವದ್ಗೀತೆ 5000 ವರ್ಷದಿಂದ ಹೇಳಿದ್ದು, ಆದ್ರೆ ಇವತ್ತಿಗೂ ಅದನ್ನ ನಾವು ಮೇಲಿಟ್ಟು ಅದನ್ನ ಏನ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅದನ್ನ ಓದ್ತೀವಿ. ಇದು ನ್ಯೂಸ್ ಪೇಪರ್ ಅಲ್ಲ, ನ್ಯೂಸ್ ಪೇಪರ್ ನಾವು ಎಷ್ಟು ಖರ್ಚು ಮಾಡ್ತೀವಿ ಪ್ರತಿ ತಿಂಗಳ, 150-300 ರೂಪಾಯಿ ಖರ್ಚಾಗ್ತದೆ. ಹೌದು, ಒಂದು ಭಗವದ್ಗೀತೆ 160 ರೂಪಾಯಿ ಆದ್ರಿಂದ ಇದು ಭಗವದ್ಗೀತೆಯನ್ನು ಓದಿ ನಾವು ಅದು ಅರ್ಥ ಮಾಡ್ಕೊಂಡು ನಮ್ಮ ಜೀವನ ಸಾರ್ಥಕ ಆಗ್ತದೆ. ಮತ್ತು ಹಣದ ಏನು ಸಮಸ್ಯೆ ಏನಿಲ್ಲ, ಯಾಕಂದ್ರೆ ಜನರು 150 ರೂಪಾಯಿ ಯಾರಾದರೂ ಕೊಟ್ಟೆ ಕೊಡ್ತಾರೆ. ಅದನ್ನ ತಿಳಿಸಿ ಹೇಳಬೇಕು ಅವ್ರಿಗೆ, ಈ ರೀತಿ ತಿಳಿಸಿ ಹೇಳೋದ್ರಿಂದ ಅವ್ರು ಜನ ಸ್ವೀಕಾರ ಮಾಡ್ತಾರೆ. ಮತ್ತು ನೀವು ಕೂಡ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬಹುದು. ತಿಳಿದ ನಾವು ಇತರೆ ಸಾಧಾರಣ ವಸ್ತುಗಳನ್ನು ಕೊಡೋದಕ್ಕಿಂತ ಭಾಂಡಿ ಅಥವಾ ಬಟ್ಟೆ ಅಥವಾ ಮತ್ತೆ ಇನ್ನೊಂದು ವಸ್ತು ಕೊಡೋದಕ್ಕಿಂತ ನಾವೇನು ಮಾಡಬೇಕು, ಭಗವದ್ಗೀತೆ ನೀವು ಏನು ಮಾಡ್ರಿ, ಅವರಿಗೆ ಮದುವೆಯಲ್ಲಿ ಮುಂಜೆಯಲ್ಲಿ ಮತ್ತು ಯಾವುದೇ ಅವರ ಹುಟ್ಟಿದಬ್ಬ ಮಾಡಿದಾಗ ನೀವೇನು ಮಾಡಿ ಭಗವದ್ಗೀತೆ ನೀವು ಪ್ರೆಸೆಂಟ್ ಮಾಡ್ರಿ. ತಿಳಿದ ಆ ರೀತಿ ಮಾಡೋದ್ರಿಂದ ಏನಾಗ್ತದೆ, ನೀವು ಹೊಸದೇನಾದರೂ ಕೊಟ್ಟಂಗ ಆಗ್ತದೆ ಅವ್ರಿಗೆ. ಯಾಕಂದ್ರೆ ನೀವು ಕೊಟ್ಟಿದ್ದೆಲ್ಲ ಬಟ್ಟೆ ಎಲ್ಲ ಹರಿದು ಹೋಗ್ತಾವೆ 4 ದಿವಸಗಿಂತ, ಬಾಂಡೆ ಎಲ್ಲ ಏನಾಗ್ತದೆ ನಮಗೆ ನೆಗ್ಗೆ ಹೋಗ್ತಾವೆ ಸ್ವಲ್ಪ ದಿವಸದ. ಅದು ನೀವು ಕೊಟ್ಟ ಭಗವದ್ಗೀತೆ ಎಲ್ಲಿರ್ತದೆ, ಶಾಶ್ವತವಾಗಿ ಅವ್ರ ಮನೆಯೊಳಗೆ ಇರ್ತದೆ. ಆದ್ರಿಂದ ಈ ರೀತಿನೂ ಮಾಡ್ಬೋದು, ನೀವು ಖರೀದಿ ಮಾಡ್ಲಿಕ್ಕೂ ಅವ್ರಿಗೆ ಕೊಡ್ಬೋದು, ಅಥವಾ ನೀವೇನ್ ಮಾಡ್ಬೋದು, ನೀವಂತೂ ಯಾರಿಗಾದ್ರೂ ಉಡುಗೊರೆ ಕೊಡೋದು ಇದ್ದೇ ಇರ್ತದೆ ಪ್ರತಿ ವರ್ಷ ಅದಲ್ಲ, ಅವಾಗ ನೀವೇನ್ ಮಾಡ್ಬೋದು, ನಿಮ್ಮ ಸಲುವಾಗಿ ನೀವು ಇಟ್ಕೊಡ್ರಿ, ಆಮೇಲೆ ಉಡುಗೊರೆಯಾಗಿ ನೀವು ಕೊಟ್ಟರು, ಈ ರೀತಿನೂ ಮಾಡ್ಬೋದು. ಆದ್ರಿಂದ ಪ್ರತಿಯೊಬ್ಬರಿಗೂ ನಾವು ಒಂದು ವಿನಂತಿ ಏನಂದ್ರೆ, ನೀವು ಪ್ರಯತ್ನ ಮಾಡ್ರಿ, ಒಂದು 5 ಭಗವದ್ಗೀತೆ ತಗೊಂಡೋಗ್ರಿ ಸಾಕು, ಪ್ರಯತ್ನ ಮಾಡ್ರಿ. ಆಗಿಲ್ಲ ಅಂದ್ರೆ ವಾಪಸ್ ತಂದು ಕೊಡ್ಬೋದು, ಕೊಡ್ಲೇಬೇಕಂತೇನು ಗ್ಯಾರಂಟಿ ಇಲ್ಲ, ನಿಶ್ಚಿತವೂ ಜನ ತಗೊಳ್ತಾರೆ. ತಿಳಿತಾ, ಯಾಕಂದ್ರೆ ಎಲ್ಲ ಕಡೆಗೂ ಇದೇ ರೀತಿ ಪ್ರವಚನ ಇದು ಪುಸ್ತಕ ವಿತರಣೆ ಆಗ್ತದೆ. ಯಾರತ್ರ ಭಗವದ್ಗೀತೆ ಇದೆ, ಕೆಲವರು ಅಂತಾರೆ ಭಗವದ್ಗೀತೆ ನಮ್ಮ ಹತ್ರ ಐತಿ, ಅವ್ರಿಗೆ ನೀವು ಕೃಷ್ಣ ಪುಸ್ತಕ ಕೊಡ್ರಿ, ಕೃಷ್ಣನ ಜೀವನ ಚರಿತ್ರೆ. ನಿನ್ನೆ ಹೋಚರ ಚರ್ಚೆ ಮಾಡಿದ್ರು ದಾಮೋದರ ಲೀಲಾ, ಆ ನಂತರ ಗೋವರ್ಧನ ಲೀಲಾ, ಅದೆಲ್ಲನೂ ಅದು ಆಗಿದೆ, ಅದನ್ನ ನೀವು ಜನರಿಗೆ ಕೊಡ್ಬೋದು. ಕೃಷ್ಣನ ಜೀವನ ಚರಿತ್ರೆ ಇದೆ, ಇದು ಕೃಷ್ಣನ ಉಪದೇಶ, ಎರಡರಲ್ಲಿ ಯಾವ್ದಾದ್ರೂ ತಗೋಬಹುದು. ಹೌದಾ, ಯಾರ ಹತ್ರ ಗೀತಾ ಇದೆ ಅವ್ರಿಗೆ ನೀವೇನು ಕೊಡ್ರಿ, ಕೃಷ್ಣ ಪುಸ್ತಕ ಕೊಡ್ರಿ. ಈ ರೀತಿ ಕೊಟ್ಟು ಅವ್ರ ಜೀವನವನ್ನು ನೀವು ಸಾರ್ಥಕ ಮಾಡಬಹುದು. ಯಾಕಂದ್ರೆ ಜೀವನ ಅನ್ನೋದು ಹಗಲಲ್ಲ ಸಿಗೋದಿಲ್ಲ, ಮನುಷ್ಯ ಜೀವನ ಹೌದು, 84 ಲಕ್ಷ ಜೀವರಾಶಿ ದಾಟಿದ ಮೇಲೆ ಈಗ ಸಿಕ್ಕಿದೆ. ಅದನ್ನು ಇವಾಗಲಾದ್ರೂ ನಾವು ಭಗವಂತನ ಭಕ್ತಿ ಏನನ್ನೋದು ಅರ್ಥ ಮಾಡ್ಕೋಬೇಕು. ಅದು ಅತ್ಯಂತ ಸರಳವಾಗಿ ಕನ್ನಡ ಭಾಷೆ ಒಳಗ ಅನುವಾದ ಆಗಿದೆ, ಅದನ್ನೆಲ್ಲ ನೀವು ಈ ರೀತಿ ಹೇಳೋದ್ರಿಂದ ಜನರು ಸ್ವೀಕಾರ ಮಾಡ್ತಾರೆ. ಮತ್ತೆ ಈ ರೀತಿ ನೀವು ಮಾಡೋದ್ರಿಂದ ಏನಾಗ್ತದೆ, ವಿಶೇಷವಾಗಿ ಕೃಷ್ಣ ಅನುಗ್ರಹ ನಿಮಗೆಲ್ಲ ಉಂಟಾಗ್ತದೆ. ಅದರಿಂದ ಇಲ್ಲಿ ಭಗವದ್ಗೀತಾ ಇಲ್ಲಿ ಇಡ್ತೀವಿ ನಾವು, ನೀವು 3, 5, 10 ಎಷ್ಟು ಬೇಕಷ್ಟು ನೀವು ತಗೊಂಡು ಹೋಗಿ ನೀವು ಹಂಚ್ರಿ, ಆಮೇಲೆ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ಬೋದು. ಹರೇ ಕೃಷ್ಣ. ಆನಂತರ ಇವಾಗ ಗೌರಕಿಶೋರ್ ಅವ್ರಿಗೆ ಇದನ್ನ ಮಾಡೋಣ, ಆಮೇಲೆ ಆರತಿ ಆಗ್ತದೆ, ಆನಂತರ ಎಲ್ಲರಿಗೂ ಮಹಾಪ್ರಸಾದ. ಯಾರಿಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಬೇರೆ ಭಾಷೆಗಳು ಮರಾಠಿ ಒಳಗಿದೆ, ಹಿಂದಿ ಇದೆ, ಇಂಗ್ಲಿಷ್ನೊಳಗೂ ಇದೆ, ಕನ್ನಡನೂ ಇದೆ. ಬೇಕಂದ್ರೆ ನಾವು ತರಿಸ್ಕೊಡ್ತೇವೆ, ಕನ್ನಡದೊಳಗೆ ಬೇಕಂದ್ರೆ ಕನ್ನಡ ತಗೊಂಡು ಹೋಗ್ರಿ, ಅಥವಾ ಹಿಂದಿ ಇಂಗ್ಲಿಷ್ ಬೇಕಂದ್ರೆ ಅವನು ಕೂಡ ಇದೆ, ಅವನು ನೀವು ತಗೊಂಡು ಹಂಚ್ಬೋದು. ಕೇಳ್ತಾ, ಆಮೇಲೆ ಇನ್ನೊಂದೇನಂತಂದ್ರೆ, ಈ ಪ್ರವಚನದ ನಂತರ ಒಂದು ಮೀಟಿಂಗ್ ಮಾಡೋಣ ಇವಾಗ, ಯಾಕಂದ್ರೆ ಮುಂದೆ ಈ ವಾರದಲ್ಲಿ ನಾವು ಹೋಗ್ತಾ ಇದ್ದೀನಿ, ಬಾಂಬೆಗೆ ಹೋಗ್ತಾ ಇದ್ದೀನಿ, ಮುಂದಿನ ವಾರ ಇರೋದಿಲ್ಲ. ಅದಕ್ಕೆ ಹೋಗಿಂತ ಮೊದಲು ಕೆಲವೊಂದು ಸೇವಾ ಏನು ಅವಶ್ಯಕ ಸೇವಾ ಇದಾವಲ್ಲ, ಅದನ್ನೆಲ್ಲ ಎಲ್ಲರಿಗೂ ಹಂಚಬೇಕಾಗಿದೆ. ಅದಕ್ಕೆ ನಾವು ಒಂದು ಮೀಟಿಂಗ್ ಮಾಡೋಣ. ಆನಂತರ ಫಾಲೋ ಅಪ್ ಮಾಡೋರು ಕೂಡ, ಮತ್ತು SMS ಮಾಡೋದು, ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಚಿಲ್ಡ್ರನ್ ಪ್ರೋಗ್ರಾಮ್ ಸಣ್ಣ ಮಕ್ಕಳದು, ಅದ್ರದ್ದು ಬಗ್ಗೆ ಚರ್ಚೆ ಮಾಡೋಣ. ಮತ್ತು ಇನ್ನೊಂದು ಕಾರ್ಯಕ್ರಮ ಏನಿದೆಯಲ್ಲ, ನಮಗೆ ನಿನ್ನೆ ಶ್ರೀವಾಸ್ ಪ್ರಭು ಬಂದಿದ್ದು, ಅವರೆಲ್ಲ ನಾವೆಲ್ಲ ಒಂದು ಸಣ್ಣ ಮೀಟಿಂಗ್ ಮಾಡಿದ್ವಿ, ಅದರೊಳಗೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ಕಾರ್ಯಕ್ರಮ ಸಮಯ ಏನೇ ಇದೆ, ಈಗ 12 ರಿಂದ 3 ಅಂತಂದು ಮಾಡಿದ್ವಲ್ಲ, 3 ಅಂದ್ಕೂಡಲೆ ಜನರಿಗೆ ಊಟದ ಸಮಯ ಲೇಟ್ ಆಗ್ತದೆ ಅಂತೇಳಿ ಅವರು ಹೇಳ್ತಾ ಇದ್ರು. ಅದಕ್ಕೆ ನಾವೆಲ್ಲ ಏನು ವಿಚಾರ ಮಾಡಿದ್ವಿ ಅಂದ್ರೆ, ಮಧ್ಯಾಹ್ನ 11 ರಿಂದ ಪ್ರೋಗ್ರಾಮ್, 11 ಲೆಕ್ಚರ್ ಶುರು ಆಗ್ತದೆ. ಅಂದ್ರೆ 10:30-10 ಗಂಟೆಗೆಲ್ಲ ನೀವು ಬರಬೇಕು, ಅಡಿಗೆನೂ ಅವರು ಜಲ್ದಿ ಶುರು ಮಾಡಿಬಿಡ್ತಾರೆ, ಜಲ್ದಿ ಅಡಿಗೆ ಆಗ್ತದೆ. ಆದ್ರೆ ಕರೆಕ್ಟ್ 1 ಗಂಟೆಗೆ ಎಲ್ಲ ಪ್ರವಚನ ಮುಗಿದು ಎಲ್ಲ ಕೀರ್ತನೆ ಆಗಿ 1 ಗಂಟೆ ಕರೆಕ್ಟಾಗಿ ಊಟ ನಿಮಗೆ ಸಿಗ್ತದೆ. ಹೌದಲ್ಲ, ಅವ್ರು 1 ರಿಂದ 2:30 ತನಕ ಊಟ ಆಗ್ತದೆ, ಆಮೇಲೆ ನೀವು ಮನೆಗೆ ಹೋಗ್ಬಿಡ್ಬೋದು. ಇಲ್ಲಕ್ಕೆ ಏನಂತದ, ಈಗ 12 ಬರೋದು, ಆಮೇಲೆ 3 ಲೆಕ್ಚರ್, 4 ಊಟ, 4:30-5:00 ಆಗ್ಬಿಡುದು. ಹಿಂಗಾಗಿ ಜನರು ಇಲ್ಲಿಗೆ ಬರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಗಣೇಶ್ ಪ್ರಭುನ ಹೇಳಿದ್ರು ನಿನ್ನೆ, ಸಾಕಷ್ಟು ಮಂದಿ ಓಪನ್ ಆಗಿ ಹೇಳ್ತಾ ಇದಾರೆ, ನಿಮ್ದು ಊಟ 4-5 ಗಂಟೆ ಆಗ್ತದೆ, ಹಿಂಗಾಗಿ ನಾವು ಬರೋಕ್ಕಾಗಲ್ಲ ಅಂತ. ಅದನ್ನ ನಾವೇನ್ ಮಾಡ್ತೀವಿ, ಟೈಮ್ ಸ್ವಲ್ಪ ಮುಂದೆ 2 ತಾಸು ಮೊದಲು ಶುರು ಮಾಡಿ ಜಲ್ದಿ ಮುಗಿಸ್ಬಿಡೋದು. ಹೌದಲ್ಲ, ನಿಮ್ದೇನು ಅಭಿಪ್ರಾಯ ಇದಕ್ಕೆ? ಹಿಂಗೆ ಮಾಡಿದ್ರೆ ಹೆಂಗೆ ಇರ್ತದೆ? ಏನಂತಂದ್ರೆ ಎಲ್ಲರಿಗೂ ಕರೆಕ್ಟಾ 1 ಗಂಟೆ ಊಟ ಅಂತ ಅಂದ್ಕೂಡಲೆ 1:30 ಎಲ್ಲ ತಕ್ಷಣ ಬಂದ್ಬಿಡ್ತಾರೆ, ಅನುಕೂಲ ಆಗ್ತದೆ. ಆದ್ದರಿಂದ ಈ ರೀತಿ ಮಾಡೋಣ. ಮುಂದಿನ ವಾರದಿಂದ ನೀವು ಜಲ್ದಿ ಬರ್ಬೇಕು. ಎಷ್ಟಕ್ಕೆ ಬರಬೇಕು? 10:00 to 10:30 ಎಲ್ಲ ಬಂದ್ಬಿಡ್ರಿ, ಯಾಕಂದ್ರೆ 11 ಗಂಟೆ ಲೆಕ್ಚರ್ ಶುರು ಆಗ್ತದೆ. 11:30 to 12 ಗಂಟೆಗೆಲ್ಲ ಮುಗಿದು ಹೋಗ್ತದೆ, 12:30 to 12:30 ಆಮೇಲೆ ಆರತಿ, ಆರತಿ ಆದ ಕೂಡಲೇ ಎಲ್ಲರಿಗೂ ಊಟ, 1 ಗಂಟೆಗೆ ಊಟ ಆಗಬೇಕು. ಹೇಳ್ತಾ ಈ ರೀತಿ ಮಾಡೋಣ ಇನ್ಮೇಲಿಂದ. ಮತ್ತೆ ಇಲ್ಲಿ ಆಜುಬಾಜುಕಿನ ಮಂದಿಗೂ ನೀವೆಲ್ಲ ಕರಿಬಹುದು, ಅವ್ರಿಗೆ ಹೋಗಿ ಹೇಳ್ರಿ, ಯಾಕಂದ್ರೆ ಈಗ ಟೈಮ್ ಬದಲಿ ಆಗಿದೆ ಅಂತಂದು ಹೇಳಿ ಅವ್ರಿಗೆ ಇನ್ನೊಂದ್ಸರಿ ನೀವೆಲ್ಲ ಹೋಗಿ ಹೇಳ್ಬೇಕು. ಆಜುಬಾಜುಕ್ಕೆ ಪರ್ಸ್ನಲಿ ಹೋಗಿ ಭೇಟಿಯಾಗಿ ಹೇಳಬೇಕು, ಕರ್ಕೊಂಡು ಬರ್ಬೇಕು. ಆಯ್ತಾ? ಎನಿಥಿಂಗ್ ಎಲ್ಸ್? ಮತ್ತೆ ಅಂದ್ರೆ ಮುಂದೆ ಈಗ ಕೀರ್ತನ್ ಮಾಡೋಣ, ಕುತ್ಕೊಂಡೆ ಕೀರ್ತನ್ ಮಾಡೋಣ. ನೀವೇನ್ ಮಾಡ್ರಿ, ಆರತಿ ಮಾಡ್ರಿ, ಅಥವಾ ಮೊದಲ ಗೌರಿಕಿಶೋರ್ ಅವ್ರಿಗೆ ಇದನ್ನ ಮಾಡ್ಬಿಡೋಣ. ಬರ್ರಿ, ಹರೇ ಕೃಷ್ಣ.
ಇವತ್ತಿನ ದಿವಸ
ಹೊಸಬ್ರು ಯಾರಾದ್ರೂ ಬಂದಿದ್ರೆ ಎದ್ ನಿಲ್ಬೇಕ? ಯಾರು ಇವತ್ತಿನ ದಿವಸ ಬಂದಿರ ಹೊಸಬ್ರು? ವೀರೇಶ್ವರು ಬಂದಿದ್ದಾರೆ, ಅವರೊಬ್ಬರೇ. ವೀರೇಶ್ವರು ನಮಗೆ ಹುಬ್ಳಿಯಲ್ಲಿ ಭೇಟಿಯಾದ್ರು, ಅವರು ಕಿರೇಶ್ವರ್ನಲ್ಲಿನೂ ಭೇಟಿಯಾಗಿದ್ರು, ಅವರು ಸಾಯಿನಗರ್ನಲ್ಲಿ ಇರ್ತಾರೆ. ಅವರು ಕೂಡ ಕೃಷ್ಣ ಭಕ್ತಿಯಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ನಾವು ಈ ಕಾರ್ಯಕ್ರಮಕ್ಕೆ ನಾವು ಸುಸ್ವಾಗತ ಹೇಳೋಣ. 3 ಸಾರಿ ಹರಿ ಬೋಲ್ ಅಂತ. ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್, ಹರಿ ಕೃಷ್ಣ. ಈಗ ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜರಿಗೆ ನಾವು ಪುಷ್ಪಾಂಜಲಿ ಮಾಡೋಣ, ಆನಂತರ ಆರತಿ, ಎಲ್ಲರಿಗೂ ಮಹಾಪ್ರಸಾದ.
ಹರೇ ಕೃಷ್ಣ. ಕೂತ್ಕೊಳ್ಳಿ. ಸೊ ಹಾಗೆ ಇವತ್ತು ಬಂದಿರುವಂತ ಎಲ್ಲ ಭಕ್ತರಿಗೂ ಸಹ, ಈ ಹೊಸ ಭಕ್ತರಂತೂ ಇದ್ದಿದ್ದೆ ಲೈಕ್ ವೆಲ್ಕಮ್ ಮಾಡ್ತಾ ಇದ್ದೀವಿ. ಹಾಗೆ ಈ ಹಳೆ ಭಕ್ತರ ಬಂದೂ ನಾವು ಮಾಡ್ತಾ ಇದ್ದೀವಿ. ಬಹಳ ಆಸಕ್ತಿಯಿಂದ ರೆಗ್ಯುಲರ್ ಆಗಿ ಇಷ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದು ಇಲ್ಲಿ ಬಂದು ಇಲ್ಲಿ ಸತ್ಸಂಗದಲ್ಲಿ ಭಾಗವಹಿಸ್ತೀರಿ. ಹಾಗಾಗಿ ಅವರಿಗೂ ಸಹ, ಈ ಬಂದಿರುವಂತ ಹಳೆ ಭಕ್ತರಿಗೂ ಸಹ 3 ಸರಿ ಹರಿ ಬೋಲ್ ಅಂತ ಹೇಳಿ ಸ್ವಾಗತಿಸೋಣ. ಹರಿ ಬೋಲ್, ಹರಿ ಬೋಲ್. ಇವತ್ತು ತುಳಸಿ ಲಗ್ನ, ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿವೆ, ಹೀಗಾಗಿ ಸ್ವಲ್ಪ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ಇವತ್ತು. ಆದ್ರೂ ಸಹ ಇದನ್ನ ಇವತ್ತು ಗೌರಕಿಶೋರ್ ದಾಸ್ ಬಾಬಾಜಿ ಆಯ್ತು, ಮತ್ತೆ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ಧನ್ಯವಾದ. ಅವ್ರನ್ನ ಇವತ್ತು ನಾವು ಕೇಳಿದೀವಿ. ಈ ಗೌರಕಿಶೋರ್ ದಾಸ್ ಬಾಬಾಜಿ ಅವರು ವಿರಹದಲ್ಲಿ ಕೃಷ್ಣನನ್ನು ನೆನೆಸ್ತಿದ್ರು. ಕೃಷ್ಣ ನನ್ನ ಹತ್ರ ಇಲ್ಲ, ಎಷ್ಟು ದೂರಿದ್ದಾರೆ ಅಂತ ಹೇಳಿ ಆ ಭಾವದಲ್ಲಿ. ಹಾಗೆ ಇವತ್ತು ನಾವು ನೋಡುತ್ತೇವೆ, ಈಗ 3 ವಾರದಿಂದ ನಮ್ಮ ಹರಿದಾಸ ಪ್ರಭುರಿಂದ ಮಧುರವಾಣಿಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಮತ್ತೆ 2 ವಾರ ವಿರಹದಲ್ಲಿ ನಾವು ಅವರನ್ನ ನೆನೆಸಬೇಕು. ಹಾಗಾಗಿ ನಾವು ಅವರನ್ನ ವಿನಂತಿಸುತ್ತೇವೆ ಏನಂತಂದ್ರೆ, ಆದಷ್ಟು ಬೇಗ ಮತ್ತೆ ಮರಳಿ ಧಾರವಾಡಕ್ಕೆ ಬರಬೇಕು, ಮತ್ತೆ ನನಗೆ ಆಶೀರ್ವಾದ ಮಧುರ ವಚನವನ್ನು ಕೊಡಬೇಕು ಅಂತ ಕೇಳ್ತೇವೆ. ಹಾಗಾಗಿ ಅವರಿಗೂ ಸಹ ಸ್ವಾಗತಿಸೋಣ, ಮತ್ತೆ ಈ ವಿನಂತಿಯಲ್ಲಿ 3 ಸರಿ ಹರಿಬೋದು ಅಂತ ಹೇಳೋಣ. ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ಹರೇ ಕೃಷ್ಣ.
ಎಲ್ಲರೂ ಎದ್ದು ನಿಲ್ರಿ. ಇದು ಎಲ್ಲರೂ ಹೂ ತಗೊಳ್ರಿ, ಆಮೇಲೆ ಇಲ್ಲಿ ಬಂದು ಅವ್ರ ಚರಣದಲ್ಲಿ ಹಾಕ್ಬೇಕು. ಪ್ರಣಾಮ ಹೇಳ್ತೀನಿ, ಅದೇ ರೀತಿ ನೀವು ಹೇಳಬೇಕು. ನಮೋ ಗೌರಕಿಶೋರಾಯ ಸಾಕ್ಷಾತ್ ವೈರಾಗ್ಯ ಮೂರ್ತಿ ವಿಪ್ರಲಂಬರ ಸಾಂಬೋದೇ ಪಾದಾಂಬುಜಾಯತೆ ನಮಃ. ಈಗ ಇದ್ರೊಳಗೆ ಮೂರು ಸರಿ ಆಗ್ಬಿಟ್ಟ. ಈಗ ಮೊದಲನೇ ಸರಿ ನಾನು ಪುಷ್ಪಾಂಜಲಿ ಆದ್ಮೇಲೆ ಒಂದು ಭಾಗ ಅದ್ರೊಳಗೆ ಆಗ್ಬಿಟ್ಟು.
ಏಷು ಪುಷ್ಪಾಂಜಲಿ ಗೌರಕಿಶೋರಾಯ ಸಾಕ್ಷಾತ್ ವೈರಾಗ್ಯ ಮೂರ್ತೇ ವಿಪ್ರಲಂಬ ರಸಾಂಬೋಧೇ ಪಾದಾಂಬುಜಾಯತೆ ನಮಃ. ಏಷ ಪುಷ್ಪಾಂಜಲಿ. ನಮೋ ಗೌರ ಕಿಶೋರಾಯ ಸಾಕ್ಷಾತ್ ವೈರಾಗ್ಯ ಮೂರ್ತೇ ವಿಪ್ರಲಂಬರಸಾಂಬೋಧೆ ಪಾದಾಂಬುಜಾಯತೆ ನಮಃ. ಏಷ ಪುಷ್ಪಾಂಜಲಿ. ಈಗೆಲ್ಲ ಹಾಕ್ಬಿಟ್ರೆ ಎಲ್ಲ ಹೂವು. ಈಗ ದಾಮೋದರ ಅಷ್ಟಕಂ ಹೇಳೋಣ, ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ. ನಮಾನೀಶ್ವರಂ ಸಚ್ಚಿದಾನಂದರೂಪಂ ಲಸತ್ ಕುಂಡಲಂ ಗೋಕುಲೆ ಭಜಮಾನಂ. ಸುಲಭ. ಲೋಕಲಬ್ಧವಮಾನಂ ಪರಾಂ ದೃಷ್ಟಾನತ್ಯಂತ ತೋ ಧೃತಗೋಪ್ಯ. ರುದಂತಂ ಮುಹುರ್ನೇತಂ ಯುಗ್ಮಂ ರುಜಂತಂ ಕರಾಂಬುಜಯುಗಮೇನ ಸಾತಂಕ ನೇತ್ರ. ತದಂತ ಮಹಿಶ್ವಾಸ ಕಂಪ ಪ್ರೀರೇಕಂತ ಕಂಪ ಸ್ಥಿತ ದ್ರವದ ಮೋದರಂ ಭಕ್ತಿ ಬದ್ಧ. ಮಹಿಶ್ವಾಸ ಮತ್ತೆ ದೃಕ್ಷ ಲೀಲಾದೇರಾನಂದ ಕುಂಡೇ ಸಘೋಷಂ ಜಂತ ಮುಖ್ಯ ಪಯಂತ ತದೇಶು ತದ್ಮೇಶು ಭಕ್ತಜಿತತ್ವಂ ಪ್ರೇಮತಸ್ತಂ ಶತಾವೃತ್ತಿ ವಂದೇ ಪರಂ ದೇವ ಮೋಕ್ಷಂ ನೋ ಮೋಕ್ಷಂ ಮದಿನ್ಯಾ ನಮೃಣೇಹಂ ಗೌರೇಶ
ಎಲ್ಲರೂ ಜೋರಾಗಿ
ಇದಂತೆಯ ಪೂರ್ಣಾಥ ಗೋಪಾಲ ಬಾಲ ಸದಾ ಮನಸ್ಸ ವಿರಸ್ತಂ ಕಿಮನ್ನೇ ಮುಖಂಡೇದ್ಯಂತ ನೀಲೇ ವೃತ್ತ ಕುಂಟಾಲೇ ಸ್ನಿಗ್ಧ ಮಹಶುಂಬಿಕಂಬಿಂಬರಕ್ತದರಮ್ಯ ಮನಸ್ಸವಿರಾಸ್ತ ಮೌಲಂ ಲಕ್ಷ ಲಾಭೇ ನಮೋ ದೇವದಾನದೈರನಂತ ವಿಷ್ಣು ಪ್ರಸಿದ ಪ್ರದೋ ದುಃಖ ಜಲಭಿಮಗ್ನ ದೃಷ್ಟಿ ವೃಷ್ಟಿ ದಿನಂಗತಾನೆ ಗೃಹ ನಿಶಾನೆ ದಕ್ಷಿ ದೃಶ್ಯ ಕುಹೇರಾತ್ಮದೌಬದ್ಧ ಮೂರ್ತವಯದ್ಯ ಸ್ವಯಮಚಿತೋ ಭಕ್ತಿ ತಥಾ ಪ್ರೇಮ ಭಕ್ತಿ ಸತಾಂ ಪ್ರವಚ್ಚ ಮೋಕ್ಷ ಗ್ರಹೋ ನಿಸ್ಥಿರ ಮದರೇಹ ನಮಸ್ತೆಸ್ತು ಧಾನ್ಯ ಸ್ಫೋರದ್ದು ಧಾನ್ಯ ಸದೂರಾಯಾಥ ವಿಶ್ವಸ್ಯ ಧಾನ್ಯ ನಮೋ ರಾಧಿಕಾಯೇ ದಿವ್ಯ ಪ್ರಿಯಾಯ ರಾಮ ರಾಮ ಹರಿ ಹರಿ Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare.
फ्लेम लगा लो, फ्लेम फ्लेम के लिए क्या है, फ्लेम लगा दो, फ्लेम लगा के लगा दो उसको.
हरे कृष्णा 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 हरे हरे, हरे रामा हरे रामा 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 हरे हरे. Hare Krishna, Krishna Krishna, Hare Hare, Hare Ram, Hare Rama, Rama Rama, Hare Hare, Hare Krishna,
Hare Hare, Hare Hare,
Krishna Krishna, Hare Hare. Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna.
Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna,
Thank you.